ಕರ್ತನಲ್ಲಿ ಪ್ರೀತಿಯಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯ ದೇವರ ನಾಮದಲ್ಲು, ನಮ್ಮ ರಕ್ಷಕರ ಒಡೆಯನಾಗಿರುವಂತಹ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು ಸಲ್ಲಿಸುತ್ತಾ ದೇವರೊಂದು ಕರುಣೆ ಕೃಪೆ ಪ್ರೀತಿಗಳಿಂದ ನಾವೆಲ್ಲರೂ ಒಟ್ಟಾಗಿ ಸೇರಿ ಆತನ ವಾಕ್ಯಗಳನ್ನ ಧ್ಯಾನ ಮಾಡೋಕ್ಕೆ ದೇವರು ಕೊಟ್ಟಂತಹ ಮಹಾಕೃಪೆಗಾಗಿ ದೇವರಿಗೆ ಸ್ತೋತ್ರಗಳವರಾಗಣ. ಕರ್ತನಲ್ಲಿ ಪ್ರೀತಿ ಅಂತ ಸಹೋದರಗಳೇ, ಕಳೆದ ಒಂದು 3-4 ವಾರದಲ್ಲಿ ನಾವು ಸಭೆ ಅಂದರೆ ಏನಪ್ಪಾ, ಸಭೆ ಅಂದರೆ ಸತ್ಯವೇದದ ಅರ್ಥ ಏನು ಅಂತಂದ್ಬಿಟ್ಟು ಬಹು ವಿಚಾರಗಳನ್ನ ನಾವೇನು ಮಾಡಿದ್ರೆ ಗಮನಿಸ್ತಾ ಬಂದ್ರಿ. ಅದರಲ್ಲಿ ನಾವು ಏನಪ್ಪ ಮುಖ್ಯವಾಗಿ ಕಲ್ತ್ಕೊಂಡ್ರಿ ಅಂತಂದರೆ, ಬಿಲ್ಡಿಂಗ್ ಅಂತಂದರೆ ಸಭೆ ಅಲ್ಲ. ಸೊ ಸಭೆ ಅಂತಂದರೆ ಅದೇ ದೇವ್ರ ಮಕ್ಕಳಿಗೆ ಹೇಳೋಂಥದ್ದು ಸಭೆ ಅಂತಂದ್ಬಿಟ್ಟು, ಅವರೇ ಏನು ದೇವರ ಆಲಯ, ನೀವೇ ದೇವರ ಆಲಯವಾಗಿದ್ದೀರಾ, ನೀವೇ ದೇವರ ಪರಿಶುದ್ಧ ಆಲಯವಾಗಿದ್ದೀರಾ, ನೀವೇ ದೇವರ ಗರ್ಭಗುಡಿ ಆಗಿದ್ದೀರಾ, ದೇವರು ನಿಮ್ಮಲ್ಲಿ ಏನು ಮಾಡ್ತಾನೆ, ವಾಸ ಮಾಡ್ತಾನೆ ಅಂತ ಎಷ್ಟೋ ವಾಕ್ಯಗಳು ಸತ್ಯವೇ ಹೇಳೋದನ್ನ ನೋಡ್ತೀರಿ. ಅದನ್ನು ನೋಡ್ಬೇಕಾದ್ರೆ ಎಲ್ಲರೂ ಅಂದರೆ ಏನಂದರೆ ಎಲ್ಲರೂ ದೇವ್ರ ಮಕ್ಕಳು ಎಲ್ಲರೂ ಏನ್ರಿ ದೇವರ ಆಲಯನಾ ಅಂತ ನೋಡ್ಬೇಕಾದ್ರೆ ಯಾರಪ್ಪ ನಿಜವಾಗ್ಲೂ ಸಭೆ ಅಂತ ಕೂಡ ನಾವೇನು ಮಾಡಿದ್ರೆ ಅದನ್ನ ಸತ್ಯವೇದ ಮುಖಾಂತರ ಪರೀಕ್ಷೆ ಮಾಡಿದ್ರಿ. ಆಗ ಪರೀಕ್ಷೆ ಮಾಡಿದಾಗ ನಮ್ಗೆ ಏನಪ್ಪ ಗೊತ್ತಾಯ್ತು ಅಂತಂದರೆ, ಯೇಸು ಕ್ರಿಸ್ತನ ನಂಬದ್ ಮಾತ್ರ ಅಲ್ಲ, ಯೇಸು ಕ್ರಿಸ್ತನ ಹಿಂಬಾಲಿಸೋರು ಏನಾಗಿದ್ದಾರೆ, ಒಂದು ಸಭೆ ಆಗಿದ್ದಾರೆ ಅಂತ ನಾವು ನೋಡಿದ್ರಿ. ಅದರ ಜೊತೆಗೆ ಯೇಸು ಕ್ರಿಸ್ತನ ವಿಶ್ವಾಸ ಮಾಡಿಬಿಟ್ರೆ ಸಾಕ ಅಂತಂದರೆ, ಖಂಡಿತವಾಗೂ ಯೇಸು ಕ್ರಿಸ್ತನ ವಿಶ್ವಾಸ ಮಾಡಿದ್ರೆ ಮಾತ್ರ ಏನ್ರಿ ಸಾಲಲ್ಲ ರೀ. ಅದರ ಯೇಸು ಕ್ರಿಸ್ತನ ವಿಶ್ವಾಸ ಮಾಡಬೇಕು, ಆದರೆ ಅದಾಗಿದ ನಂತರ ಬರುವಂಥ ಇನ್ನೊಂದು ಮುಖ್ಯವಾಗಿರೋಂಥ ಒಂದು ಕೆಲಸನ ಏನು ಮಾಡಬೇಕು, ಅದನ್ನು ಮಾಡಲೇಬೇಕು. ಯಾಕಂದರೆ ಸತ್ಯವೇದ ನೋಡಿದ್ರೆ ಯೇಸು ಕ್ರಿಸ್ತನ ಕಾಲದಲ್ಲಿ ಕೂಡ ಎಷ್ಟೋ ಜನಗಳು ಏನು ಮಾಡ್ತಾ ಇದ್ರಂತೆ, ಯೇಸು ಕ್ರಿಸ್ತನ ಮೇಲೆ ವಿಶ್ವಾಸ ಇಟ್ಟಿದ್ರಂತೆ, ಆತನ ನಾಮನ ಮೇಲೆ ನಂಬಿಕೆ ಇಟ್ಟಿದ್ರಂತೆ. ಅದರ ಸೊ ಆದರೆ ಯೇಸು ಕ್ರಿಸ್ತ ಅವ್ರನ್ನ ನಂಬಿದ್ರಾ ಅಂತ ಸತ್ಯವೇದದಲ್ಲಿ ಪ್ರಶ್ನೆ ಹಾಕಿದ್ರೆ ಸತ್ಯವೇದ ನಮ್ಗೇನು ಉತ್ತರ ಕೊಡ್ತಾರೆ ನೋಡೋಣ. ನೋಡಿದ್ದೀನಿ ಯೋಹಾನ 2ನೇ ಅಧ್ಯಾಯ 22 ಮತ್ತು 23. ಯೋಹಾನ 2ನೇ ಅಧ್ಯಾಯ 23ನ ಓದ್ಕೊಂಬನಿ ಅಂತೀನಿ. ಯಾರೋ ಓದ್ತೀರಾ ಬ್ರದರ್ ಸಿಸ್ಟರ್ಸ್? ಹಾಂ ಓದ್ತೀರ ಲಕ್ಷ್ಮಿಷ್ಟ ಓದಿ.
ಆತನು ಪಸ್ಕ ಹಬ್ಬದ ಜಾತ್ರೆಯಲ್ಲಿ ಯೆರೂಸಲೇಮಿನೊಳಗೆ ಇದ್ದಾಗ ಬಹು ಜನರು ಆತನು ಮಾಡಿದ ಸೂಚಕ ಕಾರ್ಯಗಳನ್ನು ನೋಡಿ ಆತನ ಹೆಸರಿನಲ್ಲಿ ನಂಬಿಕೆ ಇಟ್ಟರು. ಆದರೆ ಯೇಸು ಎಲ್ಲವನ್ನು ಬಲ್ಲವನಾದ್ದರಿಂದ ಅವರಿಗೆ ನಾಶವಾಗಲಿಲ್ಲ, ವಶವಾಗಲಿಲ್ಲ.
ನೋಡ್ರ ಅದಕ್ಕೆ ನೋಡಂತೀನಿ, ಯೆರೂಸಲೇಮಲ್ಲಿ ಪಸ್ಕದಮ್ಮ ಜಾತ್ರೆಯಲ್ಲಿ ಯೇಸು ಕ್ರಿಸ್ತ ಮಾಡಿದಂಥ ಅದ್ಭುತ ಕೆಲಸ ನೋಡಿ ಬಹು ಜನ ಹತ್ರ ಮೇಲೆ ನೋಡಿದ್ರೆ ವಿಶ್ವಾಸ ಇಟ್ಟರಂತೆ. ಅದರ ಇಷ್ಟೊಂದು ಜನಗಳು, ಸಾವಿರಾರು ಜನಗಳು ಯೇಸು ಕ್ರಿಸ್ತ ವಿಶ್ವಾಸ ಇಟ್ಟರಂತೆ. ಆದರೆ ಯೇಸು ಕ್ರಿಸ್ತು ಇವ್ರ ವಿಶ್ವಾಸ ಇಟ್ಟರ ಅಂತ ನೋಡಿದ್ರೆ ಬೈಬಲ್ ಹೇಳ್ತಾರೆ ಯೇಸು ಕ್ರಿಸ್ತು ಇವರಿಗೆ ವಶವಾಗಲಿಲ್ಲ. ಯಾಕೆ ಓದಿ ಇಷ್ಟ ಹಂಗೆ ಕಂಟಿನ್ಯೂ ಮಾಡಿ, ಯಾಕೆ ವಶವಾಗಲಿಲ್ಲ? ಹಾಂ
ಆತನು ಪ್ರತಿ ಮನುಷ್ಯನ ಅಂತರ್ಯವನ್ನು ತಿಳಿದವನಾದ ಕಾರಣ
ಹ್ಮ್
ಯಾವನ ಮನುಷ್ಯನ ವಿಷಯದಲ್ಲಿಯೂ ಆತನಿಗೆ ಸಾಕ್ಷಿ ಕೊಡಬೇಕಾದ ಅವಶ್ಯವಿರಲಿಲ್ಲ.
ನೋಡ್ರ ಏನ್ರಿ, ಪ್ರತಿಯೊಬ್ಬ ಮನುಷ್ಯನ ಬಗ್ಗೆ ಆತನಿಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಯಾವ ಮನುಷ್ಯನ ಬಗ್ಗೆ ಸಾಕ್ಷಿ ಕೊಡೋಂಥ ಅವಶ್ಯಕತೆನೇ ಇರಲ್ಲ ಅಂತ ಹೇಳ್ತಾರೆ. ಯಾಕಪ್ಪ ಅಂತ ನೋಡಿದ್ರೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಯೇಸು ಕ್ರಿಸ್ತನ್ ಚೆನ್ನಾಗಿ ಗೊತ್ತಿತ್ತು, ಇಷ್ಟೊಂದು ಸಾವಿರಾರು ಜನಗಳು ಇಷ್ಟೊಂದು ದೊಡ್ಡ ಗುಂಪು ಆತನ ಮೇಲೆ ವಿಶ್ವಾಸ ಇಟ್ಟಿರೋದು ಏನಕ್ಕಪ್ಪ ಅಂತಂದರೆ ಏನ್ರಿ ಆತನು ಮಾಡಿದಂಥ ಸೂಚಕ ಕಾರ್ಯಗಳಿಗೋಸ್ಕರ ಅಷ್ಟೇ ಹೊರತು ಇವರು ದೇವ್ರಿಗೆ ಮಾಡೋಂಥದ್ದು ಏನೂ ಇರಲಿಲ್ಲ ರೀ. ಅಲ್ಲ ನನಗೆ ಯೇಸು ಕ್ರಿಸ್ತನ್ ಚೆನ್ನಾಗಿ ಗೊತ್ತಿತ್ತು, ಇವರೆಲ್ಲ ಮಾಡಿದಂಥ ಅದ್ಭುತ ಕೆಲಸಗಳನ್ನ ನೋಡಿ ಏನು ಮಾಡ್ತಾವ್ರೆ ನನ್ನ ಮೇಲೆ ನಂಬಿಕೆ ಇಡ್ತಾವ್ರೆ. ಆದರೆ ದೇವ್ರಿಗೆ ಇವ್ರು ಮಾಡೋಂಥದ್ದು ಏನಿಲ್ಲ, ಇವರು ತ್ಯಾಗ ಮಾಡಿ ಇವರು ದೇವ್ರಿಗೋಸ್ಕರ ಏನ್ರಿ ಕ್ಷಮೆ ಕಷ್ಟ ಸಂಕಟಗಳ ಸಡಂಥದ್ದು ಎಂಥ ಗುಂಪು ಇವರಲ್ಲ ಅಂತ. ಅದಕ್ಕೆ ಒಂದ್ಸತಿ ದೊಡ್ಡ ಗುಂಪು ಬರ್ತಾ ಇತ್ತು ನೋಡ್ರಿ ಯೇಸು ಕ್ರಿಸ್ತ ನೋಡ್ಬಿಟ್ಟು. ಅವಾಗ ಯೇಸು ಕ್ರಿಸ್ತ ಏನು ಮಾಡ್ತಾನೆ, ಸಡನ್ ತಿರುಗ್ಬಿಟ್ಟು ಅವ್ರಿಗೊಂದು ಮುಖ್ಯವಾಗಿರೋ ಮಾತು ಹೇಳ್ತಾರೆ. ಎಲ್ಲಿ? ಲೂಕ 14ನೇ ಅಧ್ಯಾಯ 25 ಮತ್ತು 26 27 ಓದಿ. ಲೂಕ 14ನೇ ಅಧ್ಯಾಯ 25ರಿಂದ 27. ಓದಿ ಓದಿ ಎಷ್ಟು ಓದಿ.
ಬಹು ಜನರು ಗುಂಪು ಗುಂಪಾಗಿ ಯೇಸುವಿನ ಸಂಗಡ ಹೋಗುತ್ತಾ ಇರಲು ಆತನು ತಿರುಗಿಕೊಂಡು ಅವರಿಗೆ ಹೇಳಿದ್ದೇನೆಂದರೆ, ಯಾವನಾದರೂ ನನ್ನ ಬಳಿಗೆ ಬಂದು ತನ್ನ ತಂದೆ ತಾಯಿ ಹೆಂಡತಿ ಮಕ್ಕಳು ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಇವರನ್ನು ತನ್ನ ಪ್ರಾಣವನ್ನು ಸಹ ಹಾಗೆ ಮಾಡದಿದ್ದರೆ ಅವನು ತನ್ನ ಶಿಷ್ಯನಾಗಿರಲಾರನು.
ನೋಡ್ರ ಏನ್ ಹೇಳ್ತಾರೆ, ಬಹುಮಂದಿ ಜನರು ಗುಂಪು ಗುಂಪಾಗಿ ಅವರಿಂದ ಬರ್ತಾ ಇರ್ಬೇಕಾದ್ರೆ ಯೇಸು ಕೃಷ್ಣ ತಿರುಗ್ಬಿಟ್ಟು ಹಿಂದೆ ಬಂದು ಹೇಳ್ತಾರೆ. ಹೇಳ್ತಾರೆ ನೋಡಪ್ಪ ನೀವು ಬರ್ತಾ ಇದ್ದೀರಾ ಅಲ್ವರ, ಆದರೆ ನೀವು ನಮ್ಮ ಹಿಂದೆ ಸುಮ್ಮನೆ ಹಂಗೆ ಬಂದರೆ ಆಗಲ್ಲ, ನನ್ನ ಶಿಷ್ಯನರಾಗಬೇಕು ಅಂತ ಹೇಳ್ತಾರೆ. ಸರಿ, ಯೇಸು ಕೃಷ್ಣ ಶಿಷ್ಯನರಾಗಬೇಕಾದ್ರೆ ಏನು ಅದನ್ನೇ ಹೇಳ್ತಾರೆ, ಯಾರಾದರೂ ಏನ್ರಿ ತನ್ನ ತಂದೆ ತಾಯಿ ಅದರ ಅಣ್ಣ ತಮ್ಮ ಅಕ್ಕ ತಂಗಿ ಹೆಂಡತಿ ಮಕ್ಕಳು ಸ್ವತಃ ತನ್ನ ಒಂದು ಜೀವಿತನ ಏನ್ರಿ ಹಾಗೆ ಮಾಡಿದ್ರೆ ಇದ್ರೆ ನನ್ನ ಶಿಷ್ಯನಾಗಿರಕ್ಕೆ ಸಾಧ್ಯನೇ ಇಲ್ಲ, ಆಗದು, ನನ್ನ ಶಿಕ್ಷನಾಗಿರಕ್ಕೆ ಆಗದು ಅಂತ ಏನ್ ಮಾಡ್ತಾರ ಅವರು ಹೇಳ್ತಾರೆ. ಹೇಳ್ಬಿಟ್ಟು ಅವ್ರು ಮುಂದಕ್ಕೆ ಏನ್ ಹೇಳ್ತಾರೆ 27? ಹಾ,
ಯಾವನಾದರೂ ತನ್ನ ಶಿಲುಬೆಯನ್ನು ಹೊತ್ತುಕೊಂಡು ನನ್ನ ಹಿಂದೆ ಬಂದ ಹೊರತು ಅವನು ನನ್ನ ಶಿಷ್ಯನಾಗಿರಲಾರನು.
ನೋಡ್ರ, ಯಾವನಾದ್ರೂ ಶಿಲುಬೆ ಎತ್ಕೊಂಡು ನಾನು ಹಿಂದೆ ಬರ್ದಿರೋ ಹೊರತು ನನ್ನ ಶಿಷ್ಯನಾಗಿರಲಾರನು. ಹಂಗಾರೆ ಅಷ್ಟೊಂದು ದೊಡ್ಡ ಗುಂಪು ಜನ ಯೇಸು ಕ್ರಿಸ್ತ ಮೇಲೆ ವಿಶ್ವಾಸ ಇಟ್ಟು ಅವ್ರ ಜೊತೆಗೆ ಬರ್ಬೇಕಾರೆ ಯೇಸು ಕ್ರಿಸ್ತು ಅವ್ರದ್ದು ನೋಡಿ ಯೇಸು ಕ್ರಿಸ್ತನ್ ನಂಬಲಾರೆ. ಬಿಲೀವರ್ಸ್ ಯೇಸು ಕ್ರಿಸ್ತನ್ ಬೇಕಾಗಿಲ್ಲ ರೀ, ಬಿಲೀವರ್ಸ್ ಬೇಕಾಗಿಲ್ಲ ಅವ್ರಿಗೆ. ಬಿಲೀವರ್ಸ್ನ ನೋಡ್ಬಿಟ್ಟು ಯೇಸು ಕ್ರಿಸ್ತು ತುಂಬ ಸಂತೋಷ ಪಡಲಿಲ್ಲ ರೀ. ಏನು ಹೇಳ್ತಾರೆ, ನೋ 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 ನೋ, ನೀವೆಲ್ಲ ಬಿಲೀವರ್ಸ್ ಇಷ್ಟಿದ್ರೆ ಸಾಲಲ್ಲಪ್ಪ, ಏನಾಗ್ಬೇಕು ಇನ್ನೊಂದು ಮುಖ್ಯವಾಗಿರೋ ಒಂದು ಕೆಲಸ ನೀವು ಮಾಡಬೇಕು ಅಂತ ಹೇಳ್ತಾರೆ. ಏನಪ್ಪ ಅದು ಮುಖ್ಯವಾಗಿರೋ ಕೆಲಸ ಅಂತಂದ್ರೆ ಕರ್ತನಲ್ಲಿ ಪ್ರೀತಿ ಅಂತ ಸೋರಸರುಗಳೇ, ಏನ್ರಿ ತನ್ನನ್ನು ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ನಂದು ಹಿಂದೆ ಬರ್ದಿರ ಇದ್ರೆ ಅವನ ಶಿಷ್ಯನಾಗಿರಲ್ಲಾರನೋ ಅಂದ್ರೆ ತನ್ನ ತಾನೇ ನಿರಾಕರಿಸೇನೆ. ಏನ್ರಿ ನಮ್ಗೆ ಎಷ್ಟೋ ಆಸೆ ಆಕಾಂಕ್ಷೆಗಳು ಅಲ್ದ್ರ ಏನಿದೆ ಎಷ್ಟೋ ಒಂದು ಎಲ್ಲ ನಮ್ದೇ ಅಂತಂದ್ಬಿಟ್ಟು ಐತೆ, ಇವೆಲ್ಲ ತ್ಯಾಗ ಮಾಡಬೇಕ್ರಿ. ನಿರಾಕರಿಸಿದ್ರೆ ತ್ಯಾಗ ಮಾಡಕ್ಕೆ ಏನಾಗಿರ್ಬೇಕು, ಬಿಟ್ಕೊಡೋಕ್ಕೋಸ್ಕರ ಕ್ರಿಸ್ತನ್ಗೋಸ್ಕರ ಬಿಟ್ಕೊಡಕ್ಕೆ ಏನಾಗಿರ್ಬೇಕು ರೆಡಿಯಾಗಿರ್ಬೇಕು. ಆ ನಂತರ ಶಿಲುಬೆ ಎತ್ಕೊಂಡು ಏನು ಮಾಡಬೇಕು, ಶಿಲುಬೆ ಅಂದ್ರೆ ಏನ್ರಿ ಸುಮ್ಮನೆ ಮರದ ಕಟ್ಕೆ ಇಟ್ಕೊಂಬಿಡೋದಲ್ಲ, ಕತ್ತಿಗೆ ಡಗರ್ ಹಾಕೊಂಬಿಡೋದಲ್ಲ. ಶಿಲುಬೆ ಅಂದ್ರೆ ಏನ್ರಿ ಕ್ರಿಸ್ತರ ನಾಮ ನಿಮಿತ್ತವಾಗಿ ಬರುವಂಥ ಶೋಧನೆಗಳು, ಬಾಧೆಗಳು, ನಿಂದನೆಗಳು ಇದನ್ನೆಲ್ಲ ತಗೊಬೇಕು. ತಗೊಂಡು ಏನು ಮಾಡಬೇಕು, ಆತನ ಹಿಂದೆ ನಡಿಬೇಕು, ಆತನ ಹೆಜ್ಜೆ ಜಾಡಿಯಲ್ಲಿ ಅವ್ರು ಹೆಂಗಿದ್ರು ಆ ಥರ ಮಾಡಬೇಕು. ಅದೇ ಇವರೇ ನಿಜವಾದ ಸಭೆ. ಅದರ ಈ ಥರ ಎಷ್ಟು ಜನ ಇದಾರಪ್ಪ ಲೋಕದಲ್ಲಿ ಅಂತಂದು ನೋಡೋದಂದ್ರೆ ಏನ್ರಿ ಎಲ್ಲ ಲೋಕದಂತೆ ಎಲ್ಲ ಕ್ರೈಸ್ತವ್ರು ಈ ಥರ ಇದಾರಾ ಹೇಳ್ರಿ? ಲೋಕದಲ್ಲಿ ಈ ಥರ ಎಲ್ಲ ಕ್ರೈಸ್ತವ್ರು ಇದಾರೆ ಇವತ್ತು?
ಇಲ್ಲ ಬ್ರದರ್.
ಹಾಂ ಅಲ್ವಾ, ಈ ಥರ ನಾವೆಲ್ಲರೂ ನೋಡಲ್ಲ. ಅರೆ ಸ್ವಲ್ಪ ಜನ ಇದ್ದರೆ, ಇಲ್ದಿರೋದ ಸತ್ಯವೇದಲ್ಲಿ ಕೊಡೋದಿಲ್ವಲ್ಲ, ಹಂಗ್ರೆ ಇದರೆ ಇರ್ತಾರೆ ಅಂಥ ದೇವ್ರ ಮಕ್ಕಳನ್ನೇ ಸಭೆಯಾಗಿ ಕ್ರಿಸ್ತನು ಈ ಒಂದು ಲೋಕದಲ್ಲಿ ಇವತ್ತು ಹುಡುಕ್ತಾ ಇರೋದು. ಯಾರು ನಂಬಿಕಸ್ಥರಾಗಿರ್ತಾರಪ್ಪ ಅಲ್ಲರ ಬೈಬಲ್ ಏನು ನೋಡ್ತೀರಿ, ಆತನ ಕಣ್ಣು ಏನ್ರಿ ಯಾರು ಹೃದಯಪೂರ್ವಕವಾಗಿ ಯಥಾರ್ಥವಾಗಿ ಆತನ ಹುಡುಕ್ತಾ ಇದ್ದಾರೆ ಅಂತನ್ಬಿಟ್ಟು ಏನು ಮಾಡ್ತದಂತೆ, ದೇವರ ಒಂದು ಕಣ್ಣು ಜಗತ್ತಲ್ಲಿ ಎಲ್ಲ ಕಡೆ ಏನು ಮಾಡ್ತಾರೆ ಅಂತೇಳಿ ಹುಡುಕ್ತಾ ಇದೆ ಅಂತ ಸತ್ಯವೇದನೆ ವಾಕ್ಯನೇ ಇದೆ. ಎಲ್ಲಿದೆ? ಎರಡನೇ ಪೂರ್ವಕಾಲ ವೃತ್ತಾಂತ 16:9 ಓದಿ. ಎರಡನೇ ಪೂರ್ವಕಾಲ ವೃತ್ತಾಂತ 16:9. ಯಾರೋ ಬ್ರದರ್ ಸಿಸ್ಟರ್ಸ್ ಓದಂಗಿದ್ರೆ ಓದ್ಬೋದು. ಬ್ರದರ್ ಸಿಸ್ಟರ್ಸ್ ಯಾರಾದ್ರು? ಭಾರತಿ ಸಿಸ್ಟರ್, ಚಿನ್ಮಯ ಬ್ರದರ್, ಜೇಕಬ್ ಬ್ರದರ್, ಜೋಯಲ್ ಬ್ರದರ್, ಜೋಸೆಫ್ ಬ್ರದರ್, ಯಾರೋ ವಾಕ್ಯ ತೆಗೆದ್ರೆ ಓದ್ಬೋದು. ಹಾಂ ಓದಿ ಪ್ರಸನ್ನ ಬ್ರದರ್.
ಯಹೋವನು ಭೂಲೋಕದ ಎಲ್ಲ ಕಡೆಗಳಲ್ಲಿಯೂ ದೃಷ್ಟಿಯನ್ನು ಪ್ರಸರಿಸುತ್ತಾ ತನ್ನ ಕಡೆಗೆ ಯಥಾರ್ಥ ಮನಸ್ಸುಳ್ಳವರ ರಕ್ಷಣೆಗಾಗಿ ತನ್ನ ಪ್ರತಾಪವನ್ನು ತೋರ್ಪಡಿಸುತ್ತಾನೆ.
ನೋಡ್ರ ಏನ್ರಿ ಆತನ ಏನ್ ಮಾಡ್ತಾರಂದ್ರೆ ಯಾರು ಯಥಾರ್ಥವಾಗಿದ್ದಾರೆ ಅಂತಂದ್ಬಿಟ್ಟು ಅವ್ರ ರಕ್ಷಣೆಗಾಗಿ ನೋಡ್ತಾನೇ ಇದಾರಂತೆ ರೀ. ಯಾರನ್ನ ರಕ್ಷಿಸ್ಲಿ, ಯಾರನ್ನ ಕಾಪಾಡ್ಲಿ, ಯಾರನ್ನ ರಕ್ಷಣೆ ಮಾಡಿರ್ತಾರಲ್ಲಿ ಮುಂದೆ ದೇವ್ರು ಏನ್ ಮಾಡ್ತಾರೆ ನೋಡ್ತಾನೆ ಇದ್ದಾರೆ. ಅಂದ್ರೆ ನೋಡಿದವ್ರು ಎಲ್ಲಾರ್ದು ದೇವ್ರು ಏನ್ ಮಾಡಲ್ಲ, ಕ್ರೈಸ್ತವರಾಗಿ ಅಂಗೀಕಾರ ಮಾಡಲ್ಲ ರೀ ಅಲ್ವರ. ನಾವು ಅದರಲ್ಲಿ ಒಬ್ಬರಾಗಿ ಏನಾಗಿರ್ಬೇಕು ಇರಬೇಕು ಅಲ್ವರ. ಇಂಥ ಒಂದು ಗುಂಪಿನ ಜನಕ್ಕೆ ದೇವ್ರು ಹೆಂಗೆ ಕೊಡೋದು ಅಂತ ನೋಡಿದ್ರಿ, ಕಳೆದ ವಾರ ಪವಿತ್ರ ಆತ್ಮ ಕೊಟ್ಬಿಟ್ಟು ಆತನ ಶಿಷ್ಯನಾಗಿ ಏನ್ರಿ ಮಾಡೋದು ಅದರ ಪವಿತ್ರ ಆತ್ಮದಲ್ಲಿ ಏನಾಗ್ತೀರಿ ನಾವು ಗರ್ಭಧಾರಣೆ ಆಗ್ತೀರಿ. ಅದರ ಪವಿತ್ರ ಆತ್ಮದ ಹುಟ್ಟೋದು ಯಾವಾಗ, ಇವಾಗ ನಾವು ಯಾವಾಗ ದೇವ್ರಿಗೆ ಒಪ್ಪಿಸ್ಕೊಡ್ತಿರೋ, ದೀಕ್ಷಾ ಸ್ನಾನ ತಗೊಂತಿರೋ, ದೇವ್ರು ನಮ್ಗೆ ಏನು ಮಾಡ್ತಾರೆ ಪವಿತ್ರ ಆತ್ಮನ ಕೊಡ್ತಾರೆ ಅದರ. ಪವಿತ್ರ ಆತ್ಮ ಕೊಟ್ಟಿದ ತಕ್ಷಣ ನಾವೇನಾಗ್ಬಿಡ್ತೀರಿ, ಪವಿತ್ರ ಆತ್ಮ ಹುಟ್ಬಿಡ್ತೀರಾ, ಏನಾಗ್ತೀರಿ ಇವಾಗ ಹೇಳ್ರಿ, ಏನಾಗ್ತೀರಿ? ಪವಿತ್ರ
ಗರ್ಭಧಾರಣೆ.
ಗರ್ಭಧಾರಣೆ ಅಲ್ವರ, ಪವಿತ್ರ ಆತ್ಮ ಹುಟ್ಟಲ್ಲ ರೀ. ಪವಿತ್ರ ಆತ್ಮ ಹುಟ್ಟಿದ್ರೆ ಹೇಗಿರ್ತದೆ ನೋಡಿ ವಾಕ್ಯ ಓದೋಣ. ಬಾರ್ನ್ ಅಗೇನ್ ಕ್ರಿಶ್ಚಿಯನ್ಸ್ ಯೇಸು ಕ್ರಿಸ್ತ ಏನು ಹೇಳ್ತಾರೆ, ಯೋಹಾನ 3:5 ಓದಿ, ಆಮೇಲೆ 8. ಯೋಹಾನ 3:5 ಮತ್ತು 8 ಓದ್ರಿ, ಓದಿ ಹೇಳಿ ಸ್ವಲ್ಪ.
ಅದಕ್ಕೆ ಯೇಸು, ನಾನು ನಿನಗೆ ನಿಜ ನಿಜವಾಗಿ ಹೇಳುತ್ತೇನೆ, ಒಬ್ಬನು ನೀರಿನಿಂದಲೂ ಆತ್ಮನಿಂದಲೂ ಹುಟ್ಟದಿದ್ದರೆ ದೇವರ ರಾಜ್ಯಕ್ಕೆ ಸೇರಲಾರನು.
ನೋಡ್ರ, ಒಬ್ಬ ನೀರಿನಿಂದಲೂ ಆತ್ಮದಿಂದ ಹುಟ್ಟದಿದ್ರೆ ದೇವರಾಜ್ಯಕ್ಕೆ ಸೇರಲಾರನು. ಹಂಗಾರೆ ದೇವರಾಜ್ಯಕ್ಕೆ ಸೇರ್ಬೇಕು, ಪರಲೋಕ ರಾಜ್ಯಕ್ಕೆ ಸೇರ್ಬೇಕು ಅಂದ್ರೆ ಏನಬೇಕು, ಆತ್ಮದಿಂದ ಹುಟ್ಟಬೇಕ್ರೆ, ಪವಿತ್ರಾತ್ಮದಿಂದ ಹುಟ್ಟಬೇಕು. ಅದರ ಸರಿ, ಪವಿತ್ರಾತ್ಮನ ಯಾವಾಗ ಹುಟ್ಟುತ್ತೀರಿ ಅದರ ಎಲ್ಲ ಎಂತ ತಿಳ್ಕೊಂಡ್ಬಿಡ್ತಾರೆ ಬ್ರದರ್. ನೀರಿಂದ ಹುಟ್ಟೋದು, ಬ್ಯಾಪ್ಟಿಸಮ್ ತೊಗೊಂಡು ನೀರಿಂದ ಹುಟ್ಟುಬಿಡ್ತೀರಿ. ಹಾಂ, ಬ್ಯಾಪ್ಟಿಸಮ್ ತೊಗೊಂಡಿಸ ದೇವ್ರು ಪವಿತ್ರಾತ್ಮ ಕೊಡ್ತಾರೆ, ಅವಾಗೇ ನಾವು ಏನು ಮಾಡ್ತೀವಿ, ಪವಿತ್ರಾತ್ಮದಿಂದ ಹುಟ್ಟುಬಿಡ್ತೀರಿ ಅಂತ. ಅದರ ಸರಿ, ಪವಿತ್ರಾತ್ಮರಿಂದ ಹುಟ್ಟಿದ್ರೆ ಆ ವ್ಯಕ್ತಿ ಹೇಗಿರ್ತಾನೆ? 8ನೇ ವಾಕ್ಯ ಓದಿ ಬದರ್.
ಗಾಳಿಯು ಬೀಸುವ ಗಾಳಿಯು ಮನಸ್ಸು ಬಂದ ಕಡೆ ಬೀಸುತ್ತದೆ, ಅದರ ಸಪ್ಪಳವನ್ನು ಕೇಳುತ್ತಿ, ಆದರೆ ಅದು ಎಲ್ಲಿಂದ ಬರುತ್ತದೋ ಎಲ್ಲಿಗೆ ಹೋಗುತ್ತದೋ ನಿನಗೆ ತಿಳಿಯದು. ಆತ್ಮನಿಂದ ಹುಟ್ಟಿದವರೆಲ್ಲರೂ ಅದರಂತೆಯೇ ಅಂದನು.
ಆತ್ಮನಿಂದ ಹುಟ್ಟಿದವರೆಲ್ಲ ಅದರಂತೆ. ಅದರಂತೆ ಅಂದ್ರೆ ಯಾವ ತರ? ಗಾಳಿ ಮನಸ್ಸು ಬಂದ ಕಡೆಗೆ ಬೀಸುತ್ತದೆ, ಅದು ಎಲ್ಲಿಂದ ಬರ್ತದೋ ಎಲ್ಲಿಗೆ ಹೋಗ್ತದೋ ಯಾರಿಗೂ ಗೊತ್ತಾಗೋದಿಲ್ಲ, ಕಾಣಿಸೋದಿಲ್ಲ. ಸಪ್ಪಳವನ್ನು ಮಾತ್ರ ಕೇಳುತ್ತಿ. ಇದೇ ಪ್ರಕಾರ ಆತ್ಮದಿಂದ ಹುಟ್ಟಿದಂಥ ಪ್ರತಿಯೊಬ್ಬ ಮನುಷ್ಯರು ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ, ಸಪ್ಪಳ ಮಾತ್ರ ಮಾಡ್ಬೋದು, ಕೇಳ್ಬೋದು. ಅನ್ನೇನೋ ಪವಿತ್ರ ಆತ್ಮದ ಯಾರೆಲ್ಲ ಹುಟ್ಟಿರ್ತಾರೋ, ಯಾರು ಎಂದರೆ ಸ್ಪಿರಿಟಿಂದ ಬಾರ್ನ್ ಅಗೇನ್ ಆಗಿರ್ತಾರೋ, ಸತ್ಯವೇದ ವಾಕ್ಯನ ಹೇಳ್ತಾರೆ, ಅವ್ರ ಕಣ್ಣಿಗೆ ಏನಾಗಲ್ವಂತೆ, ಕಾಣಿಸದೇ ಇಲ್ವಂತೆ ರೀ. ಅಲ್ವನಾ, ಕಣ್ಣಿಗೆ ಏನಾಗಲ್ಲ, ಕಾಣಿಸಲ್ಲ. ಅಂದರೆ ಇವಾಗೆಲ್ಲ ಎಲ್ಲ ಕ್ರಿಶ್ಚಿಯನ್ಸು ಯಾರ್ಯಾರಿಗೆಲ್ಲ ಪವಿತ್ರಾತ್ಮ ಬಂದಿದೆ ಅಂತ ಹೇಳ್ತಾರೋ ಅವರೆಲ್ಲ ಹಂಗಿದ್ದೀರಾ, ಕಣ್ಣು ಕಾಣಿಸಿರ್ತಿಲ್ಲಿದ್ದೀರಾ? ಕಣ್ಣಿಗೆ ಕಾಣಿಸಲ್ಲ, ಕ್ಲೀನಾಗಿ ಕಾಣಿಸ್ತಾರಲ್ಲ ಅಲ್ವರ. ಸೊ ಅದಿಗೆ ಯಾವಾಗ ಬಾರ್ನಾಗ ಏನಾಗದಪ್ಪ ಒಬ್ರು ಅಂತಂದರೆ, ಇವಾಗಲ್ಲ ರೀ. ಏನ್ರಿ ಇವಾಗ ಹೋಲಿ ಸ್ಪಿರಿಟ್ ಕೊಟ್ಟಾಗ ಏನಾಗ್ತೀರಿ ಗೊತ್ತಾ, ನಾವು ಗರ್ಭಧಾರಣೆ ಆಗ್ತೀರಿ. ಎಲ್ಲೈತೆ? ಅಲ್ಲೇ ಐತೆ ನೋಡ್ರಿ, ಯೇಸು ಕ್ರಿಸ್ತ ಹೇಳ್ತಾರೆ. ಎಲ್ಲಿ ಹೇಳ್ತಾರೆ? ಅಲ್ಲೇ ಏನ್ರಿ 6ನೇ ವಾಕ್ಯ ಓದಿಂತೀರಿ. ಹಾಂ, ಯೋಹಾನ 3:6 ಓದಿ. ಹಾಂ.
ದೇಹದಿಂದ ಹುಟ್ಟಿದ್ದು ದೇಹವೇ,
ಹ್ಞೂ
ಆತ್ಮನಿಂದ ಹುಟ್ಟಿದ್ದು ಆತ್ಮವೇ.
ಅದಿಗೆ ಹೇಳ್ತಾರೆ ಇವರು ನಿಕಡಿಮೆ ಶಾಕ್ ಆಗ್ಬಿಡ್ತಾರೆ. ಏ ಏನು ಸ್ವಾಮಿ ಹಿಂಗೆ ಹೇಳ್ತಾ ಇದ್ದೀರಾ, ನಾನು ತಿರ್ಗಾಂಗರ ತಾಯಿ ಗರ್ಭದಲ್ಲಿ ಹೋಗಿ ಊಟಕ್ಕೆ ಸಾಧ್ಯನಾ? ಏ ಹಂಗಲ್ಲಪ್ಪ ಹಂಗಲ್ಲಪ್ಪ, ಅರ್ಥ ಮಾಡ್ಕೊಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ ದೇಹದಿಂದ ಹುಟ್ಟಿದ ದೇಹವೇ, ಆತ್ಮದಿಂದ ಹುಟ್ಟಿದ ಆತ್ಮವೇ ಅಂತ ಹೇಳ್ತಾರೆ. ನೀನರ್ಥ, ದೇಹದಿಂದ ಹುಟ್ಟಬೇಕಾದ್ರೆ ಫಸ್ಟು ದೇಹದಲ್ಲಿ ಏನಾಗಿರ್ತೀರಿ, ಗರ್ಭಧಾರಣೆ ಆಗಿರ್ತೀರಿ. ಆಮೇಲೇನೆ ಆತ್ಮದಲ್ಲಿ ಏನ್ರಿ, ಆಮೇಲೆ ಏನ್ತಾರೆ ಸರ್ ಮಾಂಸದ ಊಟಕ್ಕೆ ಸಾಧ್ಯ? ಮಗು ತಾಯಿ ಗರ್ಭದಲ್ಲಿ ಫಸ್ಟು ಕನ್ಸೀವ್ ಆಗ್ತಾರೆ, 9 ತಿಂಗಳ ಆಮೇಲೆ ತಾಯಿ ಗರ್ಭದಿಂದ ಹೊರಗಡೆ ಏನು ಬರೋದು. ಅದೇ ಥರ ಪವಿತ್ರ ಆತ್ಮದಲ್ಲಿ ಫಸ್ಟ್ ಏನಾಗಬೇಕು, ಗರ್ಭ ಧರಿಸ್ಬೇಕ್ರಿ. ಇವಾಗ ದೇವರು ನಮಗೆ ನೂತನ ಸೃಷ್ಟಿಯಾಗಿ ಪವಿತ್ರ ಆತ್ಮ ಸ್ವಲ್ಪ ಕೊಡ್ತಾರೆ, ಅದು ಈ ಹಳೇ ಒಂದು ಶರೀರದಲ್ಲೇ ನಿಕ್ಷೇಪವಾಗಿ ನಮ್ಗೆ ಏನು ಮಾಡ್ತಾರೆ ದೇವರು ಇಡ್ತಾರೆ ನೋಡಿರ್ತೀನಿ. ಇದು ಸ್ವಲ್ಪ ಚಿಕ್ಕದಾಗಿ ತಾಯಿ ಗರ್ಭದಲ್ಲಿ ಬೆಳೀತಾನೇ ಇರ್ತದೆ ಅದರ. ಇದನ್ನ ಏನು ಮಾಡ್ಬೇಕು ನಾವು, ಬೆಳೆಸ್ಬೇಕು ಅಲ್ವರ. ಏನ್ರಿ ಬೆಳೆಸ್ಬೇಕು, ಬೆಳೆಸಿ ಮರಣದವರೆಗೂ ಬೆಳೆಸ್ಬಿಟ್ಟು ಅಲ್ಲಿ ಸತ್ತೋಗಿದ ಮೇಲೇ ಪುನರುತ್ಥಾನದಲ್ಲಿ ಏನು ಮಾಡೋದು ನಮಗೆ ದೇವರು, ಪವಿತ್ರ ಆತ್ಮದಲ್ಲಿ ಜನ್ಮ ನಮಗೆ ಏನ್ರಿ ಮಾಡೋದು, ಬಾರ್ನ್ ಅಗೇನ್ ಇನ್ ಸ್ಪಿರಿಟ್, ಹೊಸದಾಗಿ ಹುಟ್ಟೋದಿಕ್ಕೆ ಮಾಡಿದ್ರಿ. ಅದರ ಇವ ತಾಯಿ ಗರ್ಭದಲ್ಲಿ ಮಗು ಏನ್ರಿ ಗರ್ಭಧಾರಣೆ ಆಗಿದ ತಕ್ಷಣ ಹುಟ್ಬಿಡ್ತಾರೆ, 9 ತಿಂಗಳು ಬೇಕಾದ್ರೆ ಬೆಳೆಯೋದಿಕ್ಕೆ ಆಹಾರ ಕೊಡಬೇಕೋ ಇಲ್ವಾ? ಅದಕ್ಕೆ ನಮ್ಗೆ ಏನು ಹೇಳ್ತಾರೆ 2ನೇ ಕೊರಿಂಥ 4:7ರಲ್ಲಿ, ಬಲಾಧಿಕ್ಯವು ದೇವರದೇ ಹೊರತು ಏನ್ರಿ ನಮ್ಮೊಳಗಿಂದ ಬಂದಿದ್ದೆಲ್ಲವನ್ನು ತೋರುವುದಕ್ಕಾಗಿ ಈ ನಿಕ್ಷೇಪವನ್ನು ಮಣ್ಣಿನ ಘಟಕದಲ್ಲಿ ಏನ್ ಮಾಡಿದ್ರಂತೆ ನಮಗುಂಟು. ಈ ನಿಕ್ಷೇಪ ಯಾವ ನಿಕ್ಷೇಪ, ಗಾಡ್ಸ್ ಹೋಲಿ ಸ್ಪಿರಿಟ್. ಇದನ್ನ ದೇವರೇ ಏನ್ ಮಾಡಿದ್ರೆ ನಮ್ಮ ಹಳೆ ದೇಹದಲ್ಲಿ ಮಾಡಿದ್ರೆ ಇಟ್ಟಿದ್ದಾರೆ. ಅದಕ್ಕೆ ಹೇಳೋದು ಬೈಬಲ್ನಲ್ಲಿ ಪವಿತ್ರ ಆತ್ಮನೇ ಬರಿತವರಾಗಿರಿ, ಪವಿತ್ರ ಆತ್ಮನ ನಿಂದಿಸ್ಬಿಡಿ. ದಿನಾ ವಾಕ್ಯದಲ್ಲಿ ಏನಾಗಬೇಕು, ಚೆನ್ನಾಗಿ ಬೆಳಿಬೇಕ್ರಿ ಅವರ ಮೇಂದ್ರೆ. ಸತ್ಯವೇದದಲ್ಲಿ ದೇವ್ರಿಗೆ ಹತ್ರವಾಗಿ ಏನಾಗಿರ್ಬೇಕು, ಇರಬೇಕು ದೇವ್ರ ಮಕ್ಕಳು. ಆದರೆ ಇದು ಸಾಧ್ಯನಾ ಅಂದರೆ ಸಾಧ್ಯ ಇಲ್ಲ. ಅದಕ್ಕೆ ಬೈಬಲ್ ಹೇಳೋದು ನಮ್ಮಲ್ಲಿ ಹಳೆ ಸೃಷ್ಟಿ ಇದೆ ಮತ್ತೆ ಅಂದರೆ ಹೊಸ ಸೃಷ್ಟಿ ಇದೆ ಅಂತ ಹೇಳ್ತಾರೆ. ಅದರ ಅಂದರೆ ನಮ್ಮಲ್ಲಿ 2 ಸೃಷ್ಟಿ ಇದೆಯಾ ಅಂತಂದರೆ ಹೌದು. ಯಾರೆಲ್ಲ ಈ ಥರ ದೇವರಿಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಟ್ಟಿರ್ತಾರೋ ಅವರಲ್ಲಿ 2 ಸೃಷ್ಟಿ ಇರ್ತಾರೆ, ಒಳ್ಳೆ ಹಳೆ ಸೃಷ್ಟಿ ಆಮೇಲೆ ಏನ್ರಿ ಹೊಸ ಸೃಷ್ಟಿ. ಅದರ ಅದಕ್ಕೆ ಹಳೆ ಮನುಷ್ಯನ ನಾವು ತ್ಯಜಿಸ್ಬೇಕು, ಹೊಸ ಮನುಷ್ಯನ ಏನು ಮಾಡಬೇಕು ಧರಿಸ್ಕೊಬೇಕು. ನೋಡಿ ಓದೋಣ ಎಲ್ಲಿದೆ, ಕೊಲೋಸಿಯರು 3ನೇ ಅಧ್ಯಾಯ. ಕೊಲೋಸಿಯರು 3ನೇ ಅಧ್ಯಾಯ ಚಿನ್ಮಯ ಬದರ್ ಓದ್ತೀರಾ? ಕೊಲೋಸಿಯರು 3ನೇ ಅಧ್ಯಾಯ 9 ಮತ್ತು 10ನೇ ವಾಕ್ಯ ಬದರ್ ಓದ್ಬೋದಾ? ಚಿನ್ಮಯ ಬದರ್ ಲೈನ್ ಇದ್ದೀರಾ? ಓಕೆ, ಭಾರತಿ ಸಿಸ್ಟರ್, ಭಾರತಿ ಸಿಸ್ಟರ್ ಓಕೆ. ಜೋಯಲ್ ಬ್ರದರ್ ಓದ್ತೀರಾ? ಕೊಲೋಸಿಯನ್ಸ್ 3:9-10.
ಹಾಂ ಬ್ರದರ್.
ಎಲ್ಲರೂ ದಯವಿಟ್ಟು ಮೊಬೈಲ್ಗಳನ್ನ ಆನ್ ಮಾಡಿ ಇಟ್ಬಿಡು ಒಂದ್ ಕಡೆಗೆ, ದಯವಿಟ್ಟು ಬೈಬಲ್ನ ಕೈನ ಇಟ್ಕೊಳ್ಳಿ. ಒಂದೊಂದು ನಾನು ಹೇಳೋ ವಾಕ್ಯಗಳನ್ನ ದಯವಿಟ್ಟು ಬೈಬಲ್ ತೆಗೆದು ಅಬ್ಸರ್ವ್ ಮಾಡಿ, ನಾವು ಓದಿಬಿದ್ದಾರೆ.
ಒಬ್ಬರಿಗೊಬ್ಬರು ಸುಳ್ಳಾಡಬೇಡಿರಿ, ನೀವು ಪೂರ್ವ ಸ್ವಭಾವವನ್ನು ಅದರ ಕೃತ್ಯಗಳ ಕೂಡ ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸಿಕೊಂಡಿದ್ದೀರಲ್ಲವೇ?
ನೋಡ್ರ, ಪೂರ್ವ ಸ್ವಭಾವವನ್ನು ತೆಗೆದಿಟ್ಟು ನೂತನ ಸ್ವಭಾವವನ್ನು ಧರಿಸ್ಕೊಂಡಿದ್ದೀರಾ? ಹಂಗಾರೆ ಎರಡು ಸ್ವಭಾವ ಆಯ್ತು ನೋಡ್ರಿ, ಪೂರ್ವ ಸ್ವಭಾವ ನೂತನ ಸ್ವಭಾವ ಅಲ್ವರ. ಬಿಟ್ಬಿಡ್ರಿ ಪೂರ್ವ ಸ್ವಭಾವನ ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಬಿಟ್ಬಿಡ್ಬೇಕು ಹಳೇದನ್ನೆಲ್ಲ, ಮಾಡೋಕೆ ಬಿಟ್ಬಿಡ್ಬೇಕು. ಓಲ್ಡ್ ಕ್ರೀಚರ್ ನ್ಯೂ ಕ್ರೀಚರ್ ಅದರ ಹಳೆ ಮನುಷ್ಯ ಇದ್ದಾನೆ, ಆಮೇಲೆ ಏನಾಗಿದೆ ಹೊಸ ಮನುಷ್ಯ ಇದನ್ನು ನೋಡ್ರಿ. ಇದ್ದೀನಿ ಕರ್ತನಲ್ಲಿ ಪ್ರೀತಿ ಅಂತ ಸೋದರ ಸೋದರಗಳೇ, ಈ ನೂತನ ಸೃಷ್ಟಿ ದಿನಾ ದಿನ ಏನಾಗಬೇಕ್ರಿ, ಇದು ಬೆಳಿಬೇಕು ಅಲ್ವರ. ಈ ನೂತನ ಸೃಷ್ಟಿ ಹಳೆ ಸೃಷ್ಟಿ ಮೇಲೆ ಹೋರಾಡಬೇಕು, ಜಯಿಸಬೇಕು ಅಲ್ವರ. ಇದೇ ಪವಿತ್ರಾತ್ಮದ ದಿನಾನ ಏನ್ರಿ ಆಗೋದು ಬೆಳಿ ಅಂತದ್ದು ವಿಚಾರ ಅಲ್ವರ. ಆವಾಗ ನಾವು ಸಂಪೂರ್ಣವಾಗಿ ಹೋರಾಟ ಮಾಡಿ ದೇವರಿಗೆ ಯೋಗ್ಯವಾಗಿದ್ದರೆ ಏನ್ರಿ, ದೇವರು ನಮ್ಗೇನು ಮಾಡ್ತಾರೆ, ಒಂದು ಆತ್ಮಿಕ ಶರೀರ ನಮ್ಮ ಒಂದು ಗುಣಗಳಿಗೆ ಅನುಗುಣವಾಗಿ ಒಳ್ಳೆ ಆತ್ಮಿಕ ಶರೀರ ಕೊಟ್ಬಿಡ್ತಾರೆ ಅಲ್ವರ. ಅದಕ್ಕೆ ನೋಡ್ಬೇಕ್ರೆ ಫಸ್ಟು ನೂತನ ಮನಸ್ಸುಳ್ಳವರಾಗಿ ಇಲ್ಲೇನಾಗ್ಬೇಕು, ನಾವು ಮಾರ್ಪಾಡಾಗ್ಬೇಕ್ರಿ ಅಲ್ವರ. ಎಲ್ಲಿ ಕೊಟ್ಟವ್ರೆ? ಕೊಲೋಸ್ಯಲ್ಲಿ ಓದಿಂತೀರಿ, ಕೊಲೋಸ್ಯ ಮೂರನೇ ಅಧ್ಯಾಯದಲ್ಲಿ ಏನ್ರಿ, ಕೊಲೋಸ್ಯ ಮೂರನೇ ಅಧ್ಯಾಯದಲ್ಲಿ ಎರಡನೇ ವಾಕ್ಯ, ಕೊಲೋಸಿಯರು 3:2. ಚೀನ್
ಮೇಲೆ
ಪೇಪರ್ ಓದ್ತೀರಾ? ಹಾಂ
ಮೇಲೆ
ಹಾಂ, ಕೊಲೋಸಿಯರು 3 ಬದರ್, ಮೂರನೇದೇ ಎರಡನೇ ವಾಕ್ಯ ಬದರ್.
ಮೇಲಿರುವಂತವುಗಳ ಮೇಲೆ ಮನಸ್ಸಿಡಿರಿ,
ಹಾಂ
ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡಿರಿ.
ನೋಡ್ರ ಎಷ್ಟು ಕ್ಲೀನ್ ಆಗೈತೆ ನೋಡಿ ಇತ್ತೀನಿ ಅಲ್ರ. ಏನಂತ ಹೇಳಿದ್ರಲ್ಲಿ, ಮೇಲಿರುವಂತಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾಗಿರೋ ಮೇಲೆ ಮನಸ್ಸಿಡ್ಬೇಡಿ ಅಂತ ಅದಕ್ಕೆ ಹೇಳಿದ್ ಯಾರು ಕೇಳಿರೋದು ಇದು? ಇದು ಯಾರು ದೇವರ ಮಕ್ಕಳು ತನ್ನ ತಾನ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಯೇಸು ಕ್ರಿಸ್ತನಿಂದ ಬರ್ತೀನಿ ಹೇಳಿದ್ರೆ ಅವ್ರಿಗೆ ಹೇಳ್ತಾರೆ. ಅದು ಏನು ಹೇಳ್ತಾರೆ, ಫಸ್ಟ್ ಆಫ್ ಆಲ್ ನೀವೇನು ಮಾಡಿ, ನೀವು ಮೇಲೆ ಇರೋವಂಥದ್ದುಗಳನ್ನು ಮನಸ್ಸಿಡ್ರಿ ಅದರ. ಅದಕ್ಕೆ ನೋಡ್ಬೇಕಾದ್ರೆ ಭೂ ಸಂಬಂಧವಾಗಿರೋದನ್ನ ಬಿಟ್ಬಿಡ್ರಿ, ಯಾಕಂದ್ರೆ ನೂತನ ಸೃಷ್ಟಿಯಾಗಿದ್ದೀರ ನೀವು. ಹಳೇದನ್ನೆಲ್ಲ ದೇವ್ರಿಗೆ ಏನು ಮಾಡಿದ್ರೆ, ಕ್ರಿಸ್ತನಿಗೆ ನೀವು ಮರಣದಲ್ಲಿ ಒಪ್ಪಿಸ್ಬಿಡಿದಿರ ಅಲ್ವರ. ಆಮೇಲೆ ನೂತನ ಸೃಷ್ಟಿ ಅಂದರೆ ನೀವು ಪರಲೋಕ ರಾಜ್ಯಕ್ಕೆ ಎಕ್ಸ್ಚೇಂಜ್ ಮಾಡ್ಕೊಂಡಿದ್ದೀರಾ ಈ ಭೂಲೋಕದ ಪ್ರಯಾಣನ. ಆವಾಗ ದೇವ್ರು ನಮ್ಗೇನು ಕೊಡ್ತಾರೆ, ಹಾಂ ಅದರ ಪವಿತ್ರಾತ್ಮ ಕೊಟ್ಟವರೆ. ಅದರಿಂದ ಆ ಪವಿತ್ರವಾದ ಮನಸ್ಸನ್ನ ನಿಮ್ಮಲ್ಲಿ ಭೂಲೋಕದಿರ್ಬೇಕಾದ್ರೆ ಬೆಳೆಸ್ಕೊಳ್ಳಿ. ನೀವು ಪರಲೋಕ ರಾಜ್ಯಕ್ಕಿರೋಂಥ ಮನಸ್ಸನ್ನೇ ಮಾಡಿ ನೀವು ಬೆಳೆಸ್ಕೊಳ್ಳಿ. ಯಾಕಪ್ಪ ಅಂತಂದರೆ, ನಾವು ಮರಣದ ನಂತರ ಈ ಭೂಲೋಕಕ್ಕೆ ಈ ಮಾಂಸ ಶರೀರನ ಇಲ್ಲೇ ಬಿಟ್ಬಿಟ್ಟು ಆತ್ಮಿಕ ಶರೀರದಲ್ಲಿ ಎಲ್ಲಿಗೆ ಹೋಗ್ತೀರಿ, ಹಾಂ ಪರಲೋಕಕ್ಕೆ ಹೋಗ್ತೀರಿ ಅಲ್ವರ. ಇವಾಗ ಆತ್ಮಿಕ ಶರೀರದಲ್ಲಿ ತಾನೇ ಪರಲೋಕಕ್ಕೆ ಹೋಗ್ಬೇಕು. ಇದೇ ಮಾಂಸಿಕ ದೇಹದಲ್ಲಿ ಹೋಗ್ಬೋದಾ? ಹಿಂಗೆ ಈ ರಕ್ತ ಮಾಂಸ ದೇಹದಲ್ಲೇ ಪರಲೋಕಕ್ಕೆ ಹೋಗ್ಬೋದಾ ನಾವು?
ಇಲ್ಲ.
ಇಲ್ಲ. ಎಲ್ಲಿದೆ ವಾಕ್ಯ ನೋಡಿ, ಓದನ. 1 ಕೊರಿಂಥ 15:50, 1 ಕೊರಿಂಥ 15:50. ಹ್ಞೂ ಹೋದ್ರಿ.
ಸಹೋದರರೇ,
ಹ್ಞೂ
ನಾನು ಏನು ಹೇಳುವುದೇನೆಂದರೆ, ರಕ್ತ ಮಾಂಸವು ದೇವರ ರಾಜ್ಯಕ್ಕೆ ಬಾಧ್ಯವಾಗಲಾರದು.
ನೋಡ್ರ, ರಕ್ತ ಮಾಂಸವು ದೇವರಾಜ್ಯಕ್ಕೆ ಬಾಧ್ಯವಾಗೋದಿಕ್ಕೆ ಸಾಧ್ಯ ಇಲ್ಲ. ಈ ರಕ್ತ ಮಾಂಸ ದೇಹದಲ್ಲೇ ಪರಲೋಕ ರಾಜ್ಯಕ್ಕೆ ನಾವು ಹೋಗಕ್ಕೆ ಸಾಧ್ಯ ಇಲ್ಲ ರೀ. ನಾವು ಪರಲೋಕ ರಾಜ್ಯಕ್ಕೆ ಹೋಗ್ಬೇಕಂದ್ರೆ ಆತ್ಮಿಕ ಶರೀರ ಬೇಕು. ಯಾಕೆ? ಯಾಕೆ ಅಂದರೆ ಈ ಒಂದು ಮಾಂಸಿಕ ದೇಹ ಏನ್ರಿ, ಪಾಪದಲ್ಲಿ ಬಿದ್ದಿರೋ ದೇಹ ರೀ ಅಲ್ವರ. ಇದು ಇಲ್ಲಿಗೆ ಮುಗೀತು. ಈ ದೇಹದಲ್ಲಿ ಪರಲೋಕಕ್ಕೆ ಹೋಗ್ಬಿಟ್ಟು ಇದೇ ಮೈಂಡಲ್ಲಿ ನಾನು ಪರಲೋಕದಲ್ಲಿ ಇದ್ದ ಅಂತಂದರೆ ನಾವೇನು ಮಾಡ್ತೀರಿ, ಪರಲೋಕನ ಕೆಡಿಸ್ಬಿಡ್ತೀರಿ ಅಲ್ವರ. ಏನ್ರಿ ಈ ಮೈಂಡಲ್ಲಿ ಏನಿದೆ, ಈ ಮನಸ್ಸಲ್ಲಿ ಏನಿದೆ, ಹಳೆ ಸ್ವಭಾವದಲ್ಲಿ ಎಲ್ಲ ಥರ ಕೆಟ್ಟ ಗುಣಗಳಿದೆ, ಎಲ್ಲ ಥರ ಮೋಸದ ಗುಣಗಳಿದೆ. ಇದೇ ಮೈಂಡಲ್ಲಿ ಪರಲೋಕಕ್ಕೆ ಹೋದ ಅಂತಂದರೆ ನಾವು ಕ್ರಿಸ್ತನ ಪಕ್ಕದಲ್ಲಿ ಕೂತ್ಕೊಂಡ್ರೆ ನಾವೇನು ಮಾಡ್ತೀರಿ, ಹಾಂ ಅಲ್ವರ. ಇದೇ ಮೈಂಡಲ್ಲಿ ಇದ್ದು ಅಂತಂದರೆ ಪರಲೋಕಕ್ಕೆ ಎಂಟ್ರೆನ್ಸು ಕೊಡಲ್ಲ ನಮಗೆ. ಅದಕ್ಕೆ ದೇವ್ರು ಹೇಳ್ತಾರೆ, ಫಸ್ಟು ನಿಮ್ಮ ಮೈಂಡನ್ನೇ ಮಾಡಿ ನೀವು ಚೇಂಜ್ ಮಾಡ್ಕೊಳ್ಳಿ, ನೂತನ ಸ್ವಭಾವ ಉಳ್ಳವರಾಗಿರ್ರಿ, ಮೇಲಿರುವಂಥವುಗಳಿಗೆ ನಿಮ್ಮ ಮೇಲೆ ನಿಮ್ಮ ಮನಸ್ಸನ್ನ ಇಡೀರಿ. ಆವಾಗ ನೀವು ಮರಣ ಹೊಂದಿದ ಮೇಲೆ ಕರೆಕ್ಟಾಗಿರೋಂಥ ದೇಹ ಕೊಡ್ತಾರೆ. ಇದನ್ನೇ ಕ್ರಿಸ್ತನಿಗೆ ಮಾಡಿದ್ದು ದೇವರು. ಯೇಸು ಕ್ರಿಸ್ತು ಕೂಡ ಭೂಲೋಕದಲ್ಲಿ ಅವರ ಶರೀರದಲ್ಲಿ ಬದುಕಿ ತನ್ನ ಪ್ರಾಣನ ದೇವ್ರಿಗೆ ಅರ್ಪಿಸಿದ ಮೇಲೆ ದೇವ್ರು ಏನು ಮಾಡಿದ್ರು, 3 ದಿನ ಅವ್ರಿಗೆ ಪುನರುತ್ಥಾನ ಮಾಡಿದ್ರು. ಎಂತ ಹಿಂಗೆ ಪುನರುತ್ಥಾನ ಮಾಡಿದ್ದು, ಅದೇ ದೇಹದ ನಂಗೆ ಎದ್ಬಿಟ್ರ ಆತ್ಮಿಕ ಶರೀರದಲ್ಲಿ ಏನು ಮಾಡಿದವರು ಎದ್ದಿದ್ದು. ಇದೇ ಆತ್ಮಿಕ ಶರೀರದಲ್ಲಿ ಆ ಇಬ್ಬರು ದೂತರಂಗೆ ಕಾಣುತ್ತೆ ನೋಡಿ, ಅಪೊಸ್ತಲ ಕೃತ್ಯ 1ನೇ ಅಧ್ಯಾಯ ಬಿಡ್ತಾರಲ್ಲ, ಅದರ ನೀವು ನೋಡ್ತಾರಂತ ಕರ್ತನು ಹೇಗೆ ಹೋಗ್ತಾ ಇದ್ರು ಹಾಗೇನೇ ಏನು ಮಾಡ್ತಾರೆ ಬರ್ತಾರೆ ಅಂತ ಅಲ್ವರ. ಯಾರಿಗೂ ಕಣ್ಣಿಗೆ ಕಾಣದ ರೀತಿಯಲ್ಲಿ, ಬರೀ ಶಿಷ್ಯನ್ಗಳಿಗೆ ಕಣ್ಣುಗಳಿಗೆ ಕಾಣೋಂಥ ರೀತಿಯಲ್ಲಿ ಆತ್ಮೀಕ ಶರೀರದಲ್ಲಿ ಕ್ರಿಸ್ತನೇನಾಗಿದ್ದು, ಪುನರ್ತನಾಗಿದ್ದು ಅದಕ್ಕೆ ರೂಮು ಡೋರ್ ಎಲ್ಲ ಲಾಕ್ ಹಾಕಿರ್ಬೇಕಾದ್ರೆ ಸಡನ್ ಆಗಿ ಏನು ಮಾಡೋರು, ಯೇಸು ಕ್ರಿಸ್ತ ಬಂದು ನಿಂತ್ಕೊಂಡವ್ರು ನೋಡ್ತೀನಿ, ಸಡನ್ ಆಗಿ ಮಾಯ ಆಗ್ಬಿಡೋರು. ಅದರ ಕರ್ತನಲ್ಲಿ ಪ್ರೀತಿಗಳೇ, ಇದೇ ನಂಬಿಕಸ್ಥರಾಗಿರೋಂಥ ಸಭೆ. ಈ ಥರ ಗುಣಲಕ್ಷಣಗಳನ್ನ ಯಾರು ಬೆಳೆಸ್ಕೊಂಡು ಮರಣದವರೆಗೂ ನಂಬಿಕಸ್ಥರಾಗಿರ್ತಾರೋ ಅವರೇ ದೇವ್ರಿಗೆ ಏನಾಗಿರ್ತಾನಂತೆ, ಏನ್ರಿ ನಂಬಿಕಸ್ಥರು. ನೋಡಿ ಓದೋಣ ವಾಕ್ಯದಲ್ಲಿ, ಪ್ರಕಟಣೆ 17:14, ಪ್ರಕಟಣೆ 17:14 ರೆವಲೇಷನ್ 17:14. ನವೀನ್ ಬ್ರದರ್, ಜೇಕಬ್ ಬ್ರದರ್ ಓದ್ತೀರಾ? ಓದಿ.
ಅವರು ಯಜ್ಞದ ಕುರಿಯಾದ ಆತನ ಮೇಲೆ ಯುದ್ಧ ಮಾಡುವರು, ಆದರೆ ಆತನು ಕರ್ತನಾ ಕರ್ತರು ರಾಜಾದಿರಾಜನು ಆಗಿರುವುದರಿಂದ ಅವರನ್ನು ಜಯಿಸುವನು, ಮತ್ತು ದೇವರು ಕರೆದವರು ದೇವರಾದುಕೊಂಡವರು ನಂಬಿಗಸ್ತರು ಆಗಿರುವ ಆತನ ಕಡೆಯವರು ಆ ಜಯದಲ್ಲಿ ಪಾಲುಗಾರರಾಗುವರು.
ಆತನ ಕಡೆಯವರು ಯಾರಪ್ಪ ಅಂತಂದ್ರೆ, ಆತನ ಕಡೆಯವರು ಯಾರಿದ್ದಾರಂತೆ ಅಲ್ಲಿ, ಕರೆಯಲ್ಪಟ್ಟವರು, ಆಯಲ್ಪಟ್ಟವರು, ಆಮೇಲೆ ಏನ್ರಿ ನಂಬಿಕಸ್ತರು. ಅದರ ದೇವ್ರು ಕರೆದು ಬಿಟ್ಟವ್ರೆ ಅಂತ ಆಗೋಯ್ತದ, ಆಯ್ಕೊಂಬಿಟ್ಟವ್ರೆ ಅಂತ ಆಗೋಯ್ತದ? ಅದರ ಅಯ್ಯೋ ತನ್ನ ತಾಯಿ ಗರ್ಭದಲ್ಲಿ ನೀನು ಆಯ್ಕೊಂಬಿಟ್ರೆ ಮುಗಿದೋಯ್ತಾ? ಏ ಇಲ್ಲ ರೀ, ನಾನು ನಂಬಿಕಸ್ತರಾಗಿರ್ಬೇಕು, ದೇವ್ರು ನಾನು ಆಯ್ಕೊಂಡಿದ್ದಾರೆ, ಆದರೆ ಆ ಆಯ್ಕೆಗೆ ನಾನು ಯೋಗ್ಯವಾಗಿರ್ತಿದ್ದೆ ದೇವ್ರಿಗೆ ನಾನು ಏನು ಮಾಡಬೇಕು, ಪ್ರೂವ್ ಮಾಡಿ ನೋಡಿಸ್ಬೇಕ್ರಿ. ಅಂಥವರು ಯಾರು ಪ್ರೂವ್ ಮಾಡಿ ನೋಡಿಸ್ತಾರೋ ಅವರೇ ನಂಬಿಕಸ್ಥರಾಗಿರೋಂಥ ಸಭೆ ಅಂತ ಹೇಳ್ತಾರೆ. ಆತನ ಸಂಗಡ ಇರೋರು ಏನ್ರಿ ಬರೀ ಕರೆಯಲ್ಪಟ್ಟವರು ಆಯಲ್ಪಟ್ಟವರೆಲ್ಲ ರೀ, ಕರೆಯಲ್ಪಟ್ಟು ಆಯಲ್ಪಟ್ಟವರಾಗಿ ನಂಬಿಕಸ್ಥರಾಗಿ ಯಾರಿದ್ದಾರೋ ಅವರೇ ನಿಜವಾದ ದೇವಸಭೆ ರೀ. ಅದರ ಅದಕ್ಕೆ ಈ ಸುವಾರ್ಥದಲ್ಲಿ ಇಲ್ಲಿ ನೋಡ್ತೀರಿ ಗೊತ್ತಾ, ಟ್ರಯಾಂಗಲಲ್ಲಿ ಏನು ನೋಡ್ತೀರಿ ನೋಡಿ, ಇಲ್ಲಿ ನೋಡಿ, ಹಾಂ, ಮೂರು ಥರ ಸಭೆ ಐತೆ. ಅದರ ಇದರಲ್ಲಿ ದೇವ್ರು ನೋಡ್ತಾರ ಸಭೆ ಇದೇ ರೀ, ಅದರ ಫೇತ್ಫುಲ್ ಆಗಿರೋಂಥ ಸಭೆ. ಯಾರು ದೇವ್ರ ಹತ್ರ ಮರಣದವರೆಗೂ ಒಡಂಬಡಿಕೆ ಮಾಡಿಕೊಂಡು ಮರಣದವರೆಗೂ ದೇವ್ರಿಗೆ ನಂಬಿಕಸ್ತಾಗಿರ್ತಾರೋ ಅಂಥ ಸಭೆನ ಏನು ಮಾಡ್ತಾರೆ ಅವರು, ಅವ್ರು ನೋಡ್ತಾರೆ ಅದು. ಅದರ ಕರ್ತನಲ್ಲಿ ಪ್ರೀತಿ ಅಂತ ಸೋದರಸರುಗಳೇ, ಈ ಸಭೆನೇ ದೇವರು ಏನ್ರಿ ಜಗದ್ ಉತ್ಪತ್ತಿಗಿಂತ ಮುಂಚೆನೆ ಆಯ್ಕೆ ಮಾಡ್ತಾ ಇದ್ದಾರೆ. ಎಲ್ಲಿ ಕೊಟ್ಟವ್ರೆ ಓದ ನೋಡಿ, Ephesians 1:4 ನಾನು ಹೇಳ್ತೀನಿ. ಚಿನ್ಮಯ ಬ್ರದರ್ ಇದ್ರ ಲೈನಲ್ಲಿ ಓದೋಕ್ಕಾಗ್ತದ? ಚಿನ್ಮಯ ಬ್ರದರ್ ಹಾಂ ಬ್ರದರ್ ಓದೋಕ್ಕಾಗ್ತದ್ಯಾ ನೀವು?
ಹೇಳಿ.
ಹಾಂ ಓದಿ, ಎಫಿಷಿಯನ್ಸ್ ಬ್ರದರ್ ಪತ್ರಿಕೆ 1:4 ಓದಿ ಬ್ರದರ್, ಎಫಿಷಿಯನ್ಸ್ ಬ್ರದರ್ ಪತ್ರಿಕೆ ಒಂದು
ಕ್ರಿಸ್ತ
ನಾಲ್ಕು
ಯೇಸು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗತ್ತುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು.
ವೆರಿ ಗುಡ್. ಅದರ ಜಗತ್ ಉತ್ಪತ್ತಿಗಿಂತ ಮುಂಚೆನೇ ನಮ್ಮನ್ನು ಏನು ಮಾಡಿದ್ರು, ಕ್ರಿಸ್ತನಲ್ಲಿ ಏನು ಮಾಡಿದಾರೆ ಸರ್, ಆಯ್ಕೆ ಮಾಡಿದ್ರಂತೆ. ಯಾವಾಗ ಆಯ್ಕೆ ಮಾಡಿದ್ರು ನಮ್ಮನ್ನು? ಜಗತ್ ಉತ್ಪತ್ತಿಗಿಂತ ಮುಂಚೆ ಅಂದರೆ ಏನಪ್ಪ, ಏನ್ರಿ ಜಗತ್ತನ್ನ ಸೃಷ್ಟಿ ಮಾಡೋದಕ್ಕಿಂತ ಮುಂಚೆನೆ ದೇವ್ರನ್ನ ಯಾರನ್ನ ಸೆಲೆಕ್ಷನ್ ಮಾಡಿಬಿಟ್ಟಿದ್ದಾರೆ? ನಮ್ಮನ್ನ, ಅದೇನು ಸಭೆನ, ಈ ಫೇತ್ಫುಲ್ ಆಗಿರೋ ಸಭೆನ ಯಾವಾಗ ಸೆಲೆಕ್ಷನ್ ಮಾಡಿದ್ರಂತೆ? ಜಗತ್ತು ಉತ್ಪತ್ತಿ, ಜಗತ್ತನ್ನ ಸೃಷ್ಟಿ ಮಾಡೋಕ್ಕಿಂತ ಮುಂಚೆನೆ ದೇವ್ರ ಸಭೆನ ಆಯ್ಕೆ ಮಾಡಿಬಿಟ್ಟಾರಂತೆ. ಹ್ಞೂ ಅಲ್ವರ, ಅದಕ್ಕೆ ಎಷ್ಟು ಜನ ಮಾಡ್ತಾರೆ ಬ್ರದರ್, ಜಗತ್ ಉತ್ಪತ್ತಿಗಿಂತ ಮುಂಚೆನೇ ನಮ್ಮನ್ನು ಆಯ್ಕೆ ಮಾಡಿಬಿಟ್ಟಾರೆ ಬ್ರದರ್, ಟೆನ್ಷನೇ ತೊಗೊಳಂಗಿಲ್ಲ ಅಲ್ವರ. ಹಂಗಂದ್ರೆ ನಮಗೆಲ್ಲ ಆಡಿ ಪರದಕ್ಕೆ ಸೀಟ್ ಏನಾಗ್ಬಿಟ್ಟಿದೆ, ಕನ್ಫರ್ಮ್ ಆಗ್ಬಿಟ್ಟಿದೆ. ನಾನು ಹುಟ್ಟಕ್ಕಿಂತ ಮುಂಚೆನೇ ತಾಯಿ ಗರ್ಭದಲ್ಲೇ ದೇವರು ಏನು ಮಾಡ್ಬಿಟ್ರೆ ನಮ್ಮನ್ನ ಆಯ್ಕೆ ಮಾಡಿಬಿಟ್ಟಾರೆ, ನಾವೇನು ಮಾಡೋದು ಬೇಕಾಗಿಲ್ಲ ಅಂತಂದ್ಬಿಟ್ಟು ಅಲ್ವರ. ಸರಿ, ಈ ವಾಕ್ಯ ಏನು ಹೇಳ್ತಾರೆ ಏನ್ರಿ, ಜಗತ್ ಉತ್ಪತ್ತಿಗಿಂತ ಮುಂಚೆನೇ ದೇವ್ರು ಆಯ್ಕೆ ಮಾಡಾರೆ ಅಂತ ಹೇಳ್ತಾರೆ. ಅದೇನರ್ಥ, ತಾಯಿ ಗರ್ಭದಲ್ಲೇ ಆಯ್ಕೆ ಮಾಡಿಬಿಟ್ಟವ್ರಾ? ಯಾರನ್ನ ಆಯ್ಕೆ ಮಾಡಿಬಿಟ್ಟವ್ರೆ? ಗೋಪಾಲ ಬ್ರದರ್ ಇರಬೇಕು, ಅದರ ರಾಜು ಬ್ರದರ್ ಇರಬೇಕು, ಜೋಸಫ್ ಬ್ರದರ್ ಇರಬೇಕು, ಅದರ ಮೋಹನ್ ರಾಜ್ ಬ್ರದರ್ ಇರಬೇಕು, ಪ್ರಸನ್ನ ಬ್ರದರ್ ಇರಬೇಕು ಅಂತ ಜಗತ್ ಉತ್ಪತ್ತಿಗಿಂತ ಮುಂಚೆನೇ, ಈವನ್ ನಾವು ಹುಟ್ಟಕ್ಕಿಂತ ಮುಂಚೆನೇ ನಮ್ಮ ಹೆಸರನ್ನ ಕರೆದ್ಬಿಟ್ಟು ಆಯ್ಕೆ ಮಾಡಿಬಿಟ್ಟವ್ರಾ? ಅಂದರೆ ಇಲ್ಲ ರೀ, ಆ ವಾಕ್ಯದಲ್ಲಿ ಹಂಗೆ ಕೊಟ್ಟಿಲ್ಲ. ನೋಡ್ರಿ, ನಾವು ಇದುವರೆಗೂ ಬೈಬಲ್ ಸ್ಟಡಿಯಲ್ಲಿ ಹೇಳ್ಕೊಟ್ಟಿದ್ದೀರಿ, ಏನು ಹೇಳ್ಕೊಟ್ಟಿದ್ದೀರಿ ಅಂತಂದರೆ, ಬೈಬಲ್ನ ಹೇಗೆ ಓದೋದು ಅಂತ ನೀವು ಮಾಡಿದ್ದೀರಿ ಹೇಳ್ಕೊಟ್ಟಿದ್ದೀರಿ. ಬೈಬಲ್ನ ಸುಮ್ಮನೆ ಹಂಗೆ ಒಂದು ವಾಕ್ಯ ಓದ್ಬಿಟ್ಟು ನಿರ್ಧಾರಕ್ಕೆ ಬರೋದಲ್ಲ ರೀ, ಸತ್ಯವೇದ ಹೆಂಗೆ ಓದಬೇಕು? ಇಲ್ಲಿ ಸ್ವಲ್ಪ,
ಅಲ್ಲಿ ಸ್ವಲ್ಪ
ಅಲ್ಲಿ
ಹುಡುಕಿ
ಸ್ವಲ್ಪ ಅಲ್ದರ ಯೌವನ ಶಾಸ್ತ್ರದಲ್ಲಿ ಹುಡುಕಿ ಓದ್ಬೇಕ್ರಿ. ವಾಕ್ಯಕ್ಕೆ ವಾಕ್ಯ ಏನಾಗಿರ್ಬೇಕು, ಜೋಡಣೆ ಆಗಿರ್ಬೇಕು ಅಲ್ವರ. ಇವಾಗ ಯಾರೋ ಒಬ್ಬರನ್ನ ಏನ್ರಿ ತಾಯಿ ಗರ್ಭದಲ್ಲಿ ಆಯ್ಕೆ ಮಾಡಿಬಿಟ್ಟವ್ರಾ? ಅಪೋಸ್ಟಲ್ ಪೌಲು ಹಂಗೆ ಹೇಳ್ತಾರೆ ಇಲ್ಲಿ ಗಲಾತ್ಯರ ಬರೆದ ಪತ್ರಿಕೆಯಲ್ಲಿ, ಅದರ ತಾಯಿ ಗರ್ಭದಿಂದ ನನ್ನ ಬೇರ್ಪಡಿಸಿದ್ರು ಅಂತ. ಹಂಗನೇನೋ ತಾಯಿ ಗರ್ಭದಿಂದ ಅಪೋಸ್ಟ್ಲು ಪೌಲನ್ನ ಆಯ್ಕೆ ಮಾಡಿಬಿಟ್ರಂತಾನ, ಊಟಕ್ಕಿಂತ ಮುಂಚೆನೆ ಅವ್ರ ಹೆಸರು ದೇವ್ರ ಪರಲೋಕದ ಬರೆದಿಟ್ಬಿಟ್ರು ಅಂತಾನ. ಹಾ ನೋಡಿ, ಅವರೊಂದು ಮಾತು ಹೇಳ್ತಾರೆ ಇಲ್ಲಿ 1 ಕೊರಿಂಥ 9:27 ಓದಿ ಜೇಕಬದ್ರು, ಓದಿ 1 ಕೊರಿಂಥ 9:27 ಏನ್ ಹೇಳ್ತಾರೆ ನೋಡೋಣ. ಹಾ
ಇತರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಆರೋಗ್ಯ ನೆನೆಸಿಕೊಂಡೇನೋ ಎಂಬ ಭಯದಿಂದ ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸಿಕೊಳ್ಳುತ್ತೇನೆ.
ನೋಡ್ರ, ಇತರರನ್ನು ಹೋರಾಟಕ್ಕೆ ಕರೆದ ಮೇಲೆ ನಾನೇ ಅಯೋಗ್ಯನೆಂದು ಅನಿಸಿಕೊಂಡೇನೋ ಎಂಬ ಭಯದಿಂದ ನಾನೇನು ಮಾಡ್ತೀನಿ, ನನ್ನ ಮೈಯನ್ನು ಜಜ್ಜಿ ಸ್ವಾಧೀನಪಡಿಸ್ಕೊಂತೀನಿ. ಹೇಳ್ತಾರೆ ಏನ್ರಿ ಅಪೋಸ್ಟ್ಲ್ ಪೌಲ್, ದ ಗ್ರೇಟ್ ಅಪೋಸ್ಟ್ಲ್ ಪೌಲ್, ತಾಯಿ ಗರ್ಭದಿಂದ ಬೇರ್ಪಡೆ ಮಾಡಂತ ಅಪೋಸ್ಟ್ಲ್ ಪೌಲ್ ಏನು ಹೇಳ್ತಾರೆ ಅಂತಂದ್ರೆ, ನೋಡಪ್ಪ ನಾನೆಲ್ಲಿ ದೇವ್ರ ಎಣಿಕೆಯಿಂದ ಬಿಟ್ಟು ಹೋಗ್ಬಿಡ್ತೀನೋ, ಜೀವಬಾಧ್ಯರ ಪಟ್ಟಿ ನನ್ನ ಹೆಸರಲ್ಲಿ ಅಳ್ದೋಗ್ಬಿಡ್ತಾರೋ ಅಂತಂದ್ಬಿಟ್ಟು ಭಯದಿಂದ ನಾನೇನು ಮಾಡ್ತೀನಿ, ನನ್ನ ದೇಹನ ಏನು ಮಾಡ್ತೀನಿ ಜಜ್ಜಿ ಸ್ವಾಧೀನ ಪಡಿಸ್ಕೊಂತೀನಿ ಅಂತಂತ ಹೇಳ್ತಾರೆ. ಏನಕ್ಕೆ? ಜಗತ್ ಉತ್ಪತ್ತಿಗಿಂತ ಮುಂಚೆ ಆಯ್ಕೆ ಮಾಡಿರ್ಬೇಕಾರೆ ತಾಯಿ ಗರ್ಭದಲ್ಲೇ ಅವ್ನು ಆಯ್ಕೆ ಮಾಡಬೇಕು. ಇವ್ರ್ಯಾಕೆ ದೇಹನ ಜಜ್ಕೊಬೇಕು? ಆರಾಮಾಗಿರ್ಬೋದು ತಾನೆ, ಹೆಂಗೂ ಸೆಲೆಕ್ಷನ್ ಮಾಡಿಬಿಟ್ಟಿದ್ದಾರೆ ದೇವ್ರು, ಹೆಂಗಿರೋ ಇವ್ನು ಆಯ್ಕೆ ಮಾಡಿಬಿಟ್ಟವ್ರೆ, ಇವ್ರು ಹೆಂಗಿದ್ರೆ ಏನಂತ ದೇವ್ರು ಕರ್ಣ ಕರ್ಕೊಂತಾರಲ್ಲ, ಯಾಕೆ ಫಿಕ್ಸ್ ಮಾಡಿಬಿಟ್ಟಾರೆ ಪರ್ದಕ್ಕೆ ಹೆಸರು ಬಿಟ್ಟಾರಲ್ಲ. ಅಂದರೆ ಅಲ್ಲರಿ, ಅಪೋಸ್ಟಲ್ ಪೌಲ್ ಹೇಳ್ತಾರೆ ದೇವರನ್ನ ಆಯ್ಕೆ ಮಾಡಿದ್ದಾರೆ ಅಲ್ವರ. ಏನು ಆಯ್ಕೆ ಮಾಡೋರೆ? ಯಾವುದೇ ಪ್ರತ್ಯೇಕವಾಗಿರುವಂಥ ವ್ಯಕ್ತಿಗಳನ್ನ ಏನು ಮಾಡೋಕೆ ಹೋಗಿಲ್ಲ, ಆಯ್ಕೆ ಮಾಡಿಲ್ಲ ರೀ ಅಲ್ವರ. ಆದರೆ ಆಯ್ಕೆ ಮಾಡಿದ್ದಾರೆ, ಏನಪ್ಪ ಆಯ್ಕೆ ಮಾಡಿದ್ರೆ ಅಂತ ನಾವೇನು ಮಾಡ್ಬೇಕು ಇವಾಗ? ಗಮನಿಸ್ಬೇಕು ಅಲ್ವರ. ಏನು ಗಮನಿಸ್ಬೇಕು ನೋಡಿ, ಇದೇ ಅಪೋಸ್ಟಲ್ ಪೌಲ್ ಎಫೆಸ ಬರೆದ ಸಭೆಗೆಲ್ಲ ಹೇಳೋದು. ಏನು ಹೇಳ್ತಾರೆ? ಜಗತ್ ಉತ್ಪತ್ತಿಗಿಂತ ಮುಂಚೆ ನಮ್ಮನ್ನ ಆಯ್ಕೆ ಮಾಡೋರಂತೆ, ಕರೆಕ್ಟಾ? ಅದೇ ಅಪೋಸ್ಟಲ್ ಪೌಲ್ ಹೇಳ್ತಾರೆ ಇಲ್ಲ ಇಲ್ಲ ನಾನು ದೇಹನ ಜಜ್ಕೊಬೇಕಿಲ್ಲ, ನಾನೇ ಬಿದ್ದೋಗ್ಬಿಡ್ತೀನಿ ಅಂತ ಹೇಳ್ತಾರೆ ಅಲ್ವರ. ಹಂಗ್ರೆ ಏನರ್ಥ? ಏನು ಆಯ್ಕೆ ಮಾಡೋದು ಅಂತ ನಾವು ಓದಬೇಕು. ಹೆಂಗೆ ಓದಬೇಕು? ತಿರ್ಗಾ ಅದೇ ವಾಕ್ಯ ಇನ್ನೊಂದು ಸತಿ ಓದಬೇಕು. ನಾವು ಔಟ್ ಶ್ರೀ ಬೈಬಲಲ್ಲಿ ಏನು ನೋಡಿದಿರಿ? ಬೈಬಲ್ನ ಅರ್ಥ ಮಾಡ್ಕೊಳಕ್ಕೆ 10 ವಿಧಾನಗಳು. ಒಂದು ವಿಧಾನ ಕಾಂಟೆಕ್ಸ್ಟುಯಲ್ ಸ್ಟಡಿ, ಕಾಂಟೆಕ್ಸ್ಟ್ ಓದಬೇಕು. ಏನು ಹೇಳ್ತಾ ಇದೆ ಕಾಂಟೆಕ್ಸ್ಟ್ ನಮ್ಮ ಏನು ಮಾಡೋದು ಓದ್ಬಿಟ್ಟು ನಾವು ತಿಳ್ಕೊಬೇಕು ರೀ ಅದರ. ನೋಡಿ ಓದೋಣ ಕಾಂಟೆಕ್ಸ್ಟ್ ಏನಂತ ಹೇಳ್ತಾ ಇದೆ. ಇನ್ನೊಂದು ಸತಿ ಓದ್ರಿ ಯಾರಾದರೂ, ಎಫೆಸರ್ ಬರೆದ ಪತ್ರಿಕೆ 1:4 ಇನ್ನೊಂದು ಸತಿ ಓದಿ ನೋಡೋಣ. ಹಾಂ ಓದಿ ಬಿಡು.
ಹೇಗೆಂದರೆ ನಾವು ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರು ಆಗಿರಬೇಕೆಂದು ನಮ್ಮನ್ನು ಜಗದುತ್ಪತ್ತಿಗೆ ಮುಂಚೆ ಕ್ರಿಸ್ತನಲ್ಲಿ ಆರಿಸಿಕೊಂಡನು.
ನೋಡೋದ, ನಮ್ಮನ್ನು ಜಗತ್ ಉತ್ಪತ್ತಿಗಿಂತ ಮುಂಚೆ ಕೃಷ್ಣನಲ್ಲಿ ಆದುಕೊಂಡರು. ಏನಕ್ಕಾಗಿ ಆದ್ಕೊಂಡ್ರಂತೆ? ಏನಾಗಿರ್ಬೇಕು ಅಂತ ಆದ್ಕೊಂಡ್ರಂತೆ, ಯಾವ ಥರ ಇರಬೇಕು ಅಂತ ಆದ್ಕೊಂಡ್ರಂತೆ. ಯಾರು ಗಮನಿಸಿದ್ರಾ?
ಪರಿಶುದ್ಧರಾಗಿರಬೇಕು
ಅಬ್ಸರ್ವ್ ಮಾಡಿದ್ರ
ಪ್ರೀತಿಯಲ್ಲಿ ನಡೆದು.
ಅಲ್ಲಿ ಏನು ಹೇಳ್ತಾರೆ? ನಾವು ಪ್ರೀತಿಯಲ್ಲಿ ನಡೆದುಕೊಂಡು ಆತನ ಸನ್ನಿಧಿಯಲ್ಲಿ ಪರಿಶುದ್ಧರು ದೋಷವಿಲ್ಲದವರಾಗಿರ್ಬೇಕು ಅಂತ ಆಯ್ಕೆ ಮಾಡಿದ್ದಾರೆ ಅಷ್ಟೇ ಹೊರತರು. ನಾನು ರಾಜು ಇರಬೇಕಲ್ಲಿ, ಭಾರತಿ ಇರಬೇಕು, ಜೇಕಬ್ ಇರಬೇಕು, ಜೋಯಲ್ ಇರಬೇಕು, ಜೋಸೆಫ್ ಇರಬೇಕು ಅಂತ ಏನು ಮಾಡ್ಲಾರಿ ಇವರು? ಅವ್ರು ಆಯ್ಕೆ ಮಾಡ್ಲಾರಿ. ಏನಂತ ಆಯ್ಕೆ ಮಾಡಿದಾರಲ್ಲಿ? ನಾವು ಪರಿಶುದ್ಧರು ಅದರ ಪ್ರೀತಿಯಲ್ಲಿ ನಡೆದುಕೊಳ್ಬೇಕು, ದೋಷವಿಲ್ಲದವರಾಗಿರ್ಬೇಕು ಅಂತ ಏನು ಮಾಡಿದಾರೆ ಅಂತ ದೇವರು ಜಗತ್ ಉತ್ಪತ್ತಿಗಿಂತ ಮುಂಚೆ ಆಯ್ಕೆ ಮಾಡೋದು. ಹಂಗಾದ್ರೆ ಏನು ಆಯ್ಕೆ ಮಾಡೋದು ದೇವರು? ಇಲ್ಲಿ ಇಂಡಿವಿಜುವಲ್ಸ್ಗಳನ್ನ ಆಯ್ಕೆ ಮಾಡಿಲ್ಲ ರೀ, ಒಬ್ಬೊಬ್ಬ ವ್ಯಕ್ತಿಗಳನ್ನ ಹೆಸರಿಟ್ಟು ಆಯ್ಕೆ ಮಾಡಿಲ್ಲ ರೀ. ಏನು ಆಯ್ಕೆ ಮಾಡೋರೆ? ಆ ವ್ಯಕ್ತಿಗಳಿಗೆ ಇರಬೇಕಂಥ ಗುಣಗಳನ್ನ ಏನು ಮಾಡಿದ್ದಾರೆ? ಆಯ್ಕೆ ಮಾಡಿದ್ದಾರೆ ಅಲ್ವರ. ಅದೇ ಹೇಳಿದ್ರು ನೋಡ್ತೀನಿ, ನಾವು ನಾವು ಅಂದ್ರೆ ಯಾರು ರೀ? ಯಾರು ಬೇಕಾದ್ರೆ ಇರ್ಬೋದು ಇದು ಅದರ. ಇಲ್ಲಿ ನೋಡಿ, ಇಲ್ಲಿ 19 ಜನ ಅವ್ರು, 19 ಜನದಲ್ಲಿ 19 ಜನನೂ ಇರ್ಬೋದು, ಯಾರು ಬೇಕಾದ್ರೆ ಇರ್ಬೋದು, ಹೆಸರುಗಳು ಯಾರು ಬೇಕಾದ್ರೆ ಇರ್ಬೋದು ರೀ. ಆದರೆ ಯಾರೇ ಇರ್ಬೋದು, ಅವ್ರು ಹೆಂಗಿರ್ಬೇಕು? ಪ್ರೀತಿಯಲ್ಲಿ ನಡೆದು ಆತನ ಸನ್ನಿಧಾನದಲ್ಲಿ ಹೆಂಗಿರ್ಬೇಕು? ಪರಿಶುದ್ಧರು ದೋಷವಿಲ್ಲದವರು ಏನರೇ ಆಗಿರ್ಬೇಕು, ಆಗಿರ್ಬೇಕು ಅಂತ ಹೇಳಿದ್ರೆ ಇದನ್ನೇ ಆಯ್ಕೆ ಮಾಡಿದ್ದಾರೆ. ಕ್ವಾಲಿಫಿಕೇಷನ್ಸ್ ಆಯ್ಕೆ ಮಾಡಿದ್ದಾರೆ ಹೊರತು ಇಂಡಿವಿಜುವಲ್ಸ್ ಅಲ್ಲ. ಚೆನ್ನಾಗಿ ಜ್ಞಾಪನ ಇಟ್ಕೊಳ್ರಿ. ನೋಡಿ ವಾಕ್ಯ ಇದೆ, ಓದನ ರೋಮಾಪುರದಲ್ಲಿ 8:29. ರೋಮಾಪುರದಲ್ಲಿ 8:29 ಪ್ರಜ್ವಲ್ ಬದಲು ಓದ್ತೀರಾ?
ಹಾ ಬ್ರದರ್, ಯಾಕೆಂದರೆ ದೇವರು ತನ್ನ ಮಗನಿಗೆ ಅನೇಕ ಮಂದಿ ಸಹೋದರರಿದ್ದು ಅವರಲ್ಲಿ ಆತನೇ ಹಿರಿಯನಾಗಿರಬೇಕೆಂದು ಉದ್ದೇಶಿಸಿ ತಾನು ಯಾರನ್ನು ತನ್ನವರೆಂದು ಮೊದಲು ತಿಳಿದುಕೊಂಡನೋ ಅವರನ್ನು ತನ್ನ ಮಗನ ಸಾರೂಪ್ಯವುಳ್ಳವರಾಗುವುದಕ್ಕೆ ಮೊದಲೇ ನೇಮಿಸಿದನು.
ನೋಡ್ರ, ಮೊದಲೇ ನೇಮಿಸಿದ್ರಂತೆ. ಏನಂತ ನೇಮಿಸಿದ್ರು ದೇವರು? ಏನು ನೇಮಿಸಿದ್ರಂತೆ?
ಪರಿಶುದ್ಧರು ಪ್ರೀತಿಯಲ್ಲಿ ನಡೆದುಕೊಂಡು
ಈ ವಾಕ್ಯದಲ್ಲಿ ಏನು ಬಂತು? ರೋಮಾಪುರದಲ್ಲಿ 8:29 ಏನ್ರಿ? ಅವ್ರದ್ದು ನಾವು ಏನ್ರಿ? ಮೊದಲು ನೇಮಿಸಿದ್ರು, ಮೊದಲು ಅಂತ ಹೇಳ್ತಾರಲ್ಲ, ಏನಾಗಿರ್ಬೇಕು ಅಂತ? ಏನಾಗಿರ್ಬೇಕು ಅಂತ? ಅದೆಲ್ಲ ಪರಲೋಕದಲ್ಲಿ ಇರ್ಬೇಕು ಅಂತನಾ?
ಮಗನ ಸಾರ.
ಅಂಡರ್ಲೈನ್ ಮಾಡ್ಕೊಳ್ರಿ. ಯಾರ್ಯಾರನ್ನೆಲ್ಲ ದೇವ್ರು ಕರೆದ್ರು ಏನ್ರಿ, ತನ್ನ ಮಗನಾಗೆ ಅನೇಕ ಮಂದಿ ಸಹೋದರಗಳು ಇದ್ದು ಅದರಲ್ಲಿ ಅವನೇನಾಗಿರ್ಬೇಕಂತೆ ಹಿರಿಯನಾಗಿದ್ದು ಉದ್ದೇಶಿಸಿ ತಾನು ಯಾರನ್ನೆಲ್ಲ ತನ್ನವರೆಂದು ಮೊದಲು ದೇವ್ರು ತಿಳ್ಕೊಂಡ್ರು. ಅವರೆಲ್ಲರೂ ತನ್ನ ಮಗನ ಸ್ವಾರೂಪ್ಯ ಉಳ್ಳವರಾಗಿ ಇರಬೇಕು ಅಂತ ದೇವ್ರು ಫಸ್ಟೇ ಫಿಕ್ಸ್ ಮಾಡಿದ್ರಂತೆ. ಅಂದರೆ ದೇವರು ಏನಪ್ಪ ಫಿಕ್ಸ್ ಮಾಡಿದ್ದಾರೆ, ಯಾರೆಲ್ಲ ಪರಲೋಕ ರಕ್ಷಣೆ ಬರ್ತಾರೋ ಯಾರು ಬೇಕಾದ್ರೂ ಬರ್ಬೋದು. ನೋ ನೋ ಏನಂತಾರೆ ರಿಸ್ಟ್ರಿಕ್ಷನ್ಸ್, ಯಾರು ಬೇಕಾದ್ರೂ ಧಾರಾಳವಾಗಿ ಬರ್ಬೋದು, ಆದರೆ ಯಾರು ಬೇಕಾದ್ರೂ ಬರ್ಬೋದು, ಆದರೆ ಒಂದೇ ಒಂದು ಕ್ವಾಲಿಫಿಕೇಶನ್ ಇರಬೇಕು. ಅವ್ರು ಯಾರ ಥರ ಇರಬೇಕು?
ಕ್ರಿಸ್ತನ ಸಾರೂಪ್ಯ.
ಆ ಜೀಸಸ್ ಕ್ರೈಸ್ಟ್ ಜೆರಾಕ್ಸ್ ಕಾಪಿ ಆಗಿರ್ಬೇಕ್ರಿ. ಈ ಜೆರಾಕ್ಸ್ ಕಾಪಿ ಆಗ್ಬಿಟ್ಟು ಅಂತಂದ್ರೆ ಪಾರಲೋಕಕ್ಕೆ ಯಾರು ಬೇಕಾದ್ರೆ ಏನಾಗ್ಬೋದ್ರಿ, ಹೋಗ್ಬೋದ್ರು ಅಲ್ವರ. ಆದರೆ ಈ ಜೆರಾಕ್ಸ್ ಕಾಪಿ ಇಲ್ಲ ಅಂತಂದ್ರೆ ಪರಲೋಕಕ್ಕೆ ಹೋಗೋಕ್ಕೆ ಸಾಧ್ಯ ಅಲ್ಲ. ಈ ಗುಣಗಳನ್ನೇ ದೇವ್ರು ಫಿಕ್ಸ್ ಮಾಡಿದ ಹೊರತು ಇಂಡಿವಿಜುವಲ್ಸ್ನ ಅಲ್ಲ. ನೋಡಿ, 12 ಜನ ಅಪೋಸ್ತಲ್ಸ್ ಇದ್ರಿ, 12 ಜನ ಅಪೋಸ್ತಲ್ಸ್ನ ಪ್ರಾರ್ಥನೆ ಮಾಡಿ ಉಪವಾಸ ಮಾಡಿ ಪ್ರಾರ್ಥನೆ ಮಾಡಿ ಆಯ್ಕೆ ಮಾಡಿದ್ರೆ ಯೂದಾಸ್ ಯೇಸು ಕ್ರಿಸ್ತನ ಏನು ಮಾಡ್ಬಿಟ್ರ ಹಿಡ್ಕೊಬಿಟ್ರು ಅಲ್ವರ. ಇವಾಗ ಯೂದಾಸು ಒಬ್ಬರು ಹಿಡ್ಕೊಬಿಟ್ಟಿದ ತಕ್ಷಣ ಯೂದಾಸ ಸ್ಥಾನ ದೇವ್ರು ಯಾರು ಕೊಟ್ರು ನೆಕ್ಸ್ಟು?
ಪೌಲ್
ಪೌಲು ಕೊಟ್ರು. ನೋಡಿ, ಜಗತ್ ಉತ್ಪತ್ತಿಗಿಂತ ಮುಂಚೆನೆ 12 ಜನ ಅಪೋಸ್ತಲ್ಸ್ ಏನು ಮಾಡಿದ್ರು, ಆಯ್ಕೆ ಮಾಡಿದ್ರು. ಹಂಗೆ ಏನರ್ಥ 12 ಜನ ಅಪೋಸ್ತಲ್ಸ್ ಹೆಸರುಗಳು ಆಯ್ಕೆ ಮಾಡಿದ್ರ? ಇಲ್ಲ ರೀ, ಅಪೋಸ್ತಲ್ಸ್ ಆಗಬೇಕು ಅಂತ ಏನು ಗುಣಲಕ್ಷಣಗಳು ಬೇಕೋ ಅದನ್ನೆಲ್ಲ ಫಿಕ್ಸ್ ಮಾಡಿದ್ರು. 12 ಜನದಲ್ಲಿ ಯಾರು ಬೇಕಾದ್ರೆ ಬರಬಾಯಿತು, ಆದ್ರಲ್ಲಿ 12 ಜನದಲ್ಲೂ ಒಬ್ರು ಏನಾಗಬೇಕಾಗಿತ್ತು, ಹಾಂ ಯೇಸು ಕೃಷ್ಣ ಹಿಡ್ಕೊಡೋರು ಆಗ್ಬೇಕಾಗಿತ್ತು. ಯಾರೋ ಅಂತ ಫಿಕ್ಸ್ ಆಗಿರಲ್ಲ ರೀ. ಹಳೆ ಉಡಂಬಿಕೆಲ್ಲ ಇದೆ, ನನ್ನ ಜೊತೆಗಿದ್ದವನು ಒಬ್ಬನು ನನ್ನ ಮೇಲೆ ಕಾಲು ಎತ್ತಾನೆ ಅಂತ, ಒಬ್ಬರು ಒಬ್ಬರು ಫಿಕ್ಸ್ ಆಗಬೇಕಾಗಿತ್ತು. ಅದು ಯಾರು ಅಂತೇನಿಲ್ಲ. ಇಲ್ಲ, ಆ್ಯಕ್ಚುಲಿ ಬೈಬಲಲ್ಲಿ ಯೂದಾಸ್ ಬಿಟ್ಟರೆ ನೆಕ್ಸ್ಟು ಯಾರಿಗಿತ್ತು ಚಾನ್ಸು ಯೇಸು ಕೃಷ್ಣ ಹಿಡ್ಕೊಡೋದಕ್ಕೆ ಗೊತ್ತಾಗ್ರ?
ಅವಳನ್ನೇ
ಅಲ್ಲಲ್ಲ, ಯೇಸು ಕೃಷ್ಣ ಹಿಡ್ಕೊಡೋದಕ್ಕೆ, ಯೇಸು ಕೃಷ್ಣ ಹಣಕ್ಕೆ ಮಾರ್ಕೊಡೋದಕ್ಕೆ ಯೂದಾಸ್ ಬಿಟ್ಟರೆ ಸೇತಾನ ಇನ್ನೊಬ್ಬರನ್ನ ಇಟ್ಕೊಂಡಿದ್ದ. ಯಾರೋ ಯಾರನ್ನ ಗೊತ್ತಿಲ್ವಾ? ಹಾ,
ಪೇತ್ರ
ಪೇತ್ರ.
ರಾಜನ್.
ನೋಡ್ರ ಪೇತ್ರ, ಪರವಾಗಿಲ್ಲಪ್ಪ, ಬ್ರದರ್ ಬೈಬಲ್ ಓದ್ತಾರೆ, ವೆರಿ ಗುಡ್. ಸೇತನ ಏನ್ ಮಾಡಿದ್ದ, ಇಬ್ಬರು ಇಟ್ಕೊಂಡಿದ್ದೆ ಚಾಯ್ಸು. ಎಲ್ಲಿ ಯೂದಾಸು ಮನ್ಸ್ಕಿನ್ಸ್ ಮಾರ್ಬಿಟ್ರೆ ಟಕ್ ಅಂತ ಹಿಮ್ಮಟ್ಟಕ್ಕೆ ಪೀಟರ್ ಇಟ್ಕೊಡೋಣ, ಪೀಟರ್ ಮುಖಾಂತರ ಯೇಸು ಕೃಷ್ಣ ಇಟ್ಕೊಪ್ಪಣ ಅಂತ ಕಾಯ್ತಾ ಇದ್ದ ನೋಡ್ರಿ. ಎಲ್ಲ ವಾಕ್ಯ ಇರೋದನ್ನ ಹೇಳ್ತಾರೆ, ಎಲ್ಲ ವಾಕ್ಯ ಐತ್ರಿ. ಏನ್ ಬೇಕಾದ್ರೆ ಡೌಟ್ ಕೇಳ್ರಿ, ನಿಮ್ಗೆ ಎಲ್ಲ ಸತ್ಯವಾದ ಮುಖಾಂತರ ಉತ್ತರ ಕೊಡ್ತೀವಿ. ಎದ್ರಲೇಬೇಡಿ, ನಾವು ಎದುರ್ಕೊಳಕ್ಕಾಗಲ್ಲ, ಆದ್ರೆ ನಿಮಗೆ ಸತ್ಯವಾದ ನಂಬಿಕೆ ಇರಬೇಕಷ್ಟೇ. ನೋಡ್ರಿ, ಅದಕ್ಕೆ ಏನಾಗ್ತಾರೆ, ಯಾರು ಬೇಕಾದ್ರೂ ಇರ್ಬೋದಿತ್ತು, ಪೇತ್ರನೇ ಇರ್ಬೋದಿತ್ತು, ಯೂದಾಸ್ ಇರ್ಬೋದು. ಯೇಸು ಕ್ರಿಸ್ತ ಹೇಳ್ತಾರೆ, ಪೇತ್ರನೇ ನಿನಗೆ ನಾನು ಪ್ರಾರ್ಥನೆ ಮಾಡಿದ್ದೀನಿ, ನೀನು ಜಯ ಹೊಂದಿದ ಮೇಲೆ ನೀನು ಸಹೋದರನ ಬಲಪಡಿಸು ಅಂತ ಹೇಳ್ತಾರೆ. ಸೇತಾನ್ ನಿನ್ನ ಗೋಧಿಯಂತೆ ಒಣಿಬೇಕು ಅಂತ ದೇವತಾ ಪರ್ಮಿಷನ್ ಕೇಳೋಣ ಅಂತ ಹೇಳ್ತಾರೆ. ನಾನು ನಿನಗೋಸ್ಕರ ಸ್ಪೆಷಲ್ ಆಗಿ ಪ್ರೇ ಮಾಡಿದ್ದೀನಿ ಹೇಳ್ತಾರೆ. ನೋಡ್ರ, ಸೇತಾನ್ ಅರೆ ಡಬಲ್ ಚಾಯ್ಸ್, ಏನೋ ಬೇನೋ ಬಿಟ್ರೆ ಜೀಸಸ್ ಥ್ರೂ ಜುಡಾಸ್ ಆ ಥ್ರೂ ಪೀಟರ್ ಅಂದ್ರ. ಅದಕ್ಕೆ ಕರ್ತನಲ್ಲಿ ಯಾವಾಗ ಯೂದಾಸನ್ನ ಸಿಗಾಕೊಂಡು ಆ ಸ್ಥಾನನ ದೇವರು ಯಾರಿಗಪ್ಪ ಕೊಟ್ರು ಅಂದ್ರೆ ಏನ್ರಿ, ಅಪೋಸ್ತಲ ಪೌಲು ಕೊಟ್ರು. ಯಾಕೆ ಅಂದ್ರೆ ಆ ಗುಣಲಕ್ಷಣಗಳು ಯಾರಲ್ಲಿ ಇತ್ತು? ಕರೆಕ್ಟಾಗಿ ಅಪೋಸ್ತಲ ಪೌಲಲ್ಲಿ ಇತ್ತು ಅಲ್ವರ. ಅದನ್ನ ನೋಡ್ಬೇಕ್ರೆ, ಇದೇಗಪ್ಪ ಅಂತಂದ್ರೆ ಒಂದು ಮಿಲಿಟರಿ ಸೆಲೆಕ್ಷನ್. ನೋಡಿ, ಮಿಲಿಟರಿಗೆ 1,000 ಜನ ಬೇಕು ಅಂತ ಏನ್ ಮಾಡ್ತಾರೆ, ಅಲ್ಲಿ ಹೆಸರುಗಳನ್ನ ಫಿಕ್ಸ್ ಮಾಡಲ್ಲ ರೀ. ಯಾವ ಇಂತಿಂಥವನೇ ಇರಬೇಕು, ಇಂತಿಂಥ ಗುಣಲಕ್ಷಣ ಇರೋನೇ ಇರಬೇಕು ಅಂತ ಮುಟ್ಟು ಏನ್ ಮಾಡಲ್ಲ, ಫಿಕ್ಸ್ ಮಾಡಲ್ಲ. ಹೆಸರುಗಳನ್ನ ಯಾರು ಫಿಕ್ಸ್ ಮಾಡಲ್ಲ, ಆದರೆ ಗುಣಗಳನ್ನ ಫಿಕ್ಸ್ ಮಾಡ್ತಾರೆ. ಅವನ ಹೈಟ್ ಹಿಂಗಿರಬೇಕು, ಅವನ ಥೈಸಪ್ಸ್ ಹಿಂಗಿರಬೇಕು, ಬೈಸಪ್ಸ್ ಹಿಂಗಿರಬೇಕು, ಅವನ ವಿಷನ್ ಹಿಂಗಿರಬೇಕು, ಅವನ ಕ್ಯಾರೆಕ್ಟರ್ ಹಿಂಗಿರಬೇಕು, ಅವನ ಹೆಲ್ತ್ ಹಿಂಗಿರಬೇಕು, ಆಮೇಲೆ ಅವನ ಕ್ವಾಲಿಫಿಕೇಷನ್ ಎಜುಕೇಷನ್ ಕ್ವಾಲಿಫಿಕೇಷನ್ಸ್ ಏನಾಗಿರ್ಬೇಕು, ಇದನ್ನೆಲ್ಲ ಫಸ್ಟೇ ಫಿಕ್ಸ್ ಮಾಡಿಬಿಡ್ತಾರೆ. ಯಾರ್ಯಾರು ಎಲ್ಲ ಇಂಟರ್ವ್ಯೂಗೆ ಬಂದವ್ರಿಗೆಲ್ಲರಿಗೂ ಯಾರ್ಯಾರಿಗೆಲ್ಲ ಈ ಗುಣಗಳಿದೆಯೋ ಅವ್ರಿಗೆಲ್ಲರಿಗೂ ಏನಾಗ್ತಾರೆ ಅಲ್ಲಿ, ಹಾಂ, ಅಡ್ಮಿಷನ್ ಸಿಗ್ತದೆ. ಅವರೆಲ್ಲ ಮಿಲಿಟ್ರಿ ಪರ್ಸನ್ ಆಗ್ತಾರೆ. ಹಂಗಂದಿದ ತಕ್ಷಣ ಅವರು ಇಂಟರ್ವ್ಯೂ ಬರೋಕ್ಕಿಂತ ಮುಂಚೆನೇ ಅವ್ರ ಹೆಸರನ್ನು ಕರ್ದು ಆಯ್ಕೆ ಮಾಡಿಬಿಟ್ರು ಅಂತ ಹೇಳ್ತಾರಾ? ಇಲ್ಲ ರೀ, ಕ್ವಾಲಿಫಿಕೇಷನ್ಸ್ ಫಿಕ್ಸ್ ಮಾಡ್ತಾರೆ, ನಂಬರ್ಗಳನ್ನ ಫಿಕ್ಸ್ ಮಾಡ್ತಾರೆ ಅಲ್ಲರ. ಅವ್ರಿಗೆ ಇಂತಿಂಥದ್ದೆಲ್ಲ ಓದು ವಿದ್ಯಾಭ್ಯಾಸದಲ್ಲಿ ಇರಬೇಕು ಅಂತ ಫಿಕ್ಸ್ ಮಾಡ್ತಾರೆ ಅಷ್ಟೇ ಹೊರತು ಹೆಸರುಗಳನ್ನ ಫಿಕ್ಸ್ ಮಾಡಲ್ಲ. ಚೆನ್ನಾಗಿ ದಯವಿಟ್ಟು ಗಮನ ಇಟ್ಕೊಳ್ಳಿ ಅಲ್ಲರ. ಎರಡಿಗೂ ತುಂಬ ವ್ಯತ್ಯಾಸ ಇದೆ ರೀ. ಇವಾಗ ಕಾಲೇಜಲ್ಲಿ ಅಡ್ಮಿಷನ್ನು ಕಟ್ ಆಫ್ ಪರ್ಸೆಂಟೇಜ್ ಇರ್ತಾರೆ, ಎಮ್ ಬಿ ಬಿ ಎಸ್ ಡಾಕ್ಟರ್ ಓದೋರಿಗೆ 99% ಅಂದ್ಬಿಟ್ಟು. ಅದು ಯಾರು ಕೊಡ್ತಾರೆ ಸೀಟು? ಯಾರ್ಯಾರೆಲ್ಲ 99% ಮೇಲೆ ಅಚೀವ್ ಮಾಡಿದಾರೋ ಎಲ್ಲರಿಗೂ ಫ್ರೀ ಸೀಟ್ ಅದರ. ಇದು ಫಿಕ್ಸ್ ಮಾಡಿದ್ದಾರೆ. ಅದು ಯಾರು ಬೇಕಾದ್ರೆ ಬರ್ಬೋದು, ನಾನು ಬರ್ಬೋದು, ನೀವು ಬರ್ಬೋದು. ಆದರೆ ನಮಗೆ 97 ಬಂದರೆ ವಿ ಆರ್ ನಾಟ್ ಎಲಿಜಿಬಲ್ ಫಾರ್ ಇಟ್. ನಮ್ಮನ್ನು ಆಯ್ಕೆ ಮಾಡಿಲ್ಲ, ಅವ್ರನ್ನ ಏನು ಮಾಡೋರು ಆಯ್ಕೆ ಮಾಡಾರೆ? ಹೆಸರುಗಳನ್ನ ಆಯ್ಕೆ ಮಾಡಲ್ಲ, ಗುಣಗಳನ್ನ ಕ್ವಾಲಿಫಿಕೇಷನ್ ಫಿಕ್ಸ್ ಮಾಡಿದ್ದಾರೆ. ಇದೇ ರೀತಿ ಕ್ರಿಸ್ತನಿಗೆ ದೇಹಕ್ಕೆ ಅಂಗವಾಗಿರುವಂಥ ಸಭೆ, ದೇವರ ಗರ್ಭಗುಡಿಯಾಗಿರುವಂಥ ಸಭೆ, ಅವ್ರು ಎಷ್ಟು ಜನ ಇರಬೇಕು ಅಂತ ಕೂಡ ದೇವರು ಫಸ್ಟೇ ಫಿಕ್ಸ್ ಮಾಡಿಬಿಡಿದರೆ. ಏನ್ರಿ, ಹೆಸರುಗಳನ್ನ ಫಿಕ್ಸ್ ಮಾಡಿಲ್ಲ, ಅವರ ಸಂಖ್ಯೆ ಎಷ್ಟು ಜನ ಇರಬೇಕು ಅಂತ ಫಿಕ್ಸ್ ಮಾಡಿದ್ರು. ಹೇಗೆ ಅಂತಂದ್ರೆ, ಹಳೆ ಕಾಲದಲ್ಲಿ ಈ ಮಹಾಯಾಜಕರನ್ನ ದೇವ್ರು ಏನ್ ಮಾಡೋರು, ಕರೆಯೋರಿ ಮಹಾಯಾಜಕನ ಕರೆದುಬಿಟ್ಟು, ಮಹಾಯಾಜಕನ ಏನಪ್ಪ ಮಾಡೋರು ಅಂದ್ರೆ ಅಭಿಷೇಕ ಮಾಡಿಬಿಟ್ಟು ಮಹಾಯಾಜಕನ ಹುದ್ದೆಗೆ ಅವನ್ನ ಕರೆಯೋರು. ಅದಕ್ಕೆ ಕರಿಬೇಕಾದ್ರೆ ಏನಪ್ಪ ಇತ್ತು ಅಂತಂದ್ರೆ, ಯಾರು ಬೇಕಾದ್ರೂ ಮಹಾಯಾಜಕನ ಹುದ್ದೆಗೆ ಬರ್ಬೋದ್ರಿ. ಆದರೆ ಇದು ಯಾರಿಂದ ಬರಬೇಕು ಅಂತಂದ್ರೆ, ಆರೋನಿನ ವಂಶದವ್ರು ಮಾತ್ರ ಆಗಿರಬೇಕಾಗಿತ್ತು, ಮೊದಲನೇ ಕ್ವಾಲಿಫಿಕೇಶನು. ಎರಡನೇದು, ಅವನು ಅಂಗವಿಕಲನಾಗಿರಬಾರದು, ಈ ಶುಡ್ ನಾಟ್ ಬಿ ಎ ಹ್ಯಾಂಡಿಕ್ಯಾಪ್ ಪರ್ಸನ್ ಅಂತಂದ್ಬಿಟ್ಟು ಈ ಗುಣಗಳನ್ನ ದೇವ್ರು ಫಸ್ಟ್ ಏನು ಮಾಡಿದ್ರು, ಫಿಕ್ಸ್ ಮಾಡಿದ್ರು ಅಲ್ವರ. ಯಾರು ಬೇಕಾದ್ರೂ ಬರ್ಬೋದು, ಆರೋನಿಗೆ ಇಷ್ಟು ಜನ ಮಕ್ಕಳವ್ರಿ, 1,000 ಜನ ಮಕ್ಕಳವ್ರ, 1,000 ಜನ ಬರ್ಬೋದು. ಆದರೆ ಈ ಗುಣಗಳು ಏನಾಗಬೇಕು ಅವರಲ್ಲಿ ಕಂಡು ಬರಬೇಕು. ಏನದು ಓದ ನೋಡಿದ್ದೀನಿ, ಯಾಜಕ ಕಾಂಡ 21:17-21, ಸೈಮನ್ ಬ್ರದರ್ ಓದಿ.
ನೀನು ಆರೋನನಿಗೆ ಹೀಗೆ ಆಜ್ಞಾಪಿಸು, ನಿನ್ನ ಸಂತತಿಯವರ ಎಲ್ಲ ತಲಾಂತರಗಳಲ್ಲಿಯೂ ಯಾವ ಅಂಗಹೀನನು ದೇವರ ಆಹಾರವನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು.
ಬರಬಾರದು,
ಅಂಗಹೀನ
ಅಂಗಹೀನನು ಅಂಗಹೀನನು ದೇವರ ಸನ್ನಿಧಾನಕ್ಕೆ ಬರಲೇಬಾರದು ಅಂತ ಹೇಳ್ತಾರೆ. ಆಮೇಲೆ ಬದರ
ಅಂಗಹೀನನು ಇಸ್ಕೊಳ್ಳಲೇ, ಅವನು ಕುರುಡನಾಗಲಿ ಕುಂಟನಾಗಲಿ ಕೊರೆಮೂಗನಾಗಲಿ ವಿಪರೀತ ಅವಯವಗಳನ್ನು ಉಳ್ಳವನಾಗಲಿ ಕೈಕಾಲು ಮುರುಕನಾಗಲಿ ಗೂನು ಗುಜ್ಜಾರಿ ಆಗಲಿ ಹೂಗಣ್ಣ ಕಾಯಿಗಣ್ಣನಾಗಲಿ ಕಜ್ಜಿ ತುರಿಗಳುಳ್ಳವನಾಗಲಿ ಬೀಜ ದೋಷಗಳುಳ್ಳವನಾಗಲಿ ಬೇರೆ ಯಾವ ಕಳಂಕವಿದ್ದವನಾಗಲಿ ಕರ್ತನಿಗೆ ಹೋಮ ದ್ರವ್ಯಗಳನ್ನು ಸಮರ್ಪಿಸುವುದಕ್ಕೆ ಸನ್ನಿಧಿಗೆ ಬರಬಾರದು.
ಬರಬಾರದು ನೋಡ್ರಿ, ಬರಬಾರದು. ಅವನು ಹೆಂಗಿರ್ಬೇಕಂತೆ, ಅವನು ದೇವ್ರ ಸನ್ನಿಧಿಗೆ ಬರ್ಬೇಕ್ರೆ ಅಂಗಹೀನನು, ವಿಪರೀತ ಅವ್ಯಂಗಗಳು ಉಳ್ಳವನು. ಏನ್ರ ವಿಪರೀತ ಅಂಗಗಳನ್ನ ಉಳ್ಳವನು ಅಂದ್ರೆ, 6 ಬೆರಳಿತ್ತು ನೋಡಿತ್ರಿ, ಏನ್ರಿ 6 ಬೆರಳಿರೋ ಬರಂಗಿಲ್ಲ. ನಮ್ಮ ಥರ ನಾರ್ಮಲ್ ಆಗಿ ಮನ್ಸಿಗೆ ಅದೇ ಬೆಳಿಬೇಕು. ಅದರ ಮೂಗು ಚಪ್ಪೆ ಆಗಿರೋ ಬರಂಗಿಲ್ಲ, ಒಂಡ್ರೆ ಕಣ್ಣು ಬರಂಗಿಲ್ಲ, ಅದರ ಕಿವಿ ಹ್ಯಾಂಡಿಕ್ಯಾಪ್ ಆಗಿರೋಲ್ಲ, ಕುಂಟ್ರ ಬರಂಗಿಲ್ಲ, ಗೂನು ಬೆನ್ನ ಬರಂಗಿಲ್ಲ ಅಲ್ವರ. ನನಗೆ ಬರೀ 9 ಬೆರಳಿದ್ರೆ ಬರಂಗಿಲ್ಲ. ಯಾಕೆ ಯಾಕೆ ಅಂದರೆ ಅದು ದೇಹ, ಆ ದೇಹಕ್ಕೆ ಎಲ್ಲ ನಂಬರ್ಸ್ ಏನಾಗಿದೆ ಫಿಕ್ಸ್ ಆಗಿದೆ. 10 ಬೆರಳಿರ್ಬೇಕು, ಅತ್ತೇ ಇರ್ಬೇಕ್ರಿ. 11 ಇದ್ರೂ ಆಗಲ್ಲ, 9 ಇದ್ರೂ ಆಗಲ್ಲ. ಕಣ್ಗಳು 2 ಇರ್ಬೇಕು, 2 ಇರಬೇಕು ಅಂದ್ರ, 1 ಇದ್ರೆ ಇದ್ರ ಇಲ್ಲ, ಅಯ್ಯೋ ನಾನೇನು ಮಾಡಲಿ ಹುಟ್ಟಾಗ ಉಟ್ಬಿಟ್ಟಿದ್ರೆ ಅದೆಲ್ಲ ಆಗಲ್ಲ. ನೀನು ಮನೇದ್ರು ಅಲ್ಲ, ನೀನು ಯಾಜಕನಾಗೆ ದೇವರಲ್ಲದೆ ಕೆಲಸ ಮಾಡೋಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ರೀಸನ್ಸ್ ಇದೆ ಏನಕ್ಕೆ ಅಂತ ಪಾಠ ದೇವ್ರ ಚಿತ್ರ ಮುಂದೆ ಬರೋ ಹೈಯರ್ ಕ್ಲಾಸಸ್ ಅಲ್ಲಿ ನೋಡೋಣ ಅದನ್ನೆಲ್ಲ. ಆದರೆ ಏನು ಹೇಳ್ತಾರೆ ಇಲ್ಲಿ, ಕ್ವಾಲಿಫಿಕೇಷನ್ಸ್, ದೇಹದಲ್ಲಿ ಎಕ್ಸಾಕ್ಟ್ ನಂಬರ್ಸ್ ಏನಾಗಿರ್ಬೇಕ್ರಿ, ಇರ್ಬೇಕ್ರಿ. ಇದೇ ಥರ ಸಭೆ ಅಂದರೆ ಯಾರಪ್ಪ ಅಂದರೆ, ಕ್ರಿಸ್ತನ ದೇಹಕ್ಕೆ ಅಂಗಗಳು, ಆ ಅಂಗಗಳ ಸಂಖ್ಯೆ ಎಕ್ಸಾಕ್ಟ್ ಆಗಿರ್ಬೇಕ್ರಿ. ಅದರಲ್ಲಿ ಒಂದು ಜಾಸ್ತಿ ಇಲ್ಲ, ಒಂದು ಕಮ್ಮಿ ಇಲ್ಲ. ಸರಿ, ಹಂಗಾದ್ರೆ ಕ್ರಿಸ್ತನ ಸಭೆ ಅವ್ರ ಸಂಖ್ಯೆ ಎಷ್ಟಪ್ಪ ಅಂತಂದರೆ, ಅದು 144,000 ಜನ. ಶ್ರೀ, ಇದು ಎಲ್ಲಿದೆ ಬ್ರದರ್, 144,000 ಜನ? ಇದು ಯೇಸು ಕ್ರಿಸ್ತನ
ಪ್ರಕಟಣೆ
ಸಭೆ ಅಂತ ಎಲ್ಲ ಇದೆ ಅಂದರೆ ಬೈಬಲಲ್ಲಿದೆ. ಎಲ್ಲಪ್ಪ ಇದೆ, ಪ್ರಕಟಣೆ 14:1, ಪ್ರಕಟಣೆ 14:1 ಜೋಸೆಫ್ ಬ್ರದರ್ ಓದ್ತೀರಾ? ಜೋಸೆಫ್ ಬ್ರದರ್ ರೆವಲೇಷನ್
ಆ
ಫೋರ್ಟಿ
ಬ್ರದರ್
ಒನ್ ಓದಿ.
ನಾನು ನೋಡಲಾಗಿ ಯಜ್ಞದ ಕುರಿಯಾದಾತನು ಚಿಯೋನ್ ಪರ್ವತದ ಮೇಲೆ ನಿಂತಿರುವುದನ್ನು ಕಂಡೆನು. ಆತನ ಜೊತೆಯಲ್ಲಿ 144,000 ಮಂದಿ ಇದ್ದರು. ಅವರವರ ಹಣೆಯ ಮೇಲೆ ಆತನ ಹೆಸರು, ಆತನ ತಂದೆಯ ಹೆಸರು ಬರೆಯಲ್ಪಟ್ಟಿದ್ದವು.
ಯೇಸು ಕ್ರಿಸ್ತನ ಜೊತೆಗೆ ಸಿಯೋನ್ ಪರ್ವತದಲ್ಲಿ ಯಾರಪ್ಪ ಇದ್ರು ಅಂದ್ರೆ, 144,000 ಜನ ಇದಂತೆ. ಅವರ ಹಣೆ ಮೇಲೆ ಅವರ ಹೆಸರು, ಅವ್ರ ತಂದೆ ಹೆಸರೇನಾಗಿತ್ತಂತೆ ಬರ್ತಿತ್ತಂತೆ. ಏನಿದು ತಂದೆ ಹೆಸರು ಅವ್ರ ಹೆಸರು ಅಂದ್ರೆ, ಕ್ಯಾರೆಕ್ಟರ್, ಗುಣಗಳು ಎಲ್ಲಿದೆ, ಅವ್ರ ಮನಸ್ಸಲ್ಲಿದೆ, ಅವ್ರ ನೆತ್ತಿ ಮೇಲೆ ಬರೆದಿದೆ, ಅವ್ರ ಮನಸ್ಸಲ್ಲಿದೆ. ಅದಕ್ಕೆ ನೋಡ್ಬೇಕ್ರೆ ದೇವ್ರಿಗಿರಂಥ ಜೆರಾಕ್ಸ್ ಕಾಪೀಸ್, ದೇವರ ಮಗನ ಸ್ವರೂಪದಲ್ಲಿ ಏನಾಗಿದ್ದಾರೆ ಇವರು, ಇದ್ದಾರೆ. ಇವ್ರು ಎಷ್ಟಪ್ಪ ಅಂದರೆ, 144,000 ಅಂತ ಹೇಳ್ತಾರೆ. ಸರಿ, ಇದೇ ಸಂಖ್ಯೆನ ಪ್ರಕಟಣೆ 7 ಅಧ್ಯಾಯ ಕೂಡ ಕೊಟ್ಟಿದ್ದಾರೆ. ಓದೋ ನೋಡಿದ್ದೀನಿ, ಪ್ರಕಟಣೆ 7 ಅಧ್ಯಾಯ 4 ವಾಕ್ಯ. ಶಿಲ್ಪಾ ಸಿಸ್ಟರ್ ಓದ್ತೀರಾ? ಎಲ್ಲಿ ನಮ್ಮ ಗೌರಿಬಿದನೂರು ಶಿಲ್ಪಾ ಸಿಸ್ಟರ್ ನವೀನ್ ಬದರ ಓದಿ, ರೆವಲೇಷನ್ 7:4 ಓದಿ ಬದರ್. ಅಲ್ಲ ನೀವು ಕನ್ನಡಲ್ಲಿ ಓದಿ, ಅಲ್ಲ ಬೇಜಾರು ಮಾಡ್ಕೊಂಡ್ಬಿಡ್ತಾರೆ ನಮ್ಮಲ್ಲಿ.
మరి ముద్రించబడిన వారి లెక్క చెప్పగా వింటిని. ఇశ్రాయేలీయుల గోత్రములన్నిటిలో ముద్రింపబడిన వారు 144,000 మంది.
వేల మంది. మీరు ఆంధ్ర పర్మిట్ కొట్టి ఉంది కర్ణాటకలో చదువుతా ఎప్పుడు ఎలాగా? మీరు కన్నడలో చదవండి, చదవండి చదవండి. కన్నడ బరల్వా? సరే ఆయ్తు, ఓకే. బేరే యారు ఓద్తారు కన్నడదలే? రెవల్యూషన్ సెవెన్
ಕನ್ನಡ
ಫೋರ್
ಓದ್ತೀನಿ ಬ್ರದರ್.
ಹೌದು
ಮುದ್ರೆ
ಬ್ರದರ್.
ಒತ್ತಿಸಿಕೊಂಡವರ ಸಂಖ್ಯೆಯು ಪ್ರಸಿದ್ಧವಾದಾಗ ಅದನ್ನು ನಾನು ಕೇಳಿಸಿಕೊಂಡೇನು. ಇಸ್ರೇಲರ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಮುದ್ರೆ ಒತ್ತಿಸಿಕೊಂಡವರ ಸಂಖ್ಯೆ 144,000 ಮಂದಿ.
144,000 ನೋಡಿ, ತಿರ್ಗಾ ಎಲ್ಲಿ ಕೊಟ್ಟಾರೆ? ರೆವಲೇಷನ್ 7 ಚಾಪ್ಟರ್ ಕೊಟ್ಟಾರೆ. ಇವಾಗ ನೋಡ್ರಿ, ಎರಡರಲ್ಲೂ ಕೊಟ್ಟವ್ರೆ. ಆದ್ರೆ ಇಲ್ಲಿ ಏನ್ ಮಾಡ್ಬಿಟ್ಟಾರೆ ಅಂದ್ರೆ, ಇಸ್ರೇಲಲ್ಲಿ ಏನ್ರಿ ಪ್ರತಿಯೊಂದು ಕುಲಕ್ಕೆ ಸೇರಿದವರು ಒತ್ತಿಸಿಕೊಂಡವರ ಸಂಖ್ಯೆ 144,000 ಅನ್ಕೊಂಡಿದ್ದಾರೆ. ಅದಕ್ಕೆ ಬದರ್ ಇದು ಇಸ್ರೇಲ್ ಹೇಳ್ತಾರೆ ಬದರ್, ಏನು ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ, ಬಿಟ್ಟು ಬಿದ್ದಾರೆ ಅಂತ ಅಂದ್ಬಿಡ್ತಾರೆ ಎಷ್ಟೋ ಜನ. ಅದರ ಇದು ಇಸ್ರೇಲಿಂದ ಒತ್ತಿಸ್ಕೊಂತ ಇರೋದು ಅಂತ ಹೇಳ್ತಾರೆ ಅಲ್ವ. ಸರಿ, ಇದು ಯಾಕೆ ಹಿಂಗೆ ಕೊಟ್ಟಿದ್ದಾರೆ? ಇದೇ ವಾಕ್ಯನ ಪ್ರಕಟಣೆ 14:3 ಕೊಡಬೇಕಾದ್ರೆ ಏನು ಕೊಟ್ಟಿದ್ದಾರೆ ಅಂದರೆ, ಜಗತ್ತಿನ ಎಲ್ಲ ಕಡೆಯಿಂದ ಆಯ್ಕೆ ಮಾಡ್ತಾ ಇದ್ದಾರೆ ಅಂತ ಕೊಟ್ಟಿದ್ದಾರೆ, ಹೊರತು ಬರೀ ಇಸ್ರೇಲ್ ಅಂತ ಕೊಡಲಿಲ್ಲ. ಅಬ್ಸರ್ವ್ ಮಾಡಿ ನೋಡಿ, ಓದಿಂತೀನಿ ನೋಡೋಣ. ಇಲ್ಲಿ ರೆವಲೇಷನ್ 14:3, ಪ್ರಜ್ವಲ್ ಬದರ್ ಓದ್ತೀರಾ ರೆವಲೇಷನ್ 14:3?
ಬ್ರದರ್, ಓದ್ಲ ಬ್ರದರ್. ಅವರು ಸಿಂಹಾಸನದ ಮುಂದೆಯೂ ಆ ನಾಲ್ಕು ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ 144,000 ಜನರೇ ಹೊರತು ಬೇರೆ ಯಾರು ಆ ಹಾಡನ್ನು ಕಲಿಯಲಾರರು.
ನೋಡ್ರ, ಭೂಲೋಕದಿಂದ ಇಸ್ರೇಲಿಂದ ಕೊಟ್ಟಿದ್ಯಾ ನೋಡ್ರಿ, ಭೂಲೋಕದಿಂದ ಕೊಂಡುಕೊಂಡಲ್ಪಟ್ಟ ಆ 144,000 ಜನ ಬಿಟ್ಟು ಬೇರೆ ಯಾರು ಹಾಡನ್ನು ಕಲಿಯಲಾರದು ಅಂತ ಹೇಳ್ತಾರೆ. 144,000 ಚೂಸನ್ ಫ್ರಮ್ ದ ಎಂಟೈರ್ ಅರ್ತ್ ರೀ. ಇಸ್ರೇಲ್ ಅಲ್ಲೇ ಅಲ್ಲ, ಇಸ್ರೇಲ್ ಮಾತ್ರ ಅಲ್ಲ. ಮತ್ತೆ ಸರಿ, ಹಾಗಾದ್ರೆ ಪ್ರಕಟಣೆ ಯಾಕೆ ಇಸ್ರೇಲ್ ಅಂತ ಕೊಟ್ಟವ್ರೆ ಅಲ್ವರಾ? ನಾವೇನ್ ಮಾಡಬೇಕು, ಯಾಕೆ ಇಸ್ರೇಲ್ ಅಂತ ಹೆಸರು ಕೊಟ್ಟ ನಾವೇನು ಮಾಡೋಕೆ ಸ್ವಲ್ಪ ಥಿಂಕ್ ಮಾಡಬೇಕು. ನೋಡ್ರಿ, ನಾವು ಏನೇ ಪ್ರಶ್ನೆ ಬಂದ್ಲು ಸತ್ಯವೇದದಲ್ಲಿ ಅದನ್ನು ಸ್ಕಿಪ್ ಮಾಡಿ ಹೋಗಂಗಿಲ್ಲ ರೀ. ಎಲ್ಲ ಪ್ರಶ್ನೆಗಳಿಗೆ ಸತ್ಯವೇದರ ಮುಖಾಂತರ ಬರೋ ಪ್ರಶ್ನೆಗಳಿಗೆ ಉತ್ತರ ಎಲ್ಲ ನೋಡಿರ್ಬೇಕು, ಉತ್ತರ ಎಲ್ಲ ನೋಡಬೇಕು.
ಸತ್ಯವೇದದಲ್ಲಿ ಹುಡುಗರು
ಹಾಂ,
ಸಪರೇಟಲ್ಲಿ ಹುಡುಗರು
ಎಸ್, ಸತ್ಯವೇದದಲ್ಲಿ ಹುಡುಕ್ಬೇಕು ಅಲ್ವಾ. ಅದಕ್ಕೆ ಏನ್ರಿ ನಾವೇನು ಮಾಡಬೇಕು, ಫಸ್ಟ್ ಆಫ್ ಆಲ್ ಇವಾಗ ಸತ್ಯವೇದದಲ್ಲಿ ಇಸ್ರೇಲ್ ಅಂದ್ರೆ ಯಾರು, ಯಹೂದ್ಯರು ಅಂದ್ರೆ ಯಾರು ಅಂತ ನಾವೇನು ಮಾಡಬೇಕು ಸತ್ಯವೇದದ ಪಕ್ಕ ನೋಡಬೇಕು. ನೋಡ್ರಿ, ಯಹೂದ್ಯರ ಬಗ್ಗೆ ಹೇಳ್ತಾರೆ ಅಪೋಸ್ಟಲ್ ಪೌಲ್ ಹೇಳ್ತಾರೆ ರೋಮಾಪುರದಲ್ಲಿ 9:6-8. ಶ್ವೇತಾಷ್ಟರು ಓದ್ತೀರಾ? ಶ್ವೇತಾಷ್ಟರ್ ರೋಮಾಪುರದಲ್ಲಿ 9:6-8 ಓದ್ತೀರಾ? ಯಾದಗಿರಿ ಶ್ವೇತಾ ಸಿಸ್ಟರ್, ಓಕೆ ಸರಿ. ಓದ್ತೀರಾ? ಪ್ರಸನ್ನ ಬದ ಓದಿ.
ದೇವರು ಹೇಳಿದ ಮಾತು ತಪ್ಪಿತೆಂದು ನಾವು ಭಾವಿಸಕೂಡದು. ಯಾಕೆಂದರೆ ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ ಇಸ್ರಾಯೇಲರಲ್ಲ.
ಏನ್ರಿ ಬದರ್ ಕರೆಕ್ಟಾಗಿ ಓದಿ ಬದರ್, ಏನ್ ಬದರ್ ಹಂಗಂತೀರಾ? ಇಸ್ರೇಲ್ ಅಲ್ಲಿ ಹುಟ್ಟಿದವರೆಲ್ಲರೂ ಏನಲ್ವ ಅಂತ ಬದರ್?
ಇಸ್ರಾಯೇಲರಲ್ಲ.
ಅರೆ ಅರೆ, ಮತ್ತೆ ಇನ್ಯಾರು ಇಂಡಿಯನ್ಸಾ? ಇಸ್ರೇಲ್ ಹುಟ್ಟಿದವರು ಇಸ್ರೇಲರಲ್ಲ ಅಂದ್ರೆ ಇನ್ಯಾರು? ಇದು ನಾನು ಹೇಳ್ತಾ ಇಲ್ಲ ನೋಡ್ರಿ, ಬೈಬಲ್ ಹೇಳ್ತಾ ನೋಡ್ರಿ. ಇದ್ರೆ ಎಷ್ಟು ಚೆನ್ನಾಗಿದೆ, ಇನ್ನೊಂದ್ಸತಿ ಓದಿ ಬದರ್, ಅದನ್ನ ಕರೆಕ್ಟಾಗಿ ಓದ್ತಾ ಇದ್ರ?
ದೇವರು ಹೇಳಿದ ಮಾತು ತಪ್ಪಿತೆಂದು
ಹಾ
ನಾವು ಭಾವಿಸಕೂಡದು.
ಹಾ
ಯಾಕೆಂದರೆ
ಹ್ಮ್
ಇಸ್ರಾಯೇಲ್ ವಂಶದಲ್ಲಿ ಹುಟ್ಟಿದವರೆಲ್ಲರೂ
ಹ್ಮ್
ಇಸ್ರಾಯೇಲರಲ್ಲ.
ಇಸ್ರೇಲ್ ಅಲ್ಲಿ ಹುಟ್ಟಿದವರೆಲ್ಲರೂ ಇಸ್ರೇಲ್ ಅಲ್ಲ ಅಂತಾರೆ, ಮತ್ತೆ ಇನ್ಯಾರು? ಮತ್ತೆ ಹಾಗಾದ್ರೆ ಯಾರಪ್ಪ ಇಸ್ರೇಲ್ ಅಂತ ಹಂಗೆ ಕೇಳ್ಬೇಕು ನಾವು. ಬೈಬಲ್ ನೋಡಿ, ಅಪೋಸ್ಟಲ್ ಪೌಲ್ ಹೇಳ್ತಾರೆ ಇಸ್ರೇಲ್ ಅಲ್ಲಿ ಹುಟ್ಟಿದ ಮಾತ್ರಕ್ಕೆ ಇಸ್ರೇಲ್ ಆಗೋದಕ್ಕೆ ಸಾಧ್ಯ ಇಲ್ಲಪ್ಪ ಅಂತ ಹೇಳ್ತಾ ಇದ್ದಾರೆ. ಹಂಗಾರೆ ಏನು ಮೀನಿಂಗು? ಇಸ್ರೇಲ್ ಅಲ್ಲಿ ನಿಜವಾದ ಇಸ್ರೇಲ್ ಯಾರು ಅಂತ ನಾವು ಹುಡುಕ್ಬೇಕು ಬೈಬಲಲ್ಲಿ. ನಾನು ಇಸ್ರೇಲ್ ಹುಟ್ಬಿಟ್ಟಿದ್ದೀನಿ, ನಾನೇ ಯಹೂದಿನ ಅಂತ ಹೇಳ್ಕೊಳಕ್ಕೆ ನಮ್ಗೆ ಅಧಿಕಾರ ಇಲ್ಲ, ಆಗೋದಿಲ್ಲ, ಸತ್ಯವೇದಲ್ಲಿ ದೇವರು ಒಪ್ಕೊಳಲ್ಲ ಅದು. ಹಂಗಾರೆ ಬೈಬಲ್ ಪ್ರಕಾರ ಯಹೂದ್ಯನು ಅಂತಂದ್ರೆ ಒಬ್ರಿದ್ದಾರೆ ಅಲ್ವರಾ? ಹಂಗಾರೆ ಏನರ್ಥ, ಯಹೂದ್ಯನಾಗಬೇಕು ಅಂತಂದ್ರೆ ಅದು ಕೆಲವೊಂದು ಗುಣಲಕ್ಷಣಗಳೇನಾಗಿದೆ ಇದೆ ಅಲ್ರ, ಅದು ಯಾರು ಬೇಕಾದ್ರೂ ಇರ್ಬೋದು ರೀ. ಇಸ್ರೇಲರ್ ಹುಟ್ಟಿದ ಮಾತ್ರಕ್ಕೆ ಏನಾಗೋದಿಕ್ ಸಾಧ್ಯ ಇಲ್ಲ, ಅವನು ಯಹೂದ್ಯನಾಗೋದಿಕ್ಕೆ ಸಾಧ್ಯ ಇಲ್ಲ. ನೋಡ್ರಿ ನಾನು ಹೆಂಗ್ ಹೇಳ್ತಾ ಇಲ್ಲ ರೀ, ಬೈಬಲ್ ಹೇಳ್ತಾ ನೋಡಿದ್ದೀನಿ. ಅದಕ್ಕೆ ಹೇಳೋದು ಪ್ರಕಟಣೆ ಬರಂತ ಇಸ್ರೇಲ್ ಅಂದ್ರೆ ಯಾರು ಅಂತ ಓದ್ಬೇಕು ಅಂತ. ಆಮೇಲೆ ಮುಂದೆ ಕಂಟಿನ್ಯೂ ಮಾಡಿ, ಕಂಟಿನ್ಯೂ ಮಾಡಿ. ಹಾ
ಹಾಗೆಯೇ ಅಬ್ರಹಾಮನ ವಂಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಅವರೆಲ್ಲರೂ ಮಕ್ಕಳೆಂದು ಎಣಿಸಲ್ಪಡುವುದಿಲ್ಲ.
ನೋಡ್ರ, ಅಬ್ರಾಹಂ ವಂಶರು ಹುಟ್ಟಿದ ಮಾತ್ರಕ್ಕೆ ಅವ್ರು ಏನಾಗೋದಿಕ್ ಸಾಧ್ಯ ಇಲ್ಲ. ಹಾ, ಅಬ್ರಾಹಂ
ಮಕ್ಕಳನ್ನು ಸಾಧ್ಯ
ವಂಶದವರು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ ರೀ. ಅಲ್ರ ಆಗ್ತದ? ಆಗಲ್ಲ ನೋಡ್ರಿ, ನಾನು ಹೇಳ್ತಾರ, ಬೈಬಲ್ ಹೇಳ್ತಾರ ನೋಡ್ತೀನಿ, ನಾನು ಅಬ್ರಾಹಂ ವಂಶರು ಹುಟ್ಬಿಟ್ಟಿದ್ದೀನಿ, ನಾನು ಯಹೂದ್ಯನು ಅಂತಂದ್ರೆ ದೇವ್ರು ಎಣಿಸ್ಬಿಡ್ತಾರ, ದೇವ್ರು ಯಹೂದ್ಯನು ಅಂತ ಹೇಳ್ಬಿಡ್ತಾರ. ಇಲ್ಲ ರೀ, ನೀವು ಹೇಳ್ಕೊಬೋದು, ದೇವ್ರು ಹೇಳಲ್ಲ. ನೆಕ್ಸ್ಟ್. ಹಾ,
ಆದರೆ ಈಸಾಕನಿಂದ ಹುಟ್ಟುವವರೇ ನಿನ್ನ ಸಂತತಿ ಅನ್ನಿಸಿಕೊಳ್ಳುವರು ಎಂದು ದೇವರು ಹೇಳಿದನು.
ಸಾಕಿಂದ ಹುಟ್ಟೋರು ಮಾತ್ರ ಸಂತತಿ ಅಂತೆ. ಯಾಕೆ? ಅಬ್ರಾಹ್ಮ ಈಸಾಕಿಂತಾನೆ ಹುಟ್ಟಿದ್ರು, ಅಬ್ರಾಹ್ಮಿಂದ ಹುಟ್ಟಿದವರು ಎಲ್ಲರೂ ಅಲ್ವಾ ಅಂತಲ್ಲ. ಯಾಕೆ ಅಂತಂದ್ರೆ ಬೈಬಲ್ನಲ್ಲಿ ಎರಡು ತರ ಇಸ್ರೇಲ್ ಇದ್ದಾರೆ. ಅದಕ್ಕೆ ಒಂದು ಮಾಂಸಿಕ ಇಸ್ರೇಲ್ ಅಂತ ಹೇಳ್ತಾರೆ, ಇನ್ನೊಂದು ಆತ್ಮಿಕ ಇಸ್ರೇಲ್. ಇದೆಲ್ಲ ಇದ್ರ ಬಗ್ಗೆ ಡೀಟೇಲ್ ಹೈಯರ್ ಸ್ಟಡೀಸ್ ಇದೆ, ಅಂದ್ರೆ ಹೇಳೋದನ್ನ ಸ್ವಲ್ಪ ದಯವಿಟ್ಟು ಗಮನ ಇಟ್ಟು ಸ್ವಲ್ಪ ನೀವು ಅರ್ಥ ಮಾಡ್ಕೊಳ್ಳಿ, ಕೇಳ್ಕೊಳ್ಳಿ. ಏನಂದ್ರೆ ಇಸ್ರೇಲ್ನಲ್ಲಿ ಎರಡು ತರ ಇಸ್ರೇಲ್ ಇದ್ದಾರೆ. ಇಲ್ಲಿ ಅದೇ ಹೇಳಿದ ವಾಕ್ಯ, ಇಸ್ರೇಲ್ ಹುಟ್ಟಿದವ್ರು ಎಲ್ಲರೂ ಇಸ್ರೇಲ್ ಅಲ್ಲ, ಅಂದ್ರೆ ಅವ್ರು ಇಸ್ರೇಲ್ ಹುಟ್ಟಿದಾರಪ್ಪ, ಅವ್ರ ವಂಶದಲ್ಲಿ ಬಂದವ್ರೆ, ಬ್ಲಡ್ ಅಲ್ಲಿ ಬಂದ್ಬಿಟ್ಟವ್ರೆ, ನ್ಯಾಚುರಲ್ ಇಸ್ರೇಲ್ ಅವರಲ್ಲ, ಮಾಂಸಿಕವಾಗಿ ಬಂದಿರಂತ ಇಸ್ರೇಲ್ಗಳವರು ಅಲ್ವರ. ಇವ್ರು ಇದಾರೆ, ಇವತ್ತು ಇಸ್ರೇಲ್ ಸಿಟಿಸನ್ಸ್ ಇದಾರೆ ಗೊತ್ತಾ, ಇಸ್ರೇಲ್ ಸಿಟಿಸನ್ಶಿಪ್ ತಗೊಂಡು ಯಹೂದಿಯರ ರಕ್ತದಲ್ಲಿ ಬಂದಿರೋದು ಅವರು. ಆದ್ರೆ ಇನ್ನೊಬ್ಬರು ಯಹೂದಿಯರು ಇದ್ದಾರೆ, ಅವ್ರು ಇಸ್ರೇಲ್ಗೆ ಅವ್ರಿಗೆ ಸಂಬಂಧ ಇಲ್ಲ, ಇಸ್ರೇಲ್ ಹುಟ್ಟೇ ಇಲ್ಲ, ಅವ್ರಿಗೂ ಯಹೂದಿಯರ ರಕ್ತ ಸಂಬಂಧನೇ ಇಲ್ಲ. ಆದರೂ ಕೂಡ ದೇವರು ಅವ್ರನ್ನ ಇಸ್ರೇಲ್ ಅಂತ ಬೈಬಲಲ್ಲಿ ಕರೀತಾರೆ. ಅದಕ್ಕೆ ಬೈಬಲ್ನಲ್ಲಿ ಎರಡು ಥರ ಇಸ್ರೇಲ್ ಇದೆ, ಚೆನ್ನಾಗಿ ಗಮನಿಸ್ಕೊಳ್ಳಿ. ಒಂದು ಆತ್ಮಿಕ ಇಸ್ರೇಲು, ಇನ್ನೊಂದು ಮಾಂಸಿಕ ಇಸ್ರೇಲ್. ಮಾಂಸಿಕ ಇಸ್ರೇಲ್ ಬಗ್ಗೆ ಬೈಬಲ್ನಲ್ಲಿ ಏನು ಮಾಡ್ತಾರೆ ಅಲ್ಲಿ ಹೇಳ್ತಾರೆ, ಎಲ್ಲಿ ಹೇಳ್ತಾರೆ? ಒಂದನೇ ಕುರಂತ 10ನೇ ಅಧ್ಯಾಯ 18ನೇ ವಾಕ್ಯ. ಶ್ವೇತಾಷ್ಟರು ಓದಿ, ಫಸ್ಟ್ ಕೊರಿಂಥಿಯನ್ಸ್ 10:18.
ರೊಟ್ಟಿಯು ಒಂದೇ ಆಗಿರೋದ್ರಿಂದ
ಒಂದನೇ ಕುರಿಂಥ
ಅನೇಕ
10:18 ಕರೆಕ್ಟ್ ಗಮನಿಸಿ. ಹೋದ್ರಿ
ಬ್ರದರ್ ಓದ್ಲಾ ಬ್ರದರ್.
ಹೋದ್ರಿ
ವಂಶಕ್ರಮದಿಂದ ಇಸ್ರಾಯೇಲರಾಗಿರುವವರನ್ನು ಯೋಚಿಸಿರಿ.
ವಂಶಕ್ರಮದಿಂದ ಇಸ್ರಾಯೇಲರಾಗಿರುವವರನ್ನು ಯೋಚಿಸಿರಿ.
ನೋಡ್ರ, ಸಾಕ್ಬಿಡಿ ಸಾಕ್ಬಿಡಿ, ಏನ್ ಹೇಳ್ತಾರೆ? ವಂಶಕ್ರಮದಿಂದ ಇಸ್ರೇಲ್ ಆಗಿರೋನ್ನ ಯೋಚಿಸ್ರಿ. ನೋಡ್ರ, ವಂಶ ಪಾರಂಪರೆಯಾಗಿ ರಕ್ತದಲ್ಲಿ ಬಂದವರಲ್ಲ ಯಹೂದಿ, ಅವ್ರನ್ನ ಯೋಚಿಸ್ರಿ ಅಂತ ಹೇಳ್ತಾರೆ. ಇವರೊಬ್ಬರು ಯಹೂದಿಯರು ಇದ್ದಾರೆ, ಇನ್ನೊಬ್ರು ಯಹೂದಿಯರು ಆತ್ಮಿಕ ಯಹೂದಿಯರು. 1ನೇ ಪೇತ್ರ 2ನೇ ಅಧ್ಯಾಯ 5ನೇ ವಾಕ್ಯ ಓದಿ. 1ನೇ ಪೇತ್ರ 2:5 ಓದಿ.
ನೀವು ಸಹ ಜೀವವುಳ್ಳ ಕಲ್ಲುಗಳಾಗಿದ್ದು ಆತ್ಮ ಸಂಬಂಧವಾದ ಮಂದಿರವಾಗಲಿಕ್ಕೆ ಕಟ್ಟಲ್ಪಡುತ್ತಾ ಇದ್ದೀರಿ, ಮತ್ತು ಯೇಸುಕ್ರಿಸ್ತನ ಮೂಲಕ ದೇವರಿಗೆ ಸಮರ್ಪಕವಾದ ಆತ್ಮೀಯ ಯಜ್ಞಗಳನ್ನು ಸಮರ್ಪಿಸುವುದಕ್ಕೆ ಪವಿತ್ರ ಯಾಜಕ ವರ್ಗದವರಾಗಿದ್ದೀರಿ.
ನೋಡ್ರ, ಆತ್ಮಿಕ ಏನಾಗಿದಿರಂತೆ ನೀವು, ಯಾಜಕ ವರ್ಗದವರು. ನೋಡ್ರ, ಆತ್ಮ ಸಂಬಂಧವಾಗಿ ಮಂದಿರ ಅದರ, ಇವರು ಆತ್ಮಿಕ ಇಸ್ರಾಯೇಲು, ಅವರು ಮಾಂಸಿಕ ಇಸ್ರಾಯೇಲು. ಈ ಥರ ಬೈಬಲ್ನಲ್ಲಿ ಎರಡು ಥರ ಯಹೂದ್ಯರು ಇದ್ದಾರೆ. ನೋಡಿ, ಮಾಂಸಿಕವಾದಂಥ ಯಹೂದ್ಯರಿಗೆ ಸುನ್ನತಿ ಕೊಟ್ಟರು. ಹೆಂಗೆ ಸುನ್ನತಿ? ಮಾಂಸದ ಸುನ್ನತಿ. ಆತ್ಮೀಕವಾದಂಥ ಯಹೂದ್ಯರಿಗೆ ಸುನ್ನತಿ ಇಲ್ಲ, ಅವ್ರಿಗೆ ಹೃದಯದ ಸುನ್ನತಿ ಮಾಡಿಸ್ಕೊಬೇಕು. ರೋಮಾಪುರದಲ್ಲಿ 2ನೇ ಅಧ್ಯಾಯ 28 ಮತ್ತು 29ನೇ ವಾಕ್ಯ. ರೋಮಾಪುರದಲ್ಲಿ 2ನೇ ಅಧ್ಯಾಯ 28 ಮತ್ತು 29.
ಹೊರಗೆ ಮಾತ್ರ ಯಹೋದ್ಯನಾಗಿರುವವನು ಯಹೋದ್ಯನಲ್ಲ, ಮತ್ತು ಹೊರಗೆ ಶರೀರದಲ್ಲಿ ಮಾತ್ರ ಮಾಡಿರುವ ಸುನ್ನತಿಯು ಸುನ್ನತಿಯಲ್ಲ. ಆದರೆ ಒಳಗೆ ಯಹೋದ್ಯನಾಗಿರುವವನೇ ಯಹೋದ್ಯನು, ಮತ್ತು ಹೃದಯದಲ್ಲಿ ಆಗುವ ಸುನ್ನತಿಯೇ ಸುನ್ನತಿ.
ನೋಡ್ರ
ಇದು ಬಾಹ್ಯಾಕಾಶ
ಎಷ್ಟು ಕ್ಲೀನ್ ಆಗೈತೆ ನೋಡ್ರಿ. ಇದ್ರಿ ಏನ್ರಿ, ಹೊರಗಡೆ ಮಾತ್ರ ಯಹೂದ್ಯನ ಆಗಿರೋನು ಯಹೂದ್ಯನ ಅಲ್ಲ ರೀ. ಹೊರಗಡೆ ಮಾತ್ರ ತೋರಿಕೆಗಾಗಿ ಏನಂತಾರೆ, ಸುನ್ನತಿ ಮಾಡಿಸ್ಕೊಂಡು ಯಹೂದ್ಯನ ಥರ ಇದ್ರೆ ಆಗ್ಬಿಡ್ತಾರ? ಇಲ್ಲ, ದೇವ್ರ ಲೆಕ್ಕಕ್ಕೆ ಬರೋದೇ ಇಲ್ಲ ರೀ. ಹಂಗಂದ್ರೆ ಏನ್ರಿ, ಆತ್ಮಿಕ ಯಹೂದ್ಯರಿದ್ದಾರೆ, ಮಾಂಸಿಕ ಅಂತ ಯಹೂದ್ಯರು ಇದ್ದಾರೆ. ಎರಡು ಥರ ಯಹೂದ್ಯರು ಬೈಬಲಲ್ಲಿ ಇದ್ದಾರೆ. ಅದಕ್ಕೆ ದೇವರು ಏನ್ರಿ, ದೇವರ ಯಹೂದ್ಯರು ಅಂತ ಒಂದು ಬೈಬಲಲ್ಲಿ ಹೆಸರಿದೆ. ಇಲ್ಲಿದೆ, ಗಲಾತ್ಯರು 3ನೇ ಅಧ್ಯಾಯ. ಹಾಂ, ಓದಿ ಅಂತ, ಗಲಾತ್ಯರು 3:7 ಮತ್ತು 8 ಓದಿ. ಗಲಾತ್ಯರು 3ನೇ ಅಧ್ಯಾಯ 7 ಮತ್ತು 8.
ಆದುದರಿಂದ ನಂಬುವರೇ ಅಬ್ರಹಾಮನ ಮಕ್ಕಳೆಂದು ತಿಳಿದುಕೊಳ್ಳಿರಿ. ದೇವರು ಅನ್ಯ ಜನರನ್ನು ನಂಬಿಕೆಯ ನಿಮಿತ್ತವಾಗಿ ನೀತಿವಂತರೆಂದು ನಿರ್ಣಯಿಸಲ್ಪಡುವುದೆಂಬುದಾಗಿ
ನೋಡ್ರ
ಹೇಳಲ್ಪಟ್ಟಿದೆ.
ಏನ್ರಿ, ನಂಬೋರೇ ಅಬ್ರಾಮಿನ ಮಕ್ಕಳು. ಇವಾಗ ಅಬ್ರಾಮ್ ಥರ ನಾವು ನಂಬ್ತೀರಿ ಅಂತಂದರೆ, ನಾವು ಯಹೂದ್ಯರಲ್ಲ ಅಂದ್ರೂ ಸರಿ, ಏನ್ರಿ ನಮಗೆ ದೇವ್ರೇ ಅಂತ ಕರೀತಾರೆ, ಯಹೂದ್ಯರು ಅಂತ ಕರೀತಾರೆ. ಯಾಕಪ್ಪ ಅಂತಂದರೆ, ಸ್ನಾನಿಕನ ಹೇಳ್ತಾರೆ, ಎಲೆ ಸರ್ಪ ಜಾತಿಗಳವರೇ ಅಂತ ಯಹೂದ್ಯರು ನೋಡ್ಬಿಟ್ಟು ಹೇಳ್ತಾರೆ. ಯಾಕೆ ಯಹೂದ್ಯರದ ನೋಡ್ಬಿಟ್ಟು ಸರ್ಪ ಜಾತಿಗಳವರೇ ಅಂತ ಹೇಳೋದು? ಅಬ್ರಹಾಮು ನಿಮ್ಮ ತಂದೆ ಎಂದು ನಿಮ್ಮ ಮನಸ್ಸಲ್ಲಿ ಭಾವಿಸ್ಕೊಂಡ್ಬೇಡಿ. ಇವೆಲ್ಲ ವಾಕ್ಯ ಇದೆ, ಬರ್ಕೊಳ್ಳಿ ಇಲ್ಲಿ. ಮತ್ತೆ ಮೂರನೇದೇ 7-9ರಲ್ಲಿ, ಅದರ ದೇವರು ಸಾಧ್ಯವಾದರೆ ಈ ಬಂಡೆ ಕಲ್ಲಿನ ಏನು ಮಾಡ್ತಾರೆ, ಅಬ್ರಹಾಮ್ಗೆ ಮಕ್ಕಳುಗಳನ್ನ ಎಂತಾರೆ ಹುಟ್ಟಿಸ್ಬಲ್ಲರು ಅಂತಂತ ಹೇಳ್ತಾರೆ. ಯಾಕೆ ಇವರು ಯಹುದ್ಯರನ್ನ ನೋಡ್ಬಿಟ್ಟು ಅಬ್ರಹಾಮ್ ವಂಶದವ್ರನ್ನ ಎಲೆ ಸರ್ಪ ಜಾತಿಗಳವರೇ ಅಂತ ಹೇಳಿದ್ರು? ಅಬ್ರಹಾಮ್ ಜಾತಿನ ಜನಗಳನ್ನ ಯಾಕೆ ಸರ್ಪ ಜಾತಿ ಅಂತ ಹೇಳಿದ್ದು ಯೋಹಾನ? ಯಾಕೆ ಗೊತ್ತಾ? ನೋಡಿ ಆ ವಾಕ್ಯ ಮಾತ್ರ ಓದನ್ ಬೇಕಾರೆ. ಮತ್ತೆ 3ನೇ ಅಧ್ಯಾಯ ನೋಡ್ರಿ, ಮತ್ತೆ 3ನೇ ಅಧ್ಯಾಯ 7 ನೋಡಿ.
ಆದರೆ ಅವನು ಪರಿಸೆಯರಲ್ಲಿಯೂ ಸದಿಕಾರರಲ್ಲಿಯೂ ಅನೇಕರು ತನ್ನಿಂದ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ, ಎಲೆ ಸರ್ಪಜಾತಿಯವರೇ, ಮುಂದೆ ಕಾಣಬರುವ ದೈವ ಕೋಪದಿಂದ ತಪ್ಪಿಸಿಕೊಳ್ಳುವುದಕ್ಕೆ ನಿಮಗೆ ಉಪದೇಶ ಮಾಡಿದವರು ಯಾರು?
ನೋಡ್ರ
ಹಾಗಾದ್ರೆ ನಿಮ್ಮ
ಸಾಕು ಸಾಕು, ನೀನು ಓದಿಂತೀರಿ. ಅಲ್ಲಿ ಹೇಳ್ತಾರೆ ಎಲೆ ಸರ್ಪ ಜಾತಿಗಳವರೇ ಅಂತ ಹೇಳ್ತಾರೆ. ಯಾಕೆ ಸರ್ಪ ಜಾತಿನ ಕರೆದಿದ್ದು? ಇವ್ರು ಅಬ್ರಹಾಮ್ ಜಾತಿ ತಾನೆ, ಯಹೂದ್ಯರ ಜಾತಿ ತಾನೆ, ಯಾಕೆ ಸರ್ಪ ಜಾತಿ ಅಂತ ಹೇಳೋದು? ಸರ್ಪ ಅಂದ್ರೆ ಬೈಬಲ್ ಯಾರಿಗೆ ಹೇಳ್ತೀರಿ ನಾವು? ಸೈತಾನ್,
ಸೈತಾನನೇ.
ಸೈತಾನ್ಗೆ ಹೇಳೋದು. ಅಂದ್ರೆ ಸೈತಾನ್ ಜಾತಿನ ಇವರು. ಯೇಸು ಕೃಷ್ಣ ಹಂಗೆ ಹೇಳಿದ್ರು, ನೀವು ನಿಮ್ಮ ತಂದೆಯಿಂದ ಹುಟ್ಟಿದವರು, ಸೈತಾನಿಂದ ಹುಟ್ಟಿದವರು ಅಂತ ಯೇಸು ಕೃಷ್ಣ ಡೈರೆಕ್ಟಾಗಿ ಹೇಳ್ಬಿಟ್ರು. ಇವ್ರು ಪಾಪ ಇಂಡೈರೆಕ್ಟಾಗಿ ಹೇಳೋರು. ಯಾಕೆ ಹೇಳೋರು? ಯಾಕೆ ಇಸ್ರೇಲ್ ಜನಗಳನ್ನ ಸರ್ಪಕ್ಕೆ ಕಂಪೇರ್ ಮಾಡೋದು, ಯಾಕೆ ಸೈತಾನ್ಗೆ ಕಂಪೇರ್ ಮಾಡ್ತಾರೆ ಅಂತಂದರೆ, ಸೇತಾನ್ಗೂ ಮತ್ತು ಅಬ್ರಾಮ್ಗೆ ಒಂದು ವ್ಯತ್ಯಾಸ ಇದೆ. ಏನ್ರಿ? ದೆವ್ವಗಳಿಗೂ ಆಮೇಲೆ ಅಬ್ರಾಮ್ಗೆ ಒಂದು ವ್ಯತ್ಯಾಸ ಇದೆ. ಯಾರಿಗೆ ಗೊತ್ತಿದೆಯಾ? ಇದೇನಪ್ಪ ನಮ್ಮ ಬಿಡದವ್ರು ಹಿಂಗೆಲ್ಲ ಹೇಳ್ತಾರೆ ಅಂತ ಯೋಚನೆ ಮಾಡ್ತೀರಾ? ಬೈಬಲ ನೋಡಿಸಿ ನಾನು ತೆಗೆದುಬಿಟ್ಟು. ದೆವ್ವಕ್ಕೂ ಅಬ್ರಹಾಮ್ಗೂ ಒಂದು ವ್ಯತ್ಯಾಸ ಇದೆ. ಏನು ವ್ಯತ್ಯಾಸ ಇದೆ?
ಸೈತಾನ ನಂಬೋದಿಲ್ಲ, ಆದ್ರೆ ಅಬ್ರಹ್ಮನ್ ದೇವ್ರ ನಂಬ್ತಾನೆ.
ಆಲ್ಮೋಸ್ಟ್ ಹತ್ರ ಓದೋಣ. ಯಾಕೋಬು 2ನೇ ಅಧ್ಯಾಯ ನೋಡಿದ್ರಿ, ಯಾಕೋಬು 2ನೇ ಅಧ್ಯಾಯದಲ್ಲಿ 19ನೇ ವಾಕ್ಯ ಓದ್ರಿ. ಓದ್ರಿ ಯಾರಾದ್ರೂ.
ದೇವರು ಒಬ್ಬನೇ ಎಂದು ನೀನು ನಂಬುವವನು, ಹಾಗೆ ನಂಬುವುದು ಒಳ್ಳೆಯದು. ದೆವ್ವಗಳು ಕೂಡ ಹಾಗೆಯೇ ನಂಬಿ ಹೆದರಿ ನಡುಗುತ್ತವೆ.
ಅಂದ್ರೆ ದೆವ್ವಗಳು ಕೂಡ ಹಾಗೆಯೇ ಏನ್ ಮಾಡ್ತಾವಂತೆ, ಏನ್ ಮಾಡ್ತಾವಂತೆ,
ಹೆದರುತ್ತವೆ.
ನಂಬಿ ಎದುರ್ತವಂತೆ. ಅಂದ್ರೆ ಅವಕ್ಕೆ ನಂಬಿಕೆ ಐತೆ, ಎದುರ್ತವೆ. ಓಹೋಹೋ, ಪರವಾಗಿಲ್ಲಪ್ಪ. ಅಬ್ರಹಾಮ್ಗೆ, ಅಬ್ರಹಾಮ್ಗೆ ಏನಿದೆ? ಓದ್ರಿ, ಮುಂದಕ್ಕೆ ಓದಿ, ಅಲ್ಲೇ ಕೊಟ್ಟಿದ್ದೆ ಓದಿಂತೀರಿ.
ಅಪ್ರಯೋಜಕನೇ, ಕ್ರಿಯೆಗಳಿಲ್ಲದ ನಂಬಿಕೆಯು ವ್ಯರ್ಥವಾಗಿದೆ ಎಂಬುದಕ್ಕೆ ದೃಷ್ಟಾಂತರ ಬೇಕೋ? ನಮ್ಮ ಪಿತೃವಾದ ಅಬ್ರಹಾಮನು ಇಸಾಕನೆಂಬ ತನ್ನ ಮಗನನ್ನು ಯಜ್ಞವೇದಿಯ ಮೇಲೆ ಅರ್ಪಿಸಿದಾಗ ನೀತಿವಂತನೆಂದು ನಿರ್ಣಯವನ್ನು ಹೊಂದಿದ್ದು ಕ್ರಿಯೆಗಳಿಂದಲ್ಲವೇ? ಅವನ ನಂಬಿಕೆಯು ಕ್ರಿಯೆಗಳೊಂದಿಗೆ
ಓಕೆ,
ಪ್ರವರ್ತಿಸಿ ಆ ಕ್ರಿಯೆಗಳಿಂದಲೇ ಸಿದ್ಧಿಗೆ ಬಂತೆಂಬುದು ಕಾಣಬರುತ್ತದಲ್ಲ.
ಎಷ್ಟು ಕ್ಲೀನ್ ಆಗೈತೆ ನೋಡಿರ್ತೀನಿ. ಅಬ್ರಹಾಮ್ಗೆ ಬರೀ ನಂಬಿಕೆ ಮಾತ್ರ ಇಲ್ಲ, ನಂಬಿಕೆ ತಕ್ಕಂತ ಏನಿತ್ತು?
ಕ್ರಿಯೆ
ಶೇತಾನ್ಗಿತ್ತ?
ಇಲ್ಲ.
ದೆವ್ವಗಳಿಗಿದೆಯಾ? ನಂಬಿಕೆ ಮಾತ್ರ ಐತೆ, ಕ್ರಿಯೆ ಏನಿಲ್ಲ. ಇಲ್ಲ ರೀ, ನೋಡ್ರ ಅದಕ್ಕೆ ಹೇಳೋದು ಯೋಹಾನ ಸರ್ಪ ಜಾತಿಗಳವರೇ ಅಂತ ಹೇಳೋದು. ಇವಾಗ ನೋಡ್ರಿ, ಯೋಚನೆ ಮಾಡಿರ್ತೀನಿ, ಯಹೂದ್ಯರೆಲ್ಲರೂ ಅವ್ರೆ ನಂಬಿಕೆ ಐತ್ರಿ, ಕ್ರಿಯೆ ಇಲ್ಲ. ಅಬ್ರಹಾಮ್ ಥರ ಏನಿಲ್ಲ, ಕ್ರಿಯೆ ಇಲ್ಲ. ಹಂಗಾದ್ರೆ ಅವ್ರು ದೇವ್ರವ್ರನ್ನ ನೆನೆಸ್ತಾರ? ಅಬ್ರಹಾಮ್ ವಂಶದವ್ರನ್ನ ನೆನೆಸ್ತಾರ? ಇಲ್ಲ. ಆದರೆ ಇವಾಗ ನಾವು ಅನ್ಯ ಜನಾಂಗದವರು, ಅಬ್ರಹಾಮ್ ಥರ ನಂಬಿಕೆನೂ ಇದೆ, ಅಬ್ರಹಾಮ್ ಥರ ಕ್ರಿಯೆನೂ ಇದೆ. ಇವಾಗ ದೇವರು ಯಾರನ್ನ ಅಬ್ರಹಾಮ್ ಮಕ್ಕಳು ಅಂತ ನೆನೆಸ್ತಾರೆ? ನಮ್ಮನ್ನ ನೆನೆಸ್ತಾರ, ಅವ್ರು ನೆನೆಸ್ತಾರ?
ನಮ್ಮನ್ನ ಕ್ರಿಯೆ
ನಮ್ಮನ್ನ
ನಂಬಿಕೆ
ತಾನೆ.
ಎರಡು ಇರುತ್ತೆ. ಅನ್ಯರ ನಮ್ಮನ್ನು
ನಮ್ಮನ್ನ, ಯಾಕೆಂದ್ರೆ ನಾವು ಅನ್ಯ ಜನಾಂಗದವರಾಗಿದ್ರು ಸರಿ, ಸುನ್ನತಿ ಮಾಡಿಸ್ತಿದ್ರು ಸರಿ, ಅಬ್ರಹಾಮ್ ಥರ ನಂಬಿಕೆ ಜೊತೆಗೆ ಕ್ರಿಯೆ ಇದ್ರೆ ನಾವು ಅಬ್ರಹಾಮಿನ ಮಕ್ಕಳಾಗ್ಬಿಡ್ತೀರಿ. ಅದಕ್ಕೆ ಹೇಳಿದ ಗಲಾತಿರಲ್ಲಿ ಏನ್ರಿ, ನಂಬಿಕೆ ಇದ್ದವರೇ ಅಬ್ರಹಾಮಿನ ಸಂತತಿ. ಅದರಿಂದ ದೇವರು ಅನ್ಯ ಜನಾಂಗದವರನ್ನ ನಂಬಿಕೆ ಮುಖಾಂತರ ನೀತಿವಂತರು ಮಾಡ್ತಾರೆ ಅಂತ ಅಂದ್ಬಿಟ್ಟು ಶಾಸ್ತ್ರವೇ ಮೊದಲುಗೊಂಡು ಅಬ್ರಹಾಮ್ಗೆ ಹೇಳ್ತು ಅಂತಂತ ಹೇಳ್ತಾರೆ. ಅದಿತಾನ ಹಂಗಾರೆ ನಿಜವಾದ ಯಹೂದಿನ ಯಾರಪ್ಪ ಅಂತಂದ್ರೆ ಏನ್ರಿ ನಂಬಿಕೆ ಕ್ರಿಯೆ ಎರಡೂ ಇರಬೇಕು. ಅದಕ್ಕೆ ಅಪೊಸ್ತಲ ಪೌಲ್ ಹೇಳಿದ್ದು ಇಸ್ರೇಲರ್ ಹುಟ್ಟಿದ ಮಾತ್ರಕ್ಕೆ ಯಹೂದಿನಾಗೋದಕ್ಕೆ ಸಾಧ್ಯ ಇಲ್ಲ. ಅರ್ಥ ಆಯ್ತರಾ? ಎರಡು ಥರ ಯಹೂದಿಯರವ್ರೆ. ಫಸ್ಟ್ ಚಾನ್ಸು ಇಸ್ರೇಲ್ಗೆ ದೇವ್ರು ಕೊಟ್ರು. ಏನ್ರಿ ಯಹೂದಿಯರಿಗೆ ಫಸ್ಟ್ ಚಾನ್ಸ್ ಕೊಟ್ಟಿದ್ದು. ಆದ್ರೆ ಯಾವಾಗ ಯಹೂದಿಯರಲ್ಲಿ ಸಾಕಷ್ಟು ಸಂಖ್ಯೆ ಸಿಕ್ಕಲಿಲ್ವೋ ದೇವರು ಅನ್ಯ ಜನಾಂಗದವ್ರ ಕಡೆಗೆ ತಿರುಗಿದ್ರು. ಅಪೊಸ್ತಲಕೃತ್ಯಗಳು 13:46 ಓದನ್ ನೋಡಿರ್ತೀನಿ. ಇಲ್ಲಿ ಚಿನ್ಮಯ್ ಬದರ್ ಓದ್ತೀರಾ? ಅಪೊಸ್ತಲಕೃತ್ಯಗಳು 13:46. ಅಪೊಸ್ತಲಕೃತ್ಯಗಳು 13:46 ಬದರ್.
ನೋಡ್ತೀನಿ ಬ್ರದರ್.
ಹಾ ಓದಿ ಓದಿ ಬದರ್, ಓದಿ 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 ಬದರ್.
ಆಗ ಪೌಲನು ಬಾರ್ನಬನು ಧೈರ್ಯದಿಂದ ಮಾತಾಡಿ ದೇವರ ವಾಕ್ಯವನ್ನು ಮೊದಲು ನಿಮಗೆ ಹೇಳುವುದು ಅವಶ್ಯವಾಗಿತ್ತು. ಆದರೆ ನೀವು ಅದನ್ನು ತಳ್ಳಿಬಿಟ್ಟು ನಿಮ್ಮನ್ನು ನಿತ್ಯ ಜೀವಕ್ಕೆ ಅಪಾತ್ರರೆಂದು ತೀರ್ಪು ಮಾಡಿಕೊಂಡಿದ್ದರಿಂದ ಈಗೋ ನಾವು ನಿಮ್ಮನ್ನು ಬಿಟ್ಟು ಅನ್ಯ ಜನರ ಕಡೆಗೆ ಹೋಗುತ್ತೇವೆ.
ನೋಡ್ರ ಫಸ್ಟು ದೇವ್ರ ವಾರ್ತೆ ನಿಮ್ಗೆ ಹೇಳ್ಬೇಕಾಯ್ತು ಯಹೋದರಲ್ಲಿಗೆ. ನೀವು ಅಪ್ಪ ಅದನ್ನು ತಳ್ಳಿಬಿಟ್ಟಿದ್ದೀರಾ, ಯು ನಾಟ್ ಫಿಟ್ ಫಾರ್ ದಟ್. ಅದಕ್ಕೆ ನಾವು ಅನ್ಯ ಜನರು ತಿರುಗ್ತಾ ಇದ್ದೀರಾ. ಹಂಗೆ ಮೀನಿಂಗು ಫಸ್ಟು ದೇವರು 144,000 ಜನ ಇಸ್ರೇಲ್ ಆಯ್ಕೆ ಮಾಡಿದ್ರು. ಸಫಿಷಿಯಂಟ್ ಆಗಿರೋ ನಂಬರ್ ಸಿಕ್ಕಿಲ್ಲ, ದೇವ್ರೇ ಮಾಡಿದ್ರು ನೆಕ್ಸ್ಟ್ ಅನ್ಯ ಜನಗದ ಕಡೆ ತಿರುಗ್ತಾರೆ. ಅದಕ್ಕೆ 144,000 ಜನನ ಇಡೀ ಲೋಕದಲ್ಲಿ ಆಯ್ಕೆ ಮಾಡ್ತಾರೆ, ಬರೀ ಇಸ್ರೇಲ್ ಮಾತ್ರ ಅಲ್ಲ. ಆಮೇಲೆ ಇನ್ನೊಂದು ಅಬ್ಸರ್ವ್ ಮಾಡಿ, ಇವಾಗ ಯಹೂದ್ಯರು ಅಂತ ಹೇಳ್ಬೇಕಾದ್ರೆ ಅವ್ರು ಯಾರಪ್ಪ ಅಂದ್ರೆ ಯಾಕೋಬಿನ ಮಕ್ಕಳು. ಯಾಕೋಬ್ಗೆ ಇಷ್ಟು ಜನ ಗಂಡು ಮಕ್ಕಳಿದ್ರು?
12 ಜನ
12 ಮಂದಿ. ಏನು ಎಲ್ಲ ಎಲ್ಲ
ಹನ್ನೆರಡು ಜನ
ಉತ್ತರ ಕೊಡ್ರಿ, ಎಲ್ಲ ಫೋನ್ ಗಣಿಗೆ ಇಟ್ಬಿಟ್ಟು ಹೋಗ್ಬಿಟ್ಟಿದ್ದೀರಾ. ನಾನು ಅದಕ್ಕೆ ವಾಕ್ಯನ ಒಬ್ಬೊಬ್ರಿಗೊಬ್ರು ರೊಟೇಷನ್ ಬೇಸಿಸ್ ಮಾಡಿ ಕೊಡ್ತಾ ಇರೋದು, ಎಲ್ಲ ಓದ್ಲಿ ಅಂತ.
12 ಜನ
ಹನ್ನೆರಡು ಜನ ಗಂಡು ಮಕ್ಕಳು ಅಲ್ದ್ರ ಸರಿ. ಇವ್ರದ್ದು ಪಟ್ಟಿ ಎಲ್ಲಪ್ಪ ಬರ್ತದೆ ಅಂದರೆ ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಬರ್ತಾರೆ. ಅಲ್ಲಿ ನೀವು ಒಂದು ಪಟ್ಟಿನ ತೆಗೆದು ನೋಡಿದ್ರೆ ಅಲ್ಲಿ ದಾನ್ ಗೋತ್ರ ಪ್ರಕಟಣೆಯಲ್ಲಿ ಬರಲ್ಲ, ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಬರ್ತಾರೆ. ಅದೇ ಥರ ಮನಸೆ ಏನ್ರಿ, ಮನಸೆ ಆದಿಕಾಂಡ 49ನೇ ಅಧ್ಯಾಯದಲ್ಲಿ ಬರಲ್ಲ, ಆದರೆ ಪ್ರಕಟಣೆ ಏನಾಗ್ತದೆ ಮನಸೆ ಬರ್ತದೆ. ಮನಸೆ ಯಾರ ಮಗ? ಮನಸೆ
ಜೋಸೆಫ್
ಮಗ. ಹಾ ದೇವ್ರ ಮಗನಾ?
ಜೋಸೆಫ್ ಮಗ
ಹಾ ಯೋಸೆಫ್ ಮಗ,
ಜೋಸೆಫ್
ಕರೆಕ್ಟ್, ವೆರಿ ಗುಡ್. ಅದರ ಪರವಾಗಿಲ್ಲಪ್ಪ, ವೆರಿ ಗುಡ್. ಬೈಬಲ್ ಓದ್ತೀರಾ? ಸೈಮನ್ ಮದರ್, ವೆರಿ ಗುಡ್. ಅದರ ಏನ್ರಿ ಮನಸೆ ಯೋಸೆಫನ್ ಮಗ. ಯೋಸೆಫ್ ಬಂದ್ಮೇಲೆ ಈ ಮನಸ್ಸೆ ಬರ್ಬೇಕು. ಅದಕ್ಕೆ ಆದಿಕಾಂಡದಲ್ಲಿ ಇಲ್ಲ, ಪ್ರಕಟಣೆಯಲ್ಲಿ ಐತೆ ನೋಡ್ರಿ ಅಂತೀನಿ. ಅಲ್ವರ ವ್ಯತ್ಯಾಸ ಇದೆ ಪಟ್ಟಿಗಳು, ಲಿಸ್ಟು. ಆಮೇಲೆ ಅರಣ್ಯಕಾಂಡ 2ನೇ ಅಧ್ಯಾಯಲ್ಲಿ ಕೂಡ ಒಂದು ಪಟ್ಟಿ ಬರ್ತದೆ. ಅಲ್ಲಿ ನೋಡಿದ್ರೆ ದಾನ್ ಗೋತ್ರ ಬರ್ತಾರೆ, ಯೋಸೆಫ್ ಬರಲ್ಲ ಇಲ್ಲಿ ಅರಣ್ಯಕಾಂಡ 2ನೇ ಅಧ್ಯಾಯದಲ್ಲಿ. ಆದರೆ ಪ್ರಕಟಣೆಯಲ್ಲಿ ದಾನ್ ಬರ್ತದೆ, ದಾನ್ ಬರಲ್ಲ, ಯೋಸೆಫ್ ಬರ್ತದೆ ನೋಡ್ರಿ. ಯೋಸೆಫ್ ಬಂದ್ಬಿಟ್ಟ, ಮನಸ್ಸಿನ ಬಂದ್ಬಿಟ್ಟ, ಅದೇಗೆ ಅಪ್ಪ ಮಗ ಇಬ್ರಿಗೂನ ಅದು ಹೆಂಗೆ ಗೋತ್ರ ಆಯ್ತದ? ಹಾ ಆಮೇಲೆ ಅರಣ್ಯಕಾಂಡದಲ್ಲಿ ಎಫ್ರೇಮ್ ಬರ್ತಾನೆ, ಲೇವಿ ಬರಲ್ಲ. ಹಲೋರ ಎಫ್ರೇಮ್ ಯಾರ ಮಗ? ನೋಡ್ರ ಕರೆಕ್ಟ್. ಅದೇ ಪ್ರಕಟಣೆಗೆ ಬನ್ನಿ, ಎಫ್ರೇಮ್ ಇಲ್ಲ, ಲೇವಿ ಬಂದ್ಬಿಟ್ಟವ್ರೆ. ಯಾಕೆ ಇಷ್ಟು ವ್ಯತ್ಯಾಸ? ಯಾಕೆ ಅಂದರೆ ಪ್ರಕಟಣೆ ಪುಸ್ತಕದಲ್ಲಿ ಕೊಟ್ಟಿರೋದು ಆತ್ಮಿಕ ಇಸ್ರೇಲಿನ ಒಂದು ಚರಿತ್ರೆ ಅಲ್ವರ. ಅಲ್ಲಿ ಮಾಂಸಿಕ ಇಸ್ರೇಲ್ ಬಗ್ಗೆ ಮಾತಾಡ್ತಾ ಇಲ್ಲ. ಹೇಗೆ ಹೇಗೆ ನೋಡ್ಬೋದು ನೋಡಿಂತೀನಿ. ಪ್ರಕಟಣೆ 7ನೇ ಅಧ್ಯಾಯದಲ್ಲಿ 5ನೇ ವಾಕ್ಯ ಯಾರಾದರೂ ಓದ್ರಿ ದಯವಿಟ್ಟು. ಪ್ರಕಟಣೆ 7:5. ಹಾಂ ಪ್ರಕಟಣೆ,
ಯೂದನ ಕುಲದವರಲ್ಲಿ
ಹಾಂ ಕರೆಕ್ಟ್ ಓದಿ ಬಿದ್ದಾರೆ. ಎಲ್ಲಿ ಬಿದ್ದಾರೆ?
ಯೂದನ ಕುಲದವರಲ್ಲಿ ಮುದ್ರೆ ಹಾಕಿಸಿಕೊಂಡವರು 12,000,
ಹಾಂ
ರೂಬೇನನ ಕುಲದವರಲ್ಲಿ 12,000,
ಹಾಂ
ಗಾದನ ಕುಲದವರಲ್ಲಿ 12,000,
ಹಾಂ
ಅಶೇರನ ಕುಲದವರಲ್ಲಿ
ಸಾಕು
12,000.
ಸಾಕು.
ಓಕೆ,
ಇವಾಗ ಮೊದಲನೇ ಗೋತ್ರ ಹೆಸರು ಯಾವ್ದು ಬಂತು?
ಯೂದನ ಕುಲ
ಮನಸ್ಸೆ ಯೂದ ಗೋತ್ರ, ಕರೆಕ್ಟಾ? ಸರಿ. ಇವಾಗ ಇಸ್ರೇಲ್ ಯಾಕೋಬ್ಗೆ ಮೊದಲನೇ ಮಗ ಯಾರು?
ರೂಬೆನ್ ರೂಬೆನ್
ರೂಬೇನ್. ಅವ್ನು ಎಷ್ಟನೇ ಹೆಸರು ಕೊಟ್ಟಿದ್ದಾರೆ? 2ನೇ ಹೆಸರು ಬಂತು. ಮೊದಲು ಯೂದಾ ಬಂತು, 2ನೇ ಅಂತ ರೂಬೇನ್ ಬಂತು,
ರೂಬೆನ್
ಕರೆಕ್ಟ್. ಇವಾಗ ಮೊದಲನೇ ಮಗ ಹತ್ರ ಫಸ್ಟ್ ಬರಬೇಕು. ಅವನ ಹೆಸರು ಕೊಟ್ಟ ಯಾಕೆ ಯೂದಾ ಫಸ್ಟ್ ಕೊಟ್ಟಿದೆ? ಯಾಕೆ ಯಾಕೆ ಅಂತಂದ್ರೆ, ಹಾ
ಕ್ರಿಸ್ತು
ಹಾ
ಯುದ್ಧಕ್ಕೆ ಬಂದಿದಂತೆ.
ಕರೆಕ್ಟ್. ಆತ್ಮಿಕ ಇಸ್ರೇಲ್ಗೆ ತಲೆ ಯಾರು, ಗುರು ಯಾರು?
ಗುರು
ನಮ್ಮ
ಕ್ರಿಸ್ತನು,
ರಕ್ಷಕನಾಗಿದ್ದಂತ
ಕ್ರಿಸ್ತನು
ಯೇಸು ಕ್ರಿಸ್ತನು. ಯೇಸು ಕ್ರಿಸ್ತ ಯಾವ ಗೋತ್ರ?
ಯುದ್ಧ
ಯೂದ
ಯುದ್ಧ
ಗೋತ್ರ.
ಆಗುತ್ತೆ.
ಅದಕ್ಕೆ ಯೂದ ಗೊತ್ತಲ್ಲ ಫಸ್ಟ್ ಕೊಟ್ಟಿದ್ರಿ. ಅರ್ಥ ಆಯ್ತಾ? ಅದಕ್ಕೆ ಎಷ್ಟೋ ಸುಮ್ಮನೆ ಅಟ್ಟಿಸ್ತಾರೆ. ಇದು ಒಂದು ಸಬ್ಜೆಕ್ಟ್ ಐತೆ, ದೇವಸಿತಾರ ನೋಡೋಣ. ತುಂಬ ಏನ್ರಿ, ತುಂಬ ಹೋಲಿಕೆಗಳಿದೆ. ಆ ಹೆಸರುಗಳು ಕೊಡೋದಕ್ಕೂ ಆ್ಯಕ್ಚುಲಿ ಒಂದು ಅರ್ಥಗಳಿದೆ ರೀ. ಸುಮ್ಮನೆ ಹೆಸರು ದೇವ್ರಂಗೆ ಕೊಡಲಿಲ್ಲ ರೀ, ಹೆಸರುಗಳಿಗೆ ಒಂದು ಅರ್ಥಗಳಿದೆ. ಸೂಪರ್ ಇದೆ ಸಬ್ಜೆಕ್ಟ್ ದೇವಸಿತ, ಯಾವ್ದಾದ್ರು ನೋಡೋಣ. ಒಂದೊಂದು ಹೆಸರುಗಳಿಗೆ ಅರ್ಥ ಇದೆ, ಗುಣಗಳಿದೆ ಅಲ್ಲಿ ಅಲ್ವರ. ಇವಾಗ ನೀವೇ ಯೋಚನೆ ಮಾಡಿ, ಯಾಕೊಬ್ಬ 12 ಜನ ಮಕ್ಕಳಿದ್ರು, 12 ಜನ ಮಕ್ಕಳು ಒಂದೇ ಥರ ಇದ್ರಾ? ಇಲ್ಲ, ಒಬ್ಬೊಬ್ಬರಿಗೆ ಒಂದೊಂದು ಥರ ಗುಣಗಳು. ಇಲ್ಲಿ ಯೇಸು ಕ್ರಿಸ್ತನಿಗೆ 12 ಜನ ಅಪೋಸ್ತಲರು, ಕರೆಕ್ಟ್ ಸೇಮ್ 12 12 ಬಂತು ಅಂತೀರಿ. ಇಲ್ಲಿ ಅಪೋಸ್ತಲರು ಎಲ್ಲರೂ ಒಂದೇ ಥರ ಇದ್ರಾ?
ಇಲ್ಲ ಬರೋದು,
ಇಲ್ಲ
ಇಲ್ಲ,
ಬೇರೆ ಬೇರೆ
ಒಬ್ರಿಗೆ
ಇಲ್ಲ.
ಒಂಥರ ಗುಣಗಳು. ಅದೇ ಥರ ಆತ್ಮಿಕ ಇಸ್ರೇಲ್, ಮಾಂಸಿಕ ಇಸ್ರೇಲ್, ಒಬ್ರಿಗೂ ಗುಣಗಳಿದೆ. ಏನು ಗುಣಗಳು ಅಂತ ದೇವಚಿತ್ರ ಬರೋ ದಿನದಲ್ಲಿ ನೋಡೋಣ. ಓಕೆನಾ? ಸರಿ, ಅದಕ್ಕೆ ಇಲ್ಲಿ ಹೇಳ್ತಾ ಇರೋದು ಆತ್ಮಿಕ ಇಸ್ರೇಲ್ ಆಗಿರೋಂಥ ಸಭೆ, ಕ್ರಿಸ್ತನ ಸಭೆಯ ಆಯ್ಕೆ ಬಗ್ಗೆ ಹೇಳ್ತಾ ಇರೋದು. ಸರಿ, ಕ್ರಿಸ್ತನ ಸಭೆಯಲ್ಲಿ ನಾವು ಒಬ್ಬರಾಗಬೇಕು ಅಂದರೆ ನಮಗೇನು ಗುಣಗಳಿರಬೇಕು ಅದನ್ನೇ ಪ್ರಕಟಣೆ 14ನೇ ಅಧ್ಯಾಯದಲ್ಲಿ ಕೊಟ್ಟಿರೋದು. 4ನೇ ವಾಕ್ಯ ಅಂತ ಓದ್ಕೊಂಡ್ಬರ್ರಿ, ರಿವರ್ಸ್ ಆರ್ಡರ್ ನೋಡೋಣ. Revelation 14:4. ಹೋದ್ರಿ
ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ.
ನೋಡ್ರ, ಮೊದಲನೇದು ಏನ್ ಹೇಳ್ತಾರೆ, ಸ್ತ್ರೀ ಸಹವಾಸದಿಂದ ಮಲಿನರಾಗದವರು ಇವರೇ. ಅದರ ಎಷ್ಟೋ ಜನ ಈ ವಾಕ್ಯ ಇಟ್ಕೊಂಡ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಅಯ್ಯೋ ಯೇಸು ಕ್ರಿಸ್ತನ ಜೊತೆಗೆ ನಾವು ಇರಬೇಕು ಅಂದ್ರೆ, ಯೇಸು ಕ್ರಿಸ್ತ ನಮ್ಮನ್ನ ಮದುವೆ ಮಾಡ್ಕೊಬೇಕು ಅಂತಂದ್ರೆ ನಾವು ಸ್ತ್ರೀ ಸಹವಾಸ ಮಾಡಕ್ ಹೋಗ್ಬಾರ್ದು. ಅದಕ್ಕೆ ಎಷ್ಟೋ ಜನ ಮಾಡೋದು, ಫಾದರ್ಗಳಾಗ್ಬಿಡೋದು, ನನ್ಗಳಾಗ್ಬಿಡೋದು. ನೆಕ್ಸ್ಟ್ ಏನ್ ಹೇಳ್ತಾರೆ, ಇವರು ಕನ್ಯೆಯರಂತೆ ನಿಷ್ಕಳಂಕರು, ಅದಕ್ಕೆ ಎಷ್ಟು ಜನ ನನ್ನಾಗ್ಬಿಡೋದು, ಮದುವೆನೇ ಮಾಡ್ಕೊಳಲ್ಲ. ಈ ವಾಕ್ಯದ ಮೇಲೇನೆ ಯೇಸು ಕ್ರಿಸ್ತ ಪದಕ ಸಂಸಾರ ಮಾಡ್ಕೋತಾರ, ಯೋಚನೆ ಮಾಡ್ತಾರೆ. ಇದು ಆತ್ಮಿಕ ಅರ್ಥ ರೀ, ಇದು ನೇರವಾಗಿರೋಂಥ ಭಾಷೆ ಅಲ್ಲ ರೀ. ಯಾವ್ದರ ಸ್ತ್ರೀ ಅಂತಾರೆ ಏನು ಬೈಬಲಲ್ಲಿ? ಬೈಬಲ್ನಲ್ಲಿ ಸ್ತ್ರೀ ಅಂತಂದ್ರೆ ಯಾರಪ್ಪ ಅಂತಂದ್ರೆ, ಸಭೆಗೆ ಏನು ಮಾಡೋದು ಸ್ತ್ರೀ ಅಂತ ಅಂದ್ಬಿಟ್ಟು ಬೈಬಲಲ್ಲಿ ಹೇಳೋದು ಎಲ್ಲಿ ಕೊಟ್ಟಿದ್ದಾರೆ ನೋಡಿ, ಓದೋಣ. 2 ಕೊರಿಂಥಿಯನ್ಸ್ 11:2 ಓಬ್ರೋದಿ. ಇಲ್ಲಿ ನಮ್ಮ ಚಿನ್ಮಯ ಬುದರು, ಆಮೇಲೆ ಸರೋಜಾ ಸಿಸ್ಟರ್, 2ನೇ ಕೊರಿಂಥ 11:2 ಓದ್ರಿ. ಇದರ ಲೈನಲ್ಲಿ 2 ಕೊರಿಂಥಿಯನ್ಸ್ 11:2 ಓದಕ್ಕಾಗ್ತದ? ಚಿನ್ಮಯಿ ಬ್ರದರ್ ಅಥವಾ ಸರೋಜಾ ನಾಯಕ್ ಸಿಸ್ಟರ್, 2 ಕೊರಿಂಥಿಯನ್ಸ್ 11:2.
ಜ್ಞಾಪಕ ಮಾಡಿಕೊಂಡು
ನನ್ನನ್ನು ಕೈಗೊಳ್ಳಬೇಕೆಂದು ನಿಮ್ಮನ್ನು ಬೇಡಿಕೊಳ್ಳುತ್ತೇನೆ, ಯಾಕೆಂದರೆ ದೇವರಲ್ಲಿರುವಂತಹ ಚಿಂತೆಯಿಂದಲೇ ನಾನು ನಿಮ್ಮ ವಿಷಯದಲ್ಲಿ ಚಿಂತಿಸುತ್ತೇನೆ. ನಿಮ್ಮನ್ನು ಕ್ರಿಸ್ತನೆಂಬ ಒಬ್ಬನೇ ಪುರುಷನಿಗೆ ಶುದ್ಧ ಕನ್ಯೆಯಂತೆ ಒಪ್ಪಿಸಬೇಕೆಂದು ನಿಮ್ಮನ್ನು ಆತನಿಗೆ ನಿಶ್ಚಯ ಮಾಡಿದೆ.
ನೋಡ್ರ
ನಿಶ್ಚಯ
ನೋಡ್ರ
ಮಾಡಿದೆನಲ್ಲ.
ವೆರಿ ಗುಡ್ ಸರ್. ನೋಡ್ರ, ಶುದ್ಧ ಕನ್ಯೆಯಂತೆ ಏನ್ರಿ, ನಿಮ್ಗೆ ಕ್ರಿಸ್ತನ್ಗೆ ಒಪ್ಪಿಸ್ಕೊಬೇಕು ಅಂದ್ಬಿಟ್ಟು ನಿಮ್ಗೂ ಕ್ರಿಸ್ತನ್ಗೆ ಏನ್ ಮಾಡಿದೀನಿ, ನಿಶ್ಚಯ ಮಾಡಿದೀನಲ್ಲ, ಎಂಗೇಜ್ಮೆಂಟ್ ಆಗಿದೆ ಅಂತೆ. ಸಭೆಗೂ ಕ್ರಿಸ್ತನ್ಗೆ ಏನಾಗಿದೆ, ಎಂಗೇಜ್ಮೆಂಟ್ ಆಗಿದೆ ಅಲ್ವರ. ಒಂದು ಶುದ್ಧವಾಗಿರೋ ಕನ್ಯೆಗೂ ಕ್ರಿಸ್ತನ್ಗೆ ಏನಾಗಿದೆ, ಎಂಗೇಜ್ಮೆಂಟು ಆಗಿದೆ ನೋಡ್ರ ಅಲ್ವರ. ಅದಕ್ಕೆ ಸಭೆ ಅಂದ್ರೆ ಕನ್ಯೆ, ಸ್ತ್ರೀ ಅಂತಂದ್ರೆ ಬೈಬಲಲ್ಲಿ ಶುದ್ಧವಾದ ಸ್ತ್ರೀ ಅಂತಂದ್ರೆ ಸಭೆ ರೀ. ಸಭೆಗೂ ಕ್ರಿಸ್ತನ್ಗೆ ಏನಾಗಿದೆ, ಇವಾಗ ಎಂಗೇಜ್ಮೆಂಟ್ ಆಗಿದೆ, ಮದುವೆ ಆಗೋದು ಯೇಸು ಕ್ರಿಸ್ತನ ಹೆಂಡತಿ ಮರಿಕೆಯಲ್ಲಿ. ಇದು ನಿಜವಾದ ಸಭೆ. ಆದ್ರೆ ಲೋಕದಲ್ಲಿ ಸುಳ್ಳು ಸಭೆ ಕೂಡ ಇದೆ ಅದರ. ಲೋಕದಲ್ಲಿ ಹೇಳ್ರಿ, ಸುಳ್ಳು ಸಭೆ ಐತ ಇಲ್ವಾ?
ಇದೆ ಇದೆ
ಇದೆ ಇದೆ
ಇದೆ.
ಬ್ರದರ್, ಎಲ್ಲ ಸಭೆಗಳು ಸತ್ಯವಾದ ಸಭೆ ಅಲ್ಲ ರೀ ಅಲ್ಲರ. ಬೈಬಲ್ನಲ್ಲಿ ಹೆಂಗೆ ಡೂಪ್ಲಿಕೇಟ್ ಇಸ್ರೇಲ್ ಇದಾರೋ, ಲೋಕದಲ್ಲಿ ಡೂಪ್ಲಿಕೇಟ್ ಕ್ರಿಶ್ಚಿಯನ್ಸ್ ಅವರೇ. ನಾವು ಅದೇ ಫಸ್ಟ್ ನೋಡಿದ ಸಬ್ಜೆಕ್ಟು, ಕ್ರಿಶ್ಚಿಯನ್ಸ್ ಎಲ್ಲರೂ ಕ್ರಿಶ್ಚಿಯನ್ಸ್ ಆಗೋದಕ್ಕೆ ಸಾಧ್ಯ ಇಲ್ಲ. ಕ್ರಿಶ್ಚಿಯನ್ಸ್ ಆಗಬೇಕಾದ್ರೆ ವಾಕ್ಯದಲ್ಲಿ ಎಷ್ಟೋ ಕಂಡೀಷನ್ಸ್ ಇದೆ, ಅದೆಲ್ಲ ಫುಲ್ಫಿಲ್ ಮಾಡೋಣ ಕ್ರಿಶ್ಚಿಯನ್ಸ್ ಆಗೋದಕ್ಕೆ ಸಾಧ್ಯ ರೀ ಅಲ್ವರ. ಅದಕ್ಕೆ ಡೂಪ್ಲಿಕೇಟ್ ಸಭೆ ಇದೆ. ಆ ಡೂಪ್ಲಿಕೇಟ್ ಸಭೆಯನ್ನು ಕೂಡ ಸ್ತ್ರೀಗೆ ಕಂಪೇರ್ ಮಾಡ್ತಾರೆ. ಅವ್ರು ಎಂಥ ಸ್ತ್ರೀ ಅಂತಂದ್ರೆ ಜಾರ ಸ್ತ್ರೀ, ಶುದ್ಧವಾದ ಸಭೆ ಕನ್ಯೆ ಅಲ್ವರ. ನೋಡಿ ಓದೋಣ, ಪ್ರಕಟಣೆ 17:5. ಎಲ್ಲಿ ಜೋಸೆಫ್ ಬ್ರದರ್ ಓದ್ತೀರಾ? ಪ್ರಕಟಣೆ 17:5 ಜೋಸೆಫ್ ಬ್ರದರ್.
ಆ ಬ್ರದರ್ ಓದ್ತೀನಿ. ಅವಳ ಹಣೆಯ ಮೇಲೆ ಬಾಬೆಲ್ ಎಂಬ ಮಹಾನಗರಿ ಭೂಮಿಯಲ್ಲಿರುವ ಜಾರ ಸ್ತ್ರೀಗೂ ಅಸಹ್ಯವಾದ ಕಾರ್ಯಗಳಿಗೂ ತಾಯಿ ಎಂದು ಗೂಢಾರ್ಥವುಳ್ಳ ಹೆಸರು ಬರೆದಿತ್ತು.
ನೋಡ್ರ, ಎಲ್ಲ ಅಸಹ್ಯ ಉಳ್ಳ ಕಾರ್ಯಗಳಿಗೆ ತಾಯಿ, ಎಲ್ಲ ಜಾರಸ್ತ್ರೀಗಳಿಗೆ ತಾಯಿ ಅಂತ ಹೆಸರು. ಅದೇನಂದ್ರೆ ಕ್ರಿಸ್ತನ ಬಿಟ್ಟು ಲೋಕದ ರಾಜ್ಯಗಳಿಗೆ ಸಂಬಂಧ ಇಟ್ಕೊಂಡಂತ ಸಭೆ, ಸುಳ್ಳು ಸಭೆ ಅದು ಅದರ. ಹಂಗಾದ್ರೆ ಈ ಸುಳ್ಳು ಸಭೆಗಳ ಸಹವಾಸ ಯೇಸು ಕ್ರಿಸ್ತನ ಒಂದು ಮದಲಗಿತ್ತಿ ಮಾಡಬಾರದು. ಇವ್ರು ಎಂಥವ್ರಂತೆ ಕನ್ಯೆಗಳು. ಯೇಸು ಕ್ರಿಸ್ತ ಕನ್ಯೆ ಬಗ್ಗೆ ಎಲ್ಲ ಹೇಳಿದಾರಾ? ಪ್ರಕಟಣೆಯಲ್ಲಿ ಹೇಳಿರೋ ಮಾತನ್ನ ಮತ್ತೆದಲ್ಲಿ ಹೇಳಿದಾರೆ. ಮತ್ತೆ ಏನ್ರಿ 25ನೇ ಅಧ್ಯಾಯ ಸಾಮ್ಯ,
ಹೌದು
ಪರಲೋಕ ರಾಜ್ಯ ಏನಾಗಿದೆ, 10 ಕನ್ಯೆಗಳಿಗೆ ಹೋಲಿಕೆ ಆಗಿದೆ. ಓದಿದ್ದೀರಾ? ನೋಡಿ
ಹೌದು ಹೌದು.
Matthew 25:1 ನೋಡಿ, Matthew 25:1. ಯಾರು ಹತ್ತಿರಾ? ವರುಣ್ ಬ್ರದರ್, ಮ್ಯಾಚು 25-1 ಓದ್ಬೋದಾ? ಮ್ಯಾಚು 25-1. ಹೋದ್ರಿ.
ಆಗ ಪರಲೋಕ ರಾಜ್ಯವು ಆರತಿಗಳನ್ನು ತೆಗೆದುಕೊಂಡು ಮದಲಿಂಗನನ್ನು ಎದುರುಗೊಳ್ಳುವುದಕ್ಕೆ ಹೊರಟಂತ 10 ಮಂದಿ ಕನ್ಯರಿಗೆ
ಅದ
ಹೋಲಿಕೆಯಾಗಿರುವುದು.
ಪರಲೋಕ ರಾಜ್ಯ, ಅದೇನ ಓದ್ತಾರೆ, ಪರಲೋಕ ರಾಜ್ಯ, ಪರಲೋಕ ರಕ್ಷಣೆ ಬಗ್ಗೆ ಓದ್ತಾರೆ. ಅವರು 10 ಮಂದಿ ಕನ್ಯೆಗಳಿಗೆ ಹೋಲಿಕೆ ಆಗಿದೆ. ಕನ್ಯೆ ಅಂತಂದ್ರೆ ವರ್ಜಿನ್ಸ್, ದೆನ್ ಅವರು ಬೇರೆ ಪುರುಷನ ಜೊತೆಗೆ ಸಂಬಂಧ ಇಟ್ಕೊಂಡಿರೋರು. ಕ್ರಿಸ್ತನಂದ್ರೆ ಕ್ರಿಸ್ತನಿಗೆ ಡೆಡಿಕೇಟ್ ಆಗಿರೋರ್ರಿ ಅವರ ಕನ್ಯೆಗಳು. ಅದಕ್ಕೆ ಅವ್ರ ಪ್ರಕಟಣೆಯಲ್ಲಿ ಇವರ ಕನ್ಯೆಗಳು ಅಂತನ್ಬಿಟ್ಟು ಅಲ್ವರ. ಆಮೇಲೆ ಪ್ರಕಟಣೆ 14:4 ಏನ್ ಹೇಳ್ತಾರೆ, ಯಜ್ಞದ ಕುರಿಯಾದತನು ಎಲ್ಲಿ ಹೋದರೂ ಆತನ ಹಿಂದೆ ಹೋಗುವರು. ಯೇಸುಕ್ರಿಸ್ತ ಎಂದ್ರು ಯಾರನ್ನ ಶಿಷ್ಯನಾಗಬೇಕು ಅಂತ ಆಸೆ ಪಟ್ಟರೆ ತನ್ನ ತಾನೇ ನಿರಾಕರಿಸಿ ಶಿಲುಬೆ ಎತ್ಕೊಂಡು ಏನ್ ಮಾಡ್ಬೇಕು?
ನನ್ನ ಹಿಂದೆ
ಹಾ, ವೆರಿ ಗುಡ್, ನನ್ನ ಹಿಂದೆ ಬರಬೇಕು. ಆತನ ಹಿಂದೆ ಹೋಗ್ದಿರಾ ಶಿಲುಬೆ ಮಾತ್ರ ಸುಮ್ಮನೆ ಹಿಂಗೆ ಎತ್ಕೊಂಡು ಅಲ್ಲಿ ನಿಂತ್ಕೊಂಡಿರ್ತೀನಿ ಏನು ಆಯ್ತದ? ನೋ,
ಇಲ್ಲ.
ಕ್ರಾಸ್ ಬೇರಿಂಗ್ ಅದರ, ಕ್ರಾಸ್ ಕ್ಯಾರಿಯಿಂಗ್ ಎರಡು ಇದೆ ನೋಡ್ರಿ. ಇರ್ತೀನಿ ಸುಮ್ಮನೆ ಹಿಂಗೆ ಎತ್ಕೊಂಡು ನಿಂತ್ಕೊಂಡ್ಬಿಟ್ರೆ ಅದು ಕಾಸೆ, ಅದಕ್ಕೆ ಕಾಸು ಎತ್ಕೊಂಡಂಗೆ ಎತ್ಕೊಂಡು ನಡಿಬೇಕಲ್ಲ ಅದರ, ಮುಂದಕ್ಕೆ ಹೋಗ್ಬೇಕು. ಅವ್ರು ಎಲ್ಲೆಲ್ಲಿ ಹೋಗ್ತಾರೋ ಅವ್ರ ಮಾತು ಪ್ರಕಾರ ಅವ್ರಿಗೆ ಅಧೀನರಾಗಿ ಏನ್ರಿ ಸರಣರಾಗಿ ಅವ್ರ ಮಾತು ಪ್ರಕಾರ ನಡೆಯುವಂಥದ್ದು ಅಲ್ದರ. ಇದೇ ಫೇತ್ಫುಲ್ ಫಾಲೋವರ್ಸ್ ಆಫ್ ಕ್ರೈಸ್ಟ್. ಇವ್ರನ್ನ ಹೇಳೋದು ಇವರು ಮನುಷ್ಯರೊಳಗಿಂದ ಸ್ವಕೀಯ ಜನರಾಗಿ ಕೊಂಡೊಲ್ಪಟ್ಟದ್ದು ಅದರ. ಇಡೀ ಭೂಮಂಡಲದಿಂದ ದೇವರು ಇಂಥವ್ರನ್ನ ಆಯ್ಕೆ ಮಾಡ್ತಾರಂತೆ. ಇದು ಬರೀ ಇಸ್ರೇಲಲ್ಲಿ ಸಿಗ್ತಾರಾ? ಯೋಚನೆ ಮಾಡ್ರಿ, ಇಂಥ ಗುಣಲಕ್ಷಣಗಳು, ಇಂಥ ಕ್ಯಾರೆಕ್ಟರ್ ಇರೋದು ಯೇಸು ಕ್ರಿಸ್ತನ್ ಥರ ಇರೋರು ಬರೀ ಇಸ್ರೇಲ್ ಇದ್ದಾರ? ವರ್ಲ್ಡ್ ಓವರಲ್ಲಿ ಇದ್ದಾರೆ, ಒಂದೊಂದು ಮೂಲೆಗಳಲ್ಲಿ ಇದ್ದಾರೆ. ಯಾರಂತ ನಮಗೆ ಗೊತ್ತಿಲ್ಲ. ದೇವರು ಆಯ್ಕೆ ಮಾಡ್ತಾರೆ. ಯೇಸು ಕ್ರಿಸ್ತ ಹೇಳ್ತಾರೆ, ನಾನು ದೇವ್ರು ಕರೆದಿರೋ ಹೊರತು ಯಾರೂ ನನ್ನ ಬಳಿಗೆ ಬರೋಕ್ಕೆ ಸಾಧ್ಯ ಇಲ್ಲ ಅದರ. ದೇವರು ಕರೆದವ್ರನ್ನ ಯಾರೂ ಅವ್ರ ಕೈಯಿಂದ ಕಿತ್ಕೊಳಕ್ಕೆ ಸಾಧ್ಯ ಇಲ್ಲ ರೀ ಅದರ. ಕರ್ತನಲ್ಲಿ ಪ್ರೀತಿ ಅನ್ಸ್ಕೊಳ್ಳಿ. ಅದಕ್ಕೆ ಹೇಳೋದು ಪ್ರಕಟಣೆ 14:4 ಏನ್ರು, ದೇವರು ಯಜ್ಞದ ಕುರಿಯಾದತ್ತನಿಗೂ ಪ್ರಥಮ ಫಲದಂತಾದರು. ಪ್ರಥಮ ಫಲ ರೀ, ಫಸ್ಟ್ ಫ್ರೂಟ್ಸ್. ಆಬೇಲ್ ಮತ್ತೆ ಕೈನ್ ಕತೆ ಕೇಳಿದಿರಲ್ಲ, ಮೊದಲು ಫಲಗಳನ್ನ ದೇವರು ಕೊಟ್ಟರು. ಯಾರು ಕೊಟ್ಟಿದ್ದು? ಆಬೇಲ ಕೈನಾ? ಆಬೇಲು ಕೈನೂ ಕೊಡ್ತಾನೆ, ಅದರಲ್ಲಿ ಕೇವಲವಾಗಿರೋದನ್ನ ಕೊಡ್ತಾನೆ, ಕೆಲವನ್ನ ಕೊಡ್ತಾನೆ. ಇವನು ಚೊಚ್ಚನಾಗಿರೋದನ್ನ, ಬೆಸ್ಟ್ ಆಗಿರೋದನ್ನ ಏನು ಮಾಡ್ತಾನೆ? ದೇವರು ಕೊಡ್ತಾನೆ ನೋಡಿರ್ತೀನಿ ಅಲ್ವರ. ಅದಕ್ಕೆ ನೋಡ್ಬೇಕಾದ್ರೆ ದೇವರು ಪವಿತ್ರಾತ್ಮನ ಪ್ರಥಮ ಫಲನೇ ಯಾರಪ್ಪ ಅಂದರೆ ಸಭೆ. ದೇವರು ಅಷ್ಟೊಂದು ಏನು ಮಾಡ್ತಾರೆ ಅದಕ್ಕೆ ಮಹತ್ವತೆ ಕೊಡ್ತಾರೆ, ಅಷ್ಟೊಂದು ಮುಖ್ಯತ್ವ ಕೊಡ್ತಾರೆ. ನಾನು ನೋಡಿ ಪ್ರಕಟಣೆ 14:3 ಓದಿ. ಪ್ರಕಟಣೆ 14:3 ಯಾರು ಓದ್ತೀರಾ?
ಅವರು
ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಆಡಿದರು.
ಅವರು ಸಿಂಹಾಸನದ ಮುಂದೆಯೂ ಆ 4 ಜೀವಿಗಳ ಮತ್ತು ಹಿರಿಯರ ಮುಂದೆಯೂ ಹೊಸ ಹಾಡನ್ನು ಹಾಡಿದರು. ಭೂಲೋಕದೊಳಗಿಂದ ಕೊಂಡುಕೊಳ್ಳಲ್ಪಟ್ಟ ಆ 144,000 ಜನರ ಹೊರತು ಬೇರೆ ಯಾರೂ ಆ ಹಾಡನ್ನು ಕಲಿಯಲಾರರು.
ನೋಡ್ರ, 144,000 ಜನಕ್ಕೆ ಬಿಟ್ರೆ ಬೇರೆ ಯಾರಿಗೂ ಹಾಡೇ ಗೊತ್ತಿಲ್ವಂತೆ. ಏನು ಇದು ಹಾಡು? ನಾನು ತಿಳ್ಕೊಂಬಿಟ್ಟಾರೆ ಬ್ರದರ್, ಬರ್ಕ್ಮ್ಯಾನ್ಗೂ ಗೊತ್ತಿಲ್ವಾ? ಹೇ, ಮೋನ್ಸಿ ಲಾಜರ್ಸ್ ಗೊತ್ತಿಲ್ವಾ? ಆ ಪೌಲ್ ದಿನಕರ್ಗೂ ಗೊತ್ತಿಲ್ವಾ ಅಂತಂದ್ರೆ ಇಲ್ಲ ರೀ, ಇದು ಯಾರಿಗೂ ಗೊತ್ತಿಲ್ಲ. ಅವರು ಇದು ಯಾರಿಗೆ ಮಾತ್ರ ಗೊತ್ತಿರೋದು? 1,44,000. ಏನಿದು ಹಾಡು? ಅಯ್ಯೋ, ಇದು ಯಾವ್ದಪ್ಪ ಹಾಡು ಅಂತಂದ್ರೆ ಎಲ್ಲರೂ ಏನು ತಿಳ್ಕೊಂಬಿಡ್ತಾರೆ, ಯಾವುದೋ ಒಂದು ಮ್ಯೂಸಿಕ್ ಕಂಪೋಸ್ ಮಾಡ್ತಾರೆ ದೇವರು, ಹಾಡು ಸ್ಪರ್ಧೋಗ್ತಿಂದ ದೇವ್ರು ರಿವೀಲ್ ಮಾಡ್ತಾರೆ ಅಂತ. ಇಲ್ಲ ರೀ, ಬೈಬಲ್ಗೆ ಬೈಬಲ್ ಡಿಕ್ಷನರಿ, ಬೈಬಲ್ ಪ್ರಶ್ನೆ ಬಂತಂದ್ರೆ ಉತ್ತರ ಬೈಬಲನ್ನೇ ಮಾಡ್ತಾವ, ಹುಡುಕ್ಬೇಕು. ಬೈಬಲ್ ಐತೆ ನೋಡಿ, ಅದಕ್ಕೆ ಬೈಬಲ್ ಯಾವ ಹಾಡು ಅಂತ ಕೊಟ್ಟವ್ರೆ ಕ್ಲೀನಾಗಿ. ಯಾವ ಹಾಡು ಎಲ್ಲಿ ಕೊಟ್ಟವ್ರೆ? ಪ್ರಕಟಣೆ 15:3 ಪ್ರಕಟಣೆ 15:3. ಇಲ್ಲಿ ನಮ್ಮ ವರುಣ್ ಬ್ರದರ್ ಲೈನ್ ಇದ್ದೀರಾ? ಓದ್ಬೋದಾ
ಬ್ರದರ್ ಇದ್ದೀನಿ.
ಬ್ರದರ್? ಓದ್ಬೋದಾ? ಆಗ್ತದ ರೆವಲೇಷನ್ 15:3 ಪಾಸಿಬಲ್?
ಬ್ರದರ್,
ಓಕೆ.
ಸಮುದ್ರದ ಬಳಿಯಲ್ಲಿ ನಿಂತು ದೇವರ ದಾಸನಾದ ಮೋಶೆಯ ಹಾಡನ್ನು, ಯಜ್ಞದ ಕುರಿಯಾದತನ ಹಾಡನ್ನು ಹಾಡುತ್ತಾ, ದೇವರಾದ ಕರ್ತನೇ, ಸರ್ವಶಕ್ತನೇ, ನಿನ್ನ ಕೃತ್ಯಗಳು ಮಹತ್ತಾದವುಗಳು, ಆಶ್ಚರ್ಯಕರವಾದವುಗಳು ಆಗಿವೆ. ಸರ್ವ ಜನಾಂಗಗಳ ಅರಸನೇ, ನಿನ್ನ ಮಾರ್ಗಗಳು ನ್ಯಾಯವೂ ಸತ್ಯವೂ ಆಗಿವೆ.
ನೋಡ್ರ, ಯಾವ ಹಾಡು ನಡದ್ರಂತೆ? ಯಜ್ಞದ ಕುರಿಯಾದಾತನ ಹಾಡನ್ನು ಮೋಸೆ ಹಾಡನ್ನ ಏನ್ ಮಾಡುತ್ತೆ ಹಾಡದ್ರಂತೆ ಬ್ರದರ್? ಇದೆಲ್ಲರೂ ಗೊತ್ತಲ್ಲ ಬ್ರದರ್ ಅಂತಂದ್ರೆ ಯಾವ್ದಿದೆ ಹಾಡು? ಮೋಸೆ ಹಾಡು ಅಂತಂದ್ರೆ ಮೋಸೆ ಓಲ್ಡ್ ಟೆಸ್ಟಿಮೆಂಟ್, ಯಜ್ಞದ ಕುರಿಯದ ಹತ್ರ ಆಡಂತಂದ್ರೆ ನ್ಯೂ ಟೆಸ್ಟಿಮೆಂಟ್. ಮೋಸೆ ಆಡಿರೋಂಥ ಆಟ ರೆಕಾರ್ಡಾಗಿದೆ, ಯೇಸುಕ್ರಿಸ್ತ ಆಟ ರೆಕಾರ್ಡಾಗಿದೆಯಾ? ಯೇಸುಕ್ರಿಸ್ತ ಆಡಿದ್ರೆ ಇಲ್ವಾ? ಮೋಸೆ
ಆಡಿದಾರೆ
ಆಡಿದ್ರೆ
ಬ್ರದರ್,
ಗೊತ್ತಾ?
ಆಡಿದಾರೆ ಬ್ರದರ್,
ಆಡಿದ್ದಾರೆ. ಎಲ್ಲ ಆಡವ್ರೆ ಬೈಬಲ್ ಐತಾ? ಯೇಸುಕ್ರಿಸ್ತ ಏನು ಆಡಿದ್ರು ಅಂತ ಐತ್ಯಾ?
ಒಡಂಬಡಿಕೆ ಸೊಡಂಬಡಿಕೆ ಎರಡನ್ನ ಇದ್ಮ.
ಹಾಂ ಅಲ್ಲರ ನೋಡ್ರಿ, ಯೇಸುಕ್ರಿಸ್ತು ಹಾಡಿದ್ರು, ಏನು ಆಡಿದ್ರು ಅಂತ ಬೈಬಲ್ ಕಾಡಿಲ್ಲ ರೀ. ಮೋಸೆ ಆಡಿದ್ರು ಬರ್ತವ್ರೆ, ಆ ಕೆಂಪು ಸಮುದ್ರ ದಾಟಿ ಬಂದ ತಕ್ಷಣ ಹಾಡನ್ನ ಬಂದ್ಬಿಟ್ರೆ ಬೈಬಲಲ್ಲಿ. ಆ ಹಾಡ್ ಬಗ್ಗೆ ಹೇಳ್ತಾ ಇಲ್ಲ ರೀ ಇದು. ಇದೇನ್ ಗೊತ್ತಾ ಅರ್ಥ? ಮೋಸೆ ಸುಮ್ಮಟ್ಟು ಯಾವಾಗೂ ಹಳೆ ಒಡಂಬಡಿಕೆಗೆ ಛಾಯೆ, ಯೇಸು ಕ್ರಿಸ್ತನ ಹೊಸ ಒಡಂಬಡಿಕೆಗೆ ಛಾಯೆ ಅದನ್ನ. ಹಂಗಾರೆ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಎರಡನ್ನೂ ಸೇರಿಸಿ ಇಂಪಾಗಿ ತುಂಬ ಸುಂದರವಾಗಿ ಎಲ್ಲರಿಗೂ ಅರ್ಥ ಆಗೋ ರೀತಿಲಿ ಹಾಡಂತ ಹಾಡು ಸತ್ಯನ ತುಂಬ ಕ್ಲಿಯರ್ ಆಗಿ ಹೇಳ್ಕೊಡಂಥದ್ದು ಈ ಹಾಡನ್ನ 1,44,000 ಜನರು ಬಿಟ್ಟರೆ ಬೇರೆ ಯಾರ ಕೈಲೂ ಹಳೆ ಒಡಂಬಡಿಕೆ ಹೊಸ ಒಡಂಬಡಿಕೆ ಸೇರಿಬಿಟ್ಟು ಬ್ಯೂಟಿಫುಲ್ ಆಗಿ ದೇವ್ರ ಯೋಜನೆನ ಅರ್ಥ ಆಗೋ ಥರ ಹೇಳ್ಕೊಡೋಕ್ಕೆ ಸಾಧ್ಯ ಇಲ್ಲ ಅಲ್ವರ? ಆ ಸತ್ಯನೇ ಹೇಳ್ತಾರೆ ಇಲ್ಲಿ. ಅದಕ್ಕೆ ಹೇಳೋದು ಪ್ರಕಟಣೆ 14:5 ಏನು ಹೇಳ್ತಾರೆ, ಇವರು ಬಾಯಲ್ಲಿ ಸುಳ್ಳು ಸಿಕ್ಕಲಿಲ್ಲ, ಇವರು ಏನ್ರಿ ನಿರ್ದೋಷಿಗಳಾಗಿದ್ದಾರೆ. ಸುಳ್ಳನ್ನು ಏನ್ರಿ ಬಾಯಿನ ಸತ್ಯ ಸತ್ಯ ವಾಕ್ಯನೇ ಬರೋದು ಹೊತ್ತು ಸುಳ್ಳಿನ ಉಪದೇಶಗಳೇನಾಗೋದಿಲ್ಲ, ಬರೋದಿಲ್ಲ ಅಂತಂದ್ಬಿಟ್ಟು. ಕರ್ತನಲ್ಲಿ ಪ್ರೀತಿ ಅಂತ ಸರಗಳೆ, ಇಂಥ ಒಂದು ನಂಬಿಕಸ್ತಾಗಿರೋ ಸಭೆನೇ ದೇವ್ರೇನ್ ಮಾಡ್ತಾರೆ ಭೂಲೋಕದಿಂದ ಇವತ್ತು ಇವತ್ತು ಆಯ್ಕೆ ಮಾಡ್ತಾರೆ. ಅದರ ಭೂಲೋಕದಲ್ಲಿ ಕೊಂಡುಕೊಳ್ಳಲ್ಪಟ್ಟಂಥ 1,44,000 ಜನ ಬಿಟ್ಟರೆ ಯಾರ ಕೈಲಿ ಆಡೋಕ್ಕೆ ಸಾಧ್ಯ ಇಲ್ಲ. ಕರ್ತನಲ್ಲಿ ಪ್ರೀತಿ ಅಂತ ಸರಗಳೆ, ಇವತ್ತು ಕೂಡ ಏನಾಗಿದೆ ಗೊತ್ತಾ? ಆ ಸೀಟ್ ಖಾಲಿ ಇದೆ ರೀ. ಇನ್ನೂ 1,44,000 ಜನರಲ್ಲಿ ಇನ್ನೂ ಎಲ್ಲರೂ ಭರ್ತಿ ಆಗಿಲ್ಲ ರೀ, ಸೀಟ್ ಖಾಲಿ ಇದೆ. ನಂಬಿಕಸ್ತಾಗಿರೋ ಸಭೆಯನ್ನು ದೇವ್ರು ಹುಡುಕ್ತಾನೆ ಇದ್ದಾರೆ. ಒಂದು ಅಮೂಲ್ಯವಾಗಿರೋಂಥ ವಜ್ರತರ ದೇವ್ರು ಹುಡುಕ್ತಾರೆ. ದೇವರು ಜಗತ್ತಿನ ಸೃಷ್ಟಿಕರ್ತಾರೆ, ಅವ್ರಿಗೆ ಅಮೂಲ್ಯವಾದದ್ದು ಯಾವುದೂ ಇಲ್ಲ. ಆದರೆ ಸತ್ಯವೇದದಲ್ಲಿ ಈ ಸಭೆ ಅವ್ರಿಗೆ ತುಂಬ ಅಮೂಲ್ಯ ಅಂತ ಹೇಳ್ತಾರೆ. ಯೋಚನೆ ಮಾಡಿದ್ದೀನಿ, ಜಗತ್ತನ್ನೇ ಸೃಷ್ಟಿಕರ್ತನೋ ಅವ್ರಿಗೆ ಯಾವುದಾದ್ರು ಒಂದು ವಸ್ತು ಅಮೂಲ್ಯ ಅಂತ ಹೇಳಕ್ಕೆ ಸಾಧ್ಯನಾ? ಅದೇನು ಬೇಕೋ ಸೃಷ್ಟಿ ಮಾಡೋದು, ಇನ್ನೊಂದು ಬೇಕಾದ್ರೆ ಮಾಡ್ಕೊಂಬೋದು, ಟಕ್ಕದ ಎಷ್ಟೋ ಹೇಳಿ ಅಲ್ಲರ ತೊಗೊಳಕ್ಕಾಗಲ್ವ, ಮಾಡೋಕ್ಕಾಗಲ್ವ? ಇವಾಗ ಅನಿಲ್ ಅಂಬಾನಿ ತೊಳಿ, ಮುಕೇಶ್ ಅಂಬಾನಿ, ಅವ್ನು ಏನು ಬೇಕಾದ್ರೆ ಮಾಡ್ಬೋದು ಅವ್ನು ಜಗತ್ತಲ್ಲಿ, ಯಾಕಂದ್ರೆ ಅಷ್ಟೊಂದು ದೊಡ್ಡ ಕೋಟ್ಯಾಧಿಪತಿ, ಅವ್ನು ಏನು ಬೇಕಾದ್ರೆ ತೊಗೊಂಬೋದು ರೀ, ಅಷ್ಟೊಂದು ಸಾಮರ್ಥ್ಯ ಇದೆ ಅಲ್ವರ. ಅವ್ನು ಯಾವ್ದಕ್ಕರ ತವಕ ಪಡ್ತಾನ ಇಲ್ಲ ರೀ? ಜಗತ್ತಿನ ಸೃಷ್ಟಿಕರ್ತ ಒಬ್ರು ಹೇಳ್ತಾರೆ ಅಂತಂದ್ರೆ ಹೆಂಗ ಗೊತ್ತಾ ಮೀನಿಂಗು? ಈ ತರ ಸಭೆ ಅವ್ರಿಗೆ ಎಲ್ಲೂ ಸಿಕ್ಕಲ್ಲ ರೀ, ನಂಬಿಕಸ್ತಾಗಿರೋ ಸಭೆ. ಇದನ್ನೇ ದೇವ್ರು ಹೇಳೋದು ನೋಡ್ರಿ, ಆಗ್ತಾನ ಭಕ್ತರ ಮರಣವು ಹೆಂಗಿದೆ ಅಂತೆ, ಅಲ್ಪವೆಂದು ದೇವರು ಎಣಿಸೋದಿಲ್ಲ ಅಂತ ಕೀರ್ತನೆ 116:15 ಹೇಳೋದು. ಯಹೋವನು ತನ್ನ ಭಕ್ತರ ಮರಣವನ್ನು ಅಲ್ಪವಾಗಿ ಎಣಿಸೋದಿಲ್ಲ ಅಂದ್ರೆ ಇಂಗ್ಲಿಷ್ ಬರ್ತಾರೆ, ಪ್ರೆಷಸ್ ಇನ್ ದ ಸೈಟ್ ಆಫ್ ಗಾಡ್ ಇಸ್ ಅ ಡೆತ್ ಆಫ್ ಹಿ ಸೈಂಟ್ಸ್. ತುಂಬಾ ಅಮೂಲ್ಯ ರೀ ಇದು. ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ಈ ಸೀಟ್ ಇನ್ನ ಖಾಲಿ ಇದೆ, ನಮಗೂ ನಿಮಗೂ ಇನ್ನ ಏನಾಗಿದೆ, ಒಂದ್ ಚಾನ್ಸ್ ಇದೆ. ದೇವ್ರ ಚಿತ್ತ ಇದ್ರೆ, ದೇವ್ರ ಕೃಪೆ ಇದ್ರೆ, ನಾವು ಕೂಡ ಅದ್ರಲ್ಲಿ ಏನಾಗ್ಬೋದು, ಒಬ್ರು ಆಗ್ಬೋದು ಅಲ್ವರ? ಇದಾಗಿದ ತಕ್ಷಣ ಸಭೆ ಕಂಪ್ಲೀಟ್ ಆಗಿದ ತಕ್ಷಣನೇ ಇಮ್ಮಿಡಿಯೇಟ್ ಆಗಿ ದೇವ್ರ ಹೆಂಗ್ ಗೊತ್ತಾ ಮಾಡ್ತಾರೆ, ಇಡೀ ಭೂಲೋಕಕ್ಕೆ ಏನ್ ಮಾಡ್ತಾರೆ, ರಕ್ಷಣೆನ ಕೊಡ್ತಾರೆ ದೇವರು. ನೋಡಿ ಓದನ ಹೇಳ್ಕೊಟ್ಟಿದ್ರೆ, ರೋಮಾಪುರದಲ್ಲಿ 11:25
ಸಹೋದರರೇ, ನಿಮ್ಮನ್ನು ನೀವೇ ಬುದ್ಧಿವಂತರೆಂಬುದಾಗಿ ಎಣಿಸಿಕೊಳ್ಳದಂತೆ ಇದುವರೆಗೆ ಗುಪ್ತವಾಗಿದ್ದ ಒಂದು ಸಂಗತಿ ನಿಮಗೆ ತಿಳಿದಿರಬೇಕೆಂದು ಅಪೇಕ್ಷಿಸುತ್ತೇನೆ. ಅದೇನೆಂದರೆ, ಇಸ್ರಾಯೇಲರಲ್ಲಿ ಒಂದು ಪಾಲು ಜನರಿಗೆ ಉಂಟಾದ ಮೊಂಡತನವು ಯಾವಾಗಲೂ ಇರದೆ ಅನ್ಯಜನಗಳ ಸಮುದಾಯವು ದೇವರ ರಾಜ್ಯದಲ್ಲಿ ಸೇರುವ ತನಕ ಮಾತ್ರ ಇರುವುದು.
ಆಮೇಲೆ
ಆಮೇಲೆ ಇಸ್ರಾಯೇಲ್ ಜನವೆಲ್ಲ ರಕ್ಷಣೆ ಹೊಂದುವುದು.
ಇಸ್ರೇಲಿನ ಒಂದು ಪಾಲು ಜನಕ್ಕೆ ಏನಿದೆ, ಮಂಡುತನ ಉಂಟಾಗಿದೆ. ಯಾಕೆ? ಸತ್ಯನ ಕೇಳಲಿಲ್ಲ, ಅನ್ಯ ದೇವ ಅನ್ಯ ಜನ ಕಡೆ ತಿರುಗಿದ್ರು. ಅನ್ಯ ಜನಾಂಗದವರಿಂದ ಆ ದೇವರ ಸಮುದಾಯ ಬಂದು ಸೇರೋ ತನಕ 1,45,000 ಬ್ಯಾಲೆನ್ಸ್ ನಂಬರ್ಸ್ ಅನ್ಯ ಜನಕ್ಕೆ ನಮ್ಮೂರಲ್ಲಿ ಸೆಲೆಕ್ಷನ್ ಮಾಡ್ತಾ ಇದಾರೆ, ಅದು ಬರೋ ತನಕ ದೇವ್ರ ಕಾಯ್ತಾರೆ ಅಂತೀರಿ. ಒಂದು ಸತಿ ಬಂದಿದ ತಕ್ಷಣ ದೇವ್ರು ಏನ್ ಮಾಡ್ತಾರೆ, ಫಸ್ಟ್ ಲ್ಯಾಕ್ ಆ್ಯಂಡ್ ಫಾರ್ಟಿ ಕಂಪ್ಲೀಟ್ ಆಗಿದ ತಕ್ಷಣ ಫಸ್ಟ್ ಇಸ್ರೇಲ್ಗೆ ಏನು ಮಾಡ್ತಾರೆ, ರಕ್ಷಣೆನ ಕೊಡ್ತಾರೆ ಅಲ್ವರ. ಅದರಿಂದ ಇವತ್ತು ಇಸ್ರೇಲ್ಗೆ ರಕ್ಷಣೆ ಬಂದಿಲ್ಲ, ಚೆನ್ನಾಗಿ ನ್ಯೂಸಲ್ಲಿ ನೋಡ್ತಾ ಇದ್ರ, ಇಸ್ರೇಲ್ ಯುದ್ಧ ಆಗ್ತಾರದು, ಇದು ಇನ್ನೂ ಭಯಂಕರ ಆಗ್ತಾರೆ. ಯಾರು ಬಂದರೂ ಯುದ್ಧ ನಿಲ್ಸೋಕ್ಕಾಗಲ್ಲ, ಟ್ರಂಪ್ ಏನಿದ್ದಾರೆ ಯುದ್ಧ ನಿಲ್ಲಿಸ್ತೀನಿ ಅಂತ ಹೇಳೋರೆ, ಆದರೆ ಯುದ್ಧ ನಿಲ್ಲಲ್ಲ ಬೈಬಲ್ ಹೇಳ್ತಾರೆ ಅದರ. ಅದಕ್ಕೆ ಕರ್ತನಲ್ಲಿ ಪ್ರೀತಿ ಅನ್ಸೋಗಳೇ, ನಾವು ದೇವ್ರ ವಾಕ್ಯಕ್ಕೆ ಮಾಡಕ್ಕೆ ಮುಖ್ಯತ್ವ ಕೊಡಬೇಕ್ರಿ. ಇನ್ನು ನಮಗೆ ಸೀಟ್ ಖಾಲಿ ಇದೆ, ಇಸ್ರೇಲಲ್ಲಿ ಸಮಾಧಾನ ಬಂದ್ಬಿಡ್ತು ಅಂತ ತಿಳ್ಕೊಬೇಕು. ಬಂತು ಅಂದರೆ ಏನಾಗಿದೆ, ಪರಲೋಕ ರಕ್ಷಣೆ ಕ್ಲೋಸ್ ಆಗೋಯ್ತು ಅಂತ ತಿಳ್ಕೊಬೇಕು. ಇನ್ನ ಬಂದಿಲ್ಲ ಅಂತಂದ್ರೆ ನಮ್ಗಿನ್ನ ದೇವ್ರು ಏನ್ ಮಾಡ್ತಾರೆ, ಚಾನ್ಸ್ ಕೊಡ್ತಾ ಇದ್ದಾರೆ. ಓಕೆನಾ, ಇನ್ನ ದೇವ್ರು ಕೊಟ್ಟಂತ ಒಂದು ಚಾನ್ಸ್ ಉಪಯೋಗಿಸ್ಕೊಡೋಣ, ಇನ್ನ ದೇವ್ರು ಕೊಟ್ಟಂತ ಕೃಪೆ ನಾವು ಉಪಯೋಗಿಸ್ಕೊಡೋಣ. ಆದಷ್ಟು ಬೇಗ ನಾವು 1,40,000 ಲೋ ಒಬ್ಬರಾಗಿರುತ್ತೆ ಅಂತ ಮಾಡೋಣ, ಪ್ರಯತ್ನ ಮಾಡೋಣ. ದೇವ್ರ ಈ ವಾಕ್ಯಗಳನ್ನ ಆಶೀರ್ವದಿಸ್ಲಿ ಅವರ. ಆಮೇಲೆ ಸಹೋದರ ಸಹೋದರಿಗಳು, ಬೈಬಲ್ ಓದ್ಬೇಕಾದ್ರೆ ಒಬ್ಬೊಬ್ಬರಿಗೆ ಚಾನ್ಸ್ಗಳು ಬರ್ಬೋದು, ಒಬ್ಬರಿಗೆ ಚಾನ್ಸ್ ಬರದೇ ಇರ್ಬೋದು, ಆಮೇಲೆ ಒಂದ್ಸರಿ ರಿಪಿಟೇಷನ್ ಆಗ್ಬೋದು. ಸೊ ದಯವಿಟ್ಟು ಯಾರಿಗೂ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಯಾರು ಬೇಜಾರಾಗ್ಬೇಡಿ, ಆಯ್ತಾ? ಸೊ ಎಲ್ಲಾರನ್ನು ಇನ್ವಾಲ್ವ್ ಮಾಡಿಕೊಂಡು ಈ ಮೀಟಿಂಗ್ ಮಾಡೋಂಥ ಉದ್ದೇಶ ಆಗಿರ್ತಾರೆ. ಅಯ್ಯಿಂದ ಅದನ್ನ ಸಹಕರಿಸಿ. ಸೊ ಅವಕಾಶ ಸಿಕ್ಕಿದಾಗ ಸಹೋದರ ಸಹೋದರರು ಎಲ್ಲರೂ ಓದಬೇಕಾಗಿ ನಾನು ಕೇಳ್ಕೊತೀನಿ. ಸೊ ಧನ್ಯವಾದಗಳು. ನಿಮ್ಗೇನೇ ಡೌಟ್ಸ್ ಇದ್ರೆ ಕೇಳ್ಬೋದು. ಯಾರಿಗಾನ ಪ್ರಶ್ನೆಗಳಿದೆಯಾ? ಏನೇ ಪ್ರಶ್ನೆ ಇರಲಿ, ಸತ್ಯವೇದದಲ್ಲಿ ಇದುವರೆಗೂ ಆಗಿರೋ ಕ್ಲಾಸ್ಗಳು ನಾವು ಸ್ಟಾರ್ಟಿಂಗಿಂದ ಹೆಚ್ಚು ಕಮ್ಮಿ ಒಂದು 15 ರಿಂದ 20 ಕ್ಲಾಸ್ ಮಾಡಿದಿರಿ. ಓಕೆನ್ರಾ? ಸೊ ಎಲ್ಲ ಸಹೋದರಸುಗಳು ಅದನ್ನ ಕೇಳಿದಿರಿ ಅಂತ ಭಾವಿಸ್ತೀನಿ. ಯಾರಾರ ಕೇಳಲಿಲ್ಲ ಅಂತ ಹೇಳಿದ್ರೆ, ಯಾರಿಗೋ ನಿಮ್ಗೆ ಲಿಂಕ್ಗಳು ಬಂದಿಲ್ಲ ಅಂತ ದಯವಿಟ್ಟು ಹೇಳಿದ್ರೆ ನಾನು ಯೂಟ್ಯೂಬ್ ಲಿಂಕ್ಗಳನ್ನ ಕಳಿಸ್ಕೊಡ್ತೀನಿ. ದಯವಿಟ್ಟು ಕ್ರಮವಾಗಿ ಏನು ಮಾಡಿ, ನೀವು ಸ್ಟಾರ್ಟಿಂಗಿಂದ ಆಗಿರೋಂಥ ಕ್ಲಾಸಸ್ಗಳು ಕೇಳಿ. ಯಾಕೆಂದರೆ ಇದಾಗಿ ನಂತರ ಬರೋ ಕ್ಲಾಸ್ಗಳು ಇನ್ನೂ ತುಂಬ ಹೈಯರ್ ಲೆವೆಲಲ್ಲಿ ಇರ್ತಾರೆ, ತುಂಬ ತುಂಬ ಇಂಪಾರ್ಟೆಂಟ್ ಕ್ಲಾಸಸ್ ಆಗಿರ್ತಾರೆ. ಆಲ್ರೆಡಿ ಆಗಿರೋಂಥ ಕ್ಲಾಸ್ಗಳನ್ನ ನೀವು ಕ್ಲಿಯರಾಗಿ ಕಲ್ತು ನಿಮ್ಮೆಲ್ಲ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ಕೊಳ್ಳಿ. ಅದರಿಂದ ಯಾಕೆ ಮುಂದೆ ಬರೋ ಕ್ಲಾಸ್ಗಳಿಗೆ ನೀವು ಅರ್ಥ ಮಾಡ್ಕೊಬೇಕಂದ್ರೆ ತುಂಬ ಅನುಕೂಲ ಆಗ್ತದೆ. ಓಕೆನಾ? ಸರ್, ಯಾರಿಗೆ ಡೌಟ್ಸ್ ಇದೆಯಾ, ಏನು ಕ್ವೆಶನ್ಸ್ ಇದೆಯಾ?
ಪ್ರತರ್ ಸುನ್ನತಿ ಅಂದ್ರೆ ಎಂಬುದು
ಸುನ್ನತಿ ಅಂತಂದ್ರೆ ಸರ್ಕಮ್ಸ್ಟೆನ್ಷನ್ ಅಂತ ಹೇಳ್ತಾರೆ. ಆದ್ರೆ ಇವಾಗ ಏನ್ ಗೊತ್ತಾ, ಇವಾಗ ನಮ್ಮ ಇಸ್ಲಾಂ ಧರ್ಮದವ್ರು ಮಾಡ್ತಾರೆ ಗೊತ್ತಾ, ಏನ್ತಾರ ಅದ್ಗೆ, ಏನ್ತಾರ ಅದ್ಗೆ ನನ್ಗೆ ಗೊತ್ತಿಲ್ಲ, ಹಿಂದಿಲಿ ಅಂತಾರಂತ.
ಶಾರೀರಿಕ ಸುನ್ನತಿ ಪ್ರತರ ಅದು
ಮುಂಜಿ
ಶರೀರದಲ್ಲಿ ಕಟ್
ಮುಂಜಿ
ಮಾಡ್ತಾರೆ
ಮುಂಜಿ ಏನಂತ ಮುಂಜಿ ನಾವು ಬರ್ತಾರೆ ಇದು
ಮುಂಜಿ ಮುಂಜಿ ಕಟಿಂಗ್
ಮುಂಜಿ ಕಟಿಂಗ್ ಅದು ಗೊತ್ತಾಯ್ತಾ ಬರ್ತಾರೆ ಗೋಪಾಲ ಬರ್ತಾರೆ
ಸರಿ ಬ್ರದರ್.
ಅದು ಓಕೆನಾ? ಸರಿ, ಬೇರೆ
ಬ್ರದರ್ ಇನ್ನ 140,000 ಅದು ಇಸ್ರೇಲ್ ಜನರಿಗೆ ಮಾತ್ರ ಅಂತ ಹೇಳಿದ್ರೆ ಅದು ಚಿಕ್ಕ ಸಂಖ್ಯೆ. ಇಡೀ ಭೂಲೋಕಕ್ಕೆ ರಚನೆ ಕೊಟ್ಟಾದ್ಮೇಲೆ 140,000 ಇನ್ನ ಸೆಟ್ ಆಗಿಲ್ಲ ಅಂತ ಹೇಳ್ತಾರೆ ಬ್ರದರ್. ಅಷ್ಟೋ ಜನ ಇದಾರೆ, ಅಷ್ಟೋ ಜನ ಸಾಯ್ತಾ ಇದಾರೆ, ಆದ್ರೂ ಕ್ರಿಶ್ಚಿಯನಲ್ಲಿ ಎಷ್ಟೋ ಜನ ಇದಾರಲ್ಲ, ಅದು ಯಾವಾಗ ಏನಂತ ಬ್ರದರ್ ಅದು ಸೆಲೆಕ್ಟ್ ಆಗೋದು?
ಅದು ಸೆಲೆಕ್ಷನ್ ಆಗ್ತಾ ಇದೆ, ಇನ್ನ ಕಂಪ್ಲೀಟ್ ಆಗಿಲ್ಲ. ಮೊದಲು ಅವಕಾಶ ಇಸ್ರೇಲ್ ಜನಗಳಿಗೆ ಕೊಟ್ಟರು, ಆದರೆ ಇಸ್ರೇಲಲ್ಲಿ ಸಾಕಷ್ಟು ಸಂಖ್ಯೆ ಸಿಕ್ಕದಿರ ಕಾರಣ ಅನ್ಯ ಜನಾಂಗದವರು ದೇವ್ರು ಏನ್ ಮಾಡ್ತಾ ಇದ್ರು ಇವತ್ತು ಹುಡುಕ್ತಾ ಇದ್ದಾರೆ. ಓಕೆನಾ?
ಓಕೆ,
ಓಕೆ.
ಅದು 140,000 ಇವಾಗ ನಾವು ಸೇರ್ಬೇಕಂತ ಆಸೆ ಇದ್ದು ಅದರಲ್ಲಿ ನಾವು ಅಕಸ್ಮಾತ್ ಅಷ್ಟ ಅದ್ ಮಿಕ್ಕಿದವರಲ್ಲಿ ಹೆಂಗ್ ಬ್ರದರ್ ಸಭೆಲಿ ಇದ್ದು ಎಷ್ಟೋ ಜನ ಸ್ವಲ್ಪ ಅಷ್ಟೇ ಜನ ಅಂತ ಹೇಳಿದ್ರೆ ಮಿಕ್ಕಿದವರಲ್ಲಿ ಏನಾಗ್ಬೇಕು ಬ್ರದರ್?
ಗುಡ್ ಕ್ವಶನ್. ಈ ಕ್ವಶನ್ಗೆ ನೆಕ್ಸ್ಟ್ ವೀಕ್ ಉತ್ತರ ಇದೆ, ಸತ್ಯವೇದ ನೋಡಿಸ್ತೀನಿ. ಅವ್ರ ಗತಿ ಏನು? ಸೂಪರ್, ವೆರಿ ಗುಡ್ ಬ್ರದರ್, ಪರವಾಗಿಲ್ಲ, ಗಮನ ಇಟ್ಟು ಕೇಳ್ತಾ ಇದ್ರ. ಇವಾಗ ಎಷ್ಟೋ ಜನ ಬರ್ತಾರೆ, ಇವ್ರು ಮಾತ್ರ ಪ್ರೈಸ್ ಕೊಟ್ರೆ ಮಿಕ್ಕಿದವ್ರಿಗೆಲ್ಲ ಏನು?
ಓಕೆ
ಅದನ್ನ ನೆಕ್ಸ್ಟ್ ವೀಕ್ ನೋಡೋಣ. ಓಕೆನಾ?
ಓಕೆ
ಓಕೆ, ಗುಡ್. ನೆಕ್ಸ್ಟ್ ಬೇರೆ, ಓಕೆ, ಬೇರೆ ಯಾರಿಗಾರು ಪ್ರಶ್ನೆ ಇದೆಯಾ? ಎಲ್ಲಿ ಭಾರತಿ ಸಿಸ್ಟರ್, ಚಿನ್ಮಯ ಬ್ರದರ್, ಜೋಯಲ್ ಬ್ರದರ್, ಜೋಸಫ್ ಬ್ರದರ್, ಲಕ್ಷ್ಮಿ ಸಿಸ್ಟರ್, ನವೀನ್ ಬ್ರದರ್, ಸರೋಜ್ ಸಿಸ್ಟರ್, ಏನೋ ಪ್ರಶ್ನೆ ಇದೆಯಾ?
ಬ್ರದರ್, ದೇವರು
ಹಾಂ,
ಇಸ್ರೇಲರನ್ನೇ ಭೂಲೋಕದಲ್ಲಿ
ಹ್ಞೂ
ಎಷ್ಟೋ ಜನಾಂಗ ಇತ್ತಲ್ಲ,
ಹಾಂ,
ಅದರಲ್ಲಿ ಇಸ್ರೇಲರನ್ನೇ ಆಯ್ಕೆ ಮಾಡ್ಕೊಂಡ್ರಲ್ಲ ಅವಾಗ,
ಹೌದು,
ಬೇರೆ ಇನ್ನೂ ಉತ್ತಮರು ಇರಲಿಲ್ವ ಆಗ ಭೂಲೋಕದಲ್ಲಿ ಇತ್ತ?
ಅಬ್ರಾಹಂ ತರ ನಂಬಿಕಸ್ತರಾಗಿದ್ರ, ತನ್ನ ಮಗನ್ ಕೊಡಕ್ಕೆ ಪರೀಕ್ಷೆ ಮಾಡ್ಬೇಕಾದ್ರೆ ಗೆದ್ ಬರಂತ ರೀತಿಯಲ್ಲಿ ಯಾರಿದ್ರು ವ್ಯಕ್ತಿ? ಅದಕ್ಕೆ
ಅದು
ದೇವರು
ಗೊತ್ತಿಲ್ಲ ಬಿಡ.
ಅಬ್ರಾಹಂಗೆ ವಾಗ್ದಾನ ಮಾಡ್ತಾರೆ, ನಿನ್ ಮೇಲೆ ಆಣೆ ಇಟ್ಟಿರ್ತೇನೆ, ನಿನ್ ಸಂತತಿನ ಆಶೀರ್ವಾದ ಮಾಡ್ತೀನಿ ಅಂತ. ಅದಕ್ಕೆ ಅಬ್ರಾಹ್ಮನ ವಂಶಾಗಿರೋಂಥ ಇಸಾಕು ಯಾಕೋಬು, ಯಾಕೋಬು ಮುಖಾಂತರ ಏನಾಗಿದ್ದು ಆಶೀರ್ವಾದ ಬಂದಿದ್ದು. ಓಕೆನಾ?
ಸರಿ ಬಿದ್ದು.
ನಮ್ಮ ತಾತ ನಿಮ್ಮ ಮುತ್ತಾತ ಆ ಥರ ಇದ್ದಿದ್ರೆ ಖಂಡಿತವಾಗಿ ಅವ್ರ ಮುಖಾಂತರ ಬಂದಿರೋರು ಅಲ್ವಾ?
ಹೌದು.
ವೆರಿ ಗುಡ್. ಓಕೆ ಸರಿ, ಇನ್ನೇನು ಪ್ರಶ್ನೆ ಇದೆಯಾ? ನವೀನ್ ಬ್ರದರ್, ಪ್ರಜ್ವಲ್ ಬ್ರದರ್, ಚಿಟ್ಟಿ ಬಾಬು ಬ್ರದರ್, ಶಿಲ್ಪಾ ಸಿಸ್ಟರ್, ಸೈಮನ್ ಬ್ರದರ್, ಶ್ರದ್ಧಾ ವರುಣ್ ಬ್ರದರ್. ಹಾಂ,
ಕ್ಲಿಯರ್ ಆಗಿದೆಯಾ?
ಕನ್ಯೆಯರು ಅಂತ ದೇವರು ಕನ್ಯರನ್ನೇ ಹೆಚ್ಚಾಗಿ ಪ್ರೀತಿಸ್ತಾರೆ. ಈಗ ಅನೇಕರು ಈಗ ಮದುವೆ ಆಗಿ ಮಕ್ಕಳಾದವರು ದೇವರನ್ನು ಇಷ್ಟಪಡ್ತಾರೆ, ಆದರೆ ಕನ್ಯರಂತ ಈಗ ಗೊತ್ತಾದಾಗ ಅವರಿಗೆ ಪ್ರಾಮುಖ್ಯತೆ. ಕೆಲವರು ದೇವರಿಗಾಗಿ ಪ್ರತಿಷ್ಠಾಪಿಸಿಕೊಂಡಿರ್ತಾರೆ, ಅದು ಮುಖ್ಯನೋ ಅಂತ.
ಆ ಕನ್ಯೆ ಅಂತ ಪ್ರಕಟಣೆ ಬರ್ತಲ್ಲ ಸರ್, ಅದು ನೇರವಾಗಿರೋ ಭಾಷೆ ಅಲ್ಲ. ಕನ್ಯೆ ಅಂತ ಏನಕ್ಕೆ ಹೇಳ್ತಾನೆ ಅಂದರೆ, ಕನ್ಯೆಗಳು ಒಂದು ಅರ್ಥ ಏನು ಅಂದರೆ ಅವ್ರು ಯಾವುದೇ ಪುರುಷನ ಜೊತೆಗೆ ಸಂಬಂಧ ಇಟ್ಕೊಳ್ಳೋ ಅಂತ ಅರ್ಥ. ಕರೆಕ್ಟಾ ಕನ್ಯೆ ಅಂತಂದರೆ? ಹಾಂ, ಕರೆಕ್ಟ್ ಅಲ್ವಾ? ಈಗ ಮದುವೆ ಆಮೇಲೆ ಕನ್ಯೆಗಳಾಗಿರಲ್ಲ, ಕರೆಕ್ಟಾ? ಹಂಗಾರೆ ಏನು ಅರ್ಥ ಅಂದರೆ, ಇದು ಕ್ರಿಸ್ತನ್ಗಾಗೇನೆ ಏನ್ರಿ ಮುಡುಪಾಗಿರೋಂಥ ಜನಗಳು. ಅವ್ರ ಲೋಕದಲ್ಲಿ ರಾಜಕೀಯ ವಿಚಾರಗಳಲ್ಲಾಗಲಿ, ಲೋಕದಲ್ಲಿರೋಂಥ ಒಂದು ಏನ್ರಿ ಒಂದು ಕ್ರಿಯೆಗಳ ವಿಚಾರದಲ್ಲಾಗ್ಲಿ, ಲೋಕದ ನಲ್ಲಿ ಏನಾಗಿದೆ ಅಟ್ಯಾಚ್ಮೆಂಟ್ ಅವ್ರಿಗೆ ಇರಲ್ಲ ಅಂತ ಅರ್ಥ.
ಸಂಪ್ರದಾಯ ಮತ
ಇವಾಗ
ಯಾವುದೇ
ಯೇಸುಕ್ರಿಸ್ತ ಹೇಳ್ತಾರೆ, ಒಬ್ಬ ಮನುಷ್ಯ ಎರಡು ಯಜಮಾನರನ್ನ ಸೇವೆ ಮಾಡೋಕ್ಕಾಗಲ್ಲ. ನಮ್ಗೆ ಯಜಮಾನರು ಯೇಸು ಕ್ರಿಸ್ತ ಬರೋರೆ. ಯೇಸು ಕ್ರಿಸ್ತ ಸೇವೆ ಮಾಡ್ತಾರೆ, ಇನ್ನೊಬ್ಬ ಯಜಮಾನ ಅವನೇ ಲೂಸಿಫರ್. ಲೂಸಿಫರ್ ಈ ಜಗತ್ತಲ್ಲ ಅವಂದೇ ಅಲ್ವರ. ಸೊ ಆ ವಸ್ತುಗಳ ಮೇಲೆ ಪ್ರೀತಿ ಇಲ್ದಿರೋನು ಏನ್ರಿ, ಅವನೇ ಕನ್ನಿ ಅಂತ ಅರ್ಥ. ಓಕೆನಾ?
ಈ ಗಂಡು ಹೆಣ್ಣು ಅಂತ ಬಂದಿದೆಯಲ್ಲ ಬ್ರದರ್, ಅದು ಗಂಡು ಹೆಣ್ಣು ಆತ್ಮಿಕವಾಗಿ ದೇವರಲ್ಲಿ ಲೀನವಾಗಿರುತ್ತೆ.
ಅದು ಆತ್ಮಿಕ ಅರ್ಥ, ಗಂಡು ಹೆಣ್ಣು ಅಂದ್ರೆ ಇದು ಅರ್ಥ ಇತ್ತರ.
ಹೌದು
ಆದ್ರೆ ಸತ್ಯವೇದದಲ್ಲಿ ದೇವರು ಇಬ್ಬರನ್ನು ಆಯ್ಕೆ ಮಾಡ್ತಾರೆ, ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಪರಲೋಕ ರಕ್ಷಣೆ ಇಬ್ಬರನ್ನು ಸೇರಿಸ್ಕೊಂತಾರೆ ದೇವರು. ಅದೆಲ್ಲ ಏನು ತೊಂದರೆ ಇಲ್ಲ. ಅದೇ ಆತ್ಮಿಕ ಅರ್ಥ ಗಂಡು ಅಂತಂದ್ರೆ ಏನಪ್ಪಾ ಅಂತಂದ್ರೆ ಇದು ಏನ್ರಿ, ಹೆಣ್ಣು ಅಂತಂದ್ರೆ ಕನ್ಯೆಗಳು ಅಂತ ಮಟ್ಟ ಅರ್ಥ. ಶುದ್ಧವಾಗಿರ್ಬೇಕು ಆ ಗುಣಗಳು. ಓಕೆನಾ?
ಓಕೆ.
ಸರಿ, ಬೇರೆ ಏನೋ ಪ್ರಶ್ನೆ ಇದೆಯಾ ಯಾರಿಗಾರ? ಸರಿ, ಓಕೆ. ಇಲ್ಲಿ ಚಿನ್ಮಯ ಬ್ರದರ್, ಸ್ಟಾರ್ಟಿಂಗ್ ಇಂದ ಎಲ್ಲ ಕ್ಲಾಸಸ್ ಕೇಳಿದ್ದೀರಾ ನೀವು? ಸರೋಜ್ ಅಷ್ಟ ಸ್ಟಾರ್ಟಿಂಗ್ ಇಂದ ಕ್ಲಾಸಸ್ ಕೇಳಿದ್ದೀರಾ? ಸ್ಟಾರ್ಟಿಂಗ್ ಇಂದ ಎಲ್ಲ ಕ್ಲಾಸಸ್ ಕೇಳಿದ್ದೀರಾ?
ಇಲ್ಲಪ್ಪ, ಇವತ್ತು ಫಸ್ಟ್ ಜಾಯಿನ್ ಆಗಿದ್ದು.
ಸರಿ, ನಾನು ಕಳ್ಸಿಕೊಡ್ತೀನಿ, ದಯವಿಟ್ಟು ಕ್ಲಾಸನ್ನು ಸಿಸ್ಟಮೆಟಿಕ್ ಆಗಿ ಕೇಳಿ. ಓಕೆನಾ?
ಓಕೆ ಓಕೆ ಪಾಶ್, ತುಂಬಾ ಉಪಕಾರ, ಒಳ್ಳೆ ಜ್ಞಾನ ಆಗ್ತದ ಪಾಶ್, ನಿಜವಾಗ್ಲೂ ಖುಷಿ ಆಯ್ತು ಪಾಶ್, ನಮ್ಗೆ ತುಂಬಾ ಧನ್ಯವಾದಗಳು.
ದೇವ್ರಿಗೆ ಸ್ತೋತ್ರ ಅಷ್ಟೇ ಅಲ್ಲ, ದೇವರ ನಮಗೆ ಮಹಿಮೆ, ದೇವ್ರ ಚಿತ್ತ, ದೇವರ ಒಂದು ಕೃಪೆ ದಯೆ ಆಗಲಿ. ನೀವೆಲ್ಲ ಕ್ಲಾಸಸ್ ರೆಗ್ಯುಲರ್ ಅಟೆಂಡ್ ಆಗಿ, ಓಕೆನಾ? ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೊಂಡು ಹೋಗ್ಬೇಡಿ ಅಷ್ಟೇ. ಓಕೆನಾ?
ಓಕೆ ಓಕೆ ಪಾಶ್.
ಸರಿ, ಓಕೆ. ಕೊನೆಯದಾಗಿ ಒಂದು ಪ್ರೇಯರ್ ಮಾಡಿ ಮುಗಿಸೇ ಮಾಡೋಣ. ಓಕೆ, ಸರ್ ಜಸ್ಟ್ ಒಂದು ಪ್ರೇಯರ್ ಮಾಡಿ.